மம வாச்சமிமாம் பிரசுத்தாம் சஞ்சீவயத்யஹிலசக்திதரஸ்வதாம்னா அன்யாம்ச்சஹஸ்தசரணஸ்ரவணத்வகாதீன் பிராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபிச்ச ஞானஸ்ஃபூர்த்திஹி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. ரசது ஸ்ரீமதானந்த தீர்த்தேந்திர்னோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிக்ரந்ததி வாணிதே கரவாண்யம்ப சரணௌ ஹ்ருதி சர்வதா மத்வாக்கிய சரணிர்பூயாத் ஸ்ரீமதாச்சாரிய பாவதா. சர்வோத்தமோ விஷ்ணுரதோ ரமாச்ச ப்ரஹ்மாச்ச வாயுச்ச ததீய பத்ந்ய அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்தேஷந்து. ஸ்ரீ குருப்யோ நம. ஹரி ஓம். நாராயணாய பரிபூர்ணகுணார்ணவாய விஸ்வோதயஸ்திதிலயோன்னேதே ப்ரதாய ஞானப்ரதாய விபுதாசுர சௌக்கியதுக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுர சித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயபுதீரயி. பரமபவித்ரவாத ஸ்ரீமன் மகாபாரதத்தில் தர்மராஜன அநேக விதவாதந்த தார்மிக பிரச்சனைகளிகே பீஷ்மாச்சாரியர் உத்தரவன்னு கொடுத்தா பிரத்தியொந்து ஹந்ததல்லூ சக அத்தியந்த முக்கியவாகி ஸ்வதர்ம பிரத்தியொப்பர கர்த்தவ்ய. ஸ்வதர்மவன்னு மாடி கிருஷ்ணார்ப்பண அன்பேக்கே ஹொரத்து கர்மவன்ன தியாக மாடோது தேவரிகே பிரிய அல்ல. தோச்சித கர்மவன்னு மாடோது தேவரிகே பிரிய அல்ல. ಇವತ್ತ್ಯಾವುದು ತೋಚಿದ ಪುಸ್ತಕ ಓದಿದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗೋದಿಲ್ಲ, ಅದು ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಓದಿದರೆ ಮಾತ್ರ ಪಾಸ್ ಆಗೋದು. ಅದೇ ರೀತಿಯಲ್ಲಿನೇ ವಿಹಿತ ಕರ್ಮಗಳನ್ನು ಮಾಡಬೇಕು. ವಿಹಿತ ಕರ್ಮಾಚರಣೆ ವಿಹಿತ ಕರ್ಮಾಚರಣೆ ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ ಅದು. ವಿಹಿತ ಕರ್ಮವನ್ನು ಬಿಟ್ಟರೆ ಎಂದೂ ಸಿದ್ಧಿ ಬರೋದಿಲ್ಲ. ನಮಗೆ ಮೋಕ್ಷಕ್ಕೆ ಬೇಕಾದದ್ದು ಭಗವಂತನ ಪ್ರಸಾದ. ಆ ಭಗವಂತ ಪ್ರಸಾದ ಮಾಡೋದು ನಾವು ಶ್ರೇಷ್ಠವಾದ ಭಕ್ತಿಯನ್ನು ಮಾಡಿದಾಗ ಮಾತ್ರ. ಅಂಥ ಭಕ್ತಿ ಮಾಡಲಿಕ್ಕೆ ಸಾಧ್ಯವಾಗೋದು ದೇವರ ಒಳ್ಳೆ ಜ್ಞಾನ ಬಂದರೆ ಮಾತ್ರ. ಅಂಥ ಜ್ಞಾನ ಬರಲಿಕ್ಕೆ ಬೇಕಾದ ಸಾಧನ ಅಂದರೆ ಕರ್ಮಣ ಜ್ಞಾನ ಮಾತನೋತಿ. ನಾವು ವಿಹಿತ ಕರ್ಮಾನುಷ್ಠಾನ ಸರಿಯಾಗಿ ಮಾಡಿದರೆ ಜ್ಞಾನ ಬಂದೇ ಬರುತ್ತೆ. ಲೌಕಿಕದಲ್ಲಿ ಕೆಲಸ ಎಂದರೆ ಸಂಬಳ ಬರುತ್ತೆ ಅಂತ ಹೇಳ್ತಾರೆ. ಕೆಲಸ ಅಂತ ಏನು ಹೇಳ್ತೇವೆ ಇಲ್ಲಿ, ಕೆಲಸದಿಂದ ಸಂಬಳ, ಅಲ್ಲಿ ಕರ್ಮದಿಂದ ಜ್ಞಾನ ಅಷ್ಟೇ. ಈ ಧನ, ಈ ಕೆಲಸದಿಂದ ಧನ ಬಂದರೆ ಅಲ್ಲಿ ಜ್ಞಾನ ಬರುತ್ತೆ. ಇದು ನಶ್ವರ, ಇದು ದೇಹಕ್ಕೆ, ಅದು ಜೀವಕ್ಕೆ, ಅದು ಶಾಶ್ವತ ಅಂಬೋದು ವಿಶೇಷ. ಇದು ಧನ ಅಂಬೋದು ನಶ್ವರವಾದರೆ ಜ್ಞಾನ ಅಂಬೋದು ಶಾಶ್ವತ. ಜನ್ಮ ಜನ್ಮದ ಆಸ್ತಿ ಅದು. ಇವತ್ತಿಲ್ಲಿ ಮನುಷ್ಯ ಏನು ಆಸ್ತಿ ಮಾಡ್ತಾನೆ ಯಾವುದನ್ನು ಒಯ್ಯಲಕ್ಕಾಗೋದಿಲ್ಲ, ಜ್ಞಾನ ಮಾತ್ರ ಒಯ್ಯಲಕ್ಕಾಗೋದು. ಆದ್ದರಿಂದ ಜ್ಞಾನಿಯಾಗಿ ಜೀವ ದೇಹತ್ಯಾಗ ಮಾಡಿದ ಅಂದರೆ ಮುಂದೆ ಇನ್ನೂ ದೊಡ್ಡ ಜ್ಞಾನಿಯಾಗ್ತಾನೆ ಅಂತ ಅರ್ಥ. ಆದರೆ ಧನವಂತ ಇನ್ನೂ ಹೆಚ್ಚು ಧನವಂತನಾಗ್ತಾನೆ ಅಂತೇನೂ ಇಲ್ಲ. ಯಾಕೆಂದರೆ ಅವನು ಕೂಡಿಟ್ಟು ಪಾಪ ಮಾಡಿದ್ದರಿಂದ ಅದು ಎಷ್ಟೋ ದುರ್ವಿನಿಯೋಗ ಆದಷ್ಟು ಪಾಪ ಇಲ್ಲಿ ಬರ್ತಾ ಇರುತ್ತೆ. ಮತ್ತೆ ಎಷ್ಟೋ ಸಲ ಭಾರಿ ದರಿದ್ರಾಗಿ ಹುಟ್ಟೋ ಸಂಭವನೇ ಜಾಸ್ತಿ. ಜ್ಞಾನ ಹಾಗಲ್ಲ, 100% ಸೇಫ್. ಅದು ಜ್ಞಾನ ಯಾವಾಗಲೂ ಸಹ ಇವತ್ತು ಲೋಕದಲ್ಲಿ ನೋಡಿ ದುಡ್ಡು ಕೋಟಿಗಂದ್ರೆ ಇಟ್ಕೊಂಡಿರಿ, ಅದು ಡಿವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಜ್ಞಾನ ಇರುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಲೋಕದ ಲೌಕಿಕದ ಜ್ಞಾನವೇ ಇವತ್ತು ಕೊನೆವರೆಗೂ ಶಾಶ್ವತವಾಗಿ ಉಪಯೋಗಕ್ಕೆ ಬರಬೇಕಾದ್ರೆ ಲೌಕಿಕ ಜ್ಞಾನ ಜೀವನ ಪೂರ್ತಿ ಬಂದರೆ, ಅಧ್ಯಾತ್ಮ ಜ್ಞಾನ ಮೋಕ್ಷದಲ್ಲೂ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿದ ಮೇಲೆ ಅದರ ಮಹತ್ವವನ್ನು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ. ಜ್ಞಾನಕ್ಕಿಂತ ಪವಿತ್ರವಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಂಥ ಪವಿತ್ರವಾದ ವಸ್ತುವನ್ನು ಸಂಪಾದನೆ ಮಾಡಬೇಕಾದ್ರೆ ನಾವು ಪವಿತ್ರರಾಗಿರಬೇಕು. ಅಪವಿತ್ರರಿಗೆ ಪವಿತ್ರ ವಸ್ತು ಸಿಗೋದಿಲ್ಲ. ಅಪವಿತ್ರರಾದರೆ ಪವಿತ್ರ ವಸ್ತು ಪಡೆಯಲಿಕ್ಕಾಗೋದಿಲ್ಲ. ಆದ್ದರಿಂದ ನಾವು ಪಾವಿತ್ರ್ಯವನ್ನು ಸಂಪಾದನೆ ಮಾಡಬೇಕು. ಅಂಥ ಪಾವಿತ್ರ್ಯ ಸಂಪಾದನೆಗಳ ಉಪಾಯವೇ ವ್ರತ ಉಪವಾಸಾದಿಗಳೆಲ್ಲ. ಆ ಶ್ರೇಷ್ಠವಾದಂಥ ಸಾಧನ ದೇಹವನ್ನು ಶುದ್ಧಿ ಮಾಡಿಕೊಡ್ತಕ್ಕಂಥ ಶ್ರೇಷ್ಠವಾದ ಸಾಧನಗಳೇ ಇಂಥ ವ್ರತಾದಿಗಳಾದ್ದರಿಂದ ಪ್ರತಿಯೊಬ್ಬರೂ ಸಹ ಆ ರೀತಿ ಯೋಚನೆ ಮಾಡಿದರೆ ಜೀವನ ಸಾರ್ಥಕವಾಗುತ್ತೆ. ಅದನ್ನು ಬಿಟ್ಟು ಬಿಟ್ಟು ಈಗ ಅನೇಕ ಜನ ಇವತ್ತು ಗೊತ್ತು ಗುರಿ ಇಲ್ಲದೆ ಬದುಕ್ತಕ್ಕಂತಹ ತೀರ ಒಂದು ಅವಿವೇಕದ ಪರಾಕಾಷ್ಠೆಯನ್ನು ತಲುಪ್ತಕ್ಕಂಥ ಕಾಲ ಇದು. ಅಂತ ಹೊತ್ತಿನಲ್ಲಿ ಮಹಾಭಾರತದ ಈ ಭಾಗಗಳು ಅತ್ಯಂತ ಮೌಲಿಕವಾದದ್ದು. ಭೀಷ್ಮರು ಒಂದಾದ್ಮೇಲೆ ಉತ್ತರ ಕೊಡ್ತಾ ಇದ್ದಾರೆ. ನಿನ್ನೆ ದಿವಸ ನೋಡಿದ್ದೇವೆ, ಕನಿಷ್ಠ ಆಲಸಿಯಾಗಬಾರದು ಅಂತ. ಒಂದು ಕಡೆಗೆ ಜೀವನದಲ್ಲಿ ಎಂದೂ ಸಹ ನಿರಾಶನೂ ಆಗಬಾರದು. ಅದಕ್ಕೊಂದು ಕಥೆ ಹೇಳುತ್ತಾರೆ. ಜೀವನದಲ್ಲಿ ಒಬ್ಬ ಕೋಸಲ ದೇಶದ ರಾಜಕುಮಾರ, ಒಂದು ತರುಣ, ಆದರೆ ಯಾವುದೋ ಒಂದು ಪ್ರಾರಬ್ಧ ಕರ್ಮ ಪಾಪ ಅವನ ಮೇಲೆ ಶತ್ರುಗಳು ದಾಳಿ ಮಾಡ್ತಾರೆ, ಯುದ್ಧದಲ್ಲಿ ಸೋತು ಬಿಡ್ತಾನೆ, ನಿರಾಶ್ರಿತನಾಗಿ ಬಿಡ್ತಾನೆ, ಎಲ್ಲೋ ಕಾಡುಪಾಲಾಗಿ ಬಿಡ್ತಾನೆ, ಎಲ್ಲೂ ಸಹ ಉರುಳು ಹೊಲಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಸ್ಥಿತಿ ಬಂದೋಯ್ತು. ಬಹಳ ವ್ಯಥೆ ಪಡ್ತಾನೆ, ಮುಂದೇನು ಗತಿ ಅಂತ ದುಃಖ ಪಡ್ತಾನೆ. ರಾಜಕುಮಾರನಾಗಿದ್ದವನು ಬೀದಿ ಬಿದ್ದರೆ ಸಂಕಟ ಆಗಬಹುದು, ಸಣ್ಣ ಪುಟ್ಟ ಕೆಲಸ ಇದ್ದು ಹೋದ್ರೇ ಒಂಥರ ಹೆಲ್ಪ್ಲೆಸ್ ಆಗಿಬಿಡ್ತಾನೆ. ಅಂಥದ್ದು ಎಲ್ಲಿಂದ ಎಲ್ಲಿ ಬಂದಾಗ ಲೆಕ್ಕ? ರಾಜಕುಮಾರನಾಗಿ ಮರೆಯೋದಿಲ್ಲ, ಅದು ಕೋಸಲ ದೇಶದ ರಾಜ. ಅಂಥವನ ರಾಜಕುಮಾರ ಯುವರಾಜನಾಗಿದ್ದವನು ಅದೆಲ್ಲವನ್ನು ಕಳ್ಕೊಂಡು ಕಾಡು ಪಾಲಾದಾಗ ತುಂಬ ದುಃಖವಾಯ್ತಂತೆ. ನಿರಾಶನಾಗಿ ಬಿಡ್ತಾನೆ ಜೀವನದೊಳಗೆ, ಮುಂದೇನು ಮಾಡಬೇಕು ಅನ್ನೋ ಗೊಂದಲಕ್ಕೆ ಬಿಡುತ್ತಾನೆ. ಆಗೊಬ್ಬ ದೊಡ್ಡ ಮುನಿಗಳು ಬರುತ್ತಾರೆ, ಕಾಳಕವೃಕ್ಷಿ ಅಂತ ಮುನಿಯ ಹೆಸರು. ಅವರು ಸಿಗ್ತಾರೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ನಮಗೆ ಆಪತ್ತೇನಾದರೂ ಇದ್ದಾಗ ಜ್ಞಾನಿಗಳು ಸಿಕ್ಕರು ಅಂದರೆ ಪರಿಹಾರವಾಯಿತು ಅಂತಲೇ ಅರ್ಥ. ದರ್ಶನಾದೇವ ಸಾಧವ ನ ಶಮ್ಮಯಾನಿ ತೀರ್ಥಾನಿ ನ ದೇವಾಹ ಮುಚ್ಚಿಲಾಮಯಾಹ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವ. ಇವತ್ತು ರೋಗ ಇದ್ದವನ ಬಳಿಗೆ ವೈದ್ಯರು ಬಂದರೆ ಎಷ್ಟು ಖುಷಿಯಾಗಬೇಕೋ, ಅದೇ ರೀತಿಯಲ್ಲಿ ಇವತ್ತು ಆಪತ್ತು ಇದ್ದವರ ಮನೆಗೆ ಜ್ಞಾನಿಗಳ ಪ್ರವೇಶವಾಯಿತು ಅಂದರೆ ರೆಮಿಡಿ ಸಿಕ್ತು ಅಂತಲೇ ಅರ್ಥ. ತಕ್ಷಣ ಅವರನ್ನು ಉಪಯೋಗ ಮಾಡಿಕೊಂಡ. ರೆಮಿಡಿ ಸಿಕ್ತು ಅಂತ ಸುಮ್ಮನೆ ಕೂತರೆ ಪ್ರಯೋಜನ, ಕರೆಂಟ್ ಬಂತು ಸ್ವಿಚ್ ಆಫ್ ಮಾಡಿ ಕೂತರೆ ಪ್ರಯೋಜನ ಇಲ್ಲ, ಅದು ಅವೇಲ್ ಮಾಡ್ಕೋಬೇಕು. ಅವರಿಗೆ ನಮಸ್ಕಾರವನ್ನು ಮಾಡಿದ ಭಗವಂತ ಗೀತೆಯಲ್ಲಿ ಹೇಳ್ತಾನೆ ಅವರ ಉಪಯೋಗ ಹೇಗೆ ಪಡ್ಕೊಳ್ಬೇಕು ಅಂದರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತತ್ವಜ್ಞಾನಿಗಳಾದ ಜ್ಞಾನಿಗಳು ತತ್ವವನ್ನು ಉಪದೇಶ ಮಾಡ್ತಾರಾದ್ರಿಂದ ಅವರನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗ ಮಾಡಿಕೊಂಡ್ರೆ ಸಾಧ್ಯ. ಪ್ರಣಿಪಾತ ನಮಸ್ಕಾರ, ಪರಿಪ್ರಶ್ನ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳೋದು, ಸೇವಾ ಸೇವೆಯನ್ನು ಯಥೋಚಿತವಾದ ಸೇವೆಯನ್ನು ಸಲ್ಲಿಸೋದು. ಅದಕ್ಕೆ ಅವನು ಪಾಪ ಸಾಷ್ಟಾಗ ನಮಸ್ಕಾರ ಮಾಡ್ದ, ದುಃಖವನ್ನು ಹೇಳಿಕೊಂಡ. ಆಗ ಅವರು ಹೇಳ್ತಾರೆ, ರಾಜಕುಮಾರ ಏನು ಯೋಚನೆ ಮಾಡಬೇಡ, ನೀನು ದುಃಖ ಆಗ್ತಿರೋದ ಕಾರಣ ಏನು? ಐಶ್ವರ್ಯ ಇತ್ತು ಸುಖವಾಗಿದ್ದೆ, ಐಶ್ವರ್ಯ ಹೋಯಿತು ಸುಖವಾಗಿಲ್ಲ, ಈ ಕಲ್ಪನೆಯಲ್ಲೇ ದುಃಖ ಇದೆ ಅಂತ ಹೇಳ್ತಾರೆ. ಈ ಕಲ್ಪನೆಯಲ್ಲೇ ದುಃಖ ಇದೆ ಎಂದೂ ಕೂಡ ಧನಕನಕಾದಿಗಳು ಸುಖ ಕೊಡ್ತಕ್ಕಂಥ ವಸ್ತುಗಳಲ್ಲ. ಇದು ದೊಡ್ಡ ಸಂದೇಶ. ಅದರಿಂದ ಸುಖವಾಗಿದ್ದು ಇದರಿಂದ ಸುಖವಾಗಿದ್ದು ಅಂತ ಹೇಳ್ಕೊಂಡ್ರೆ ತಪ್ಪದು. ಬೇರೆ ಯಾವ ವಸ್ತುವಿಗೂ ಸುಖ ಕೊಡತಕ್ಕಂಥ ಶಕ್ತಿ ಇಲ್ಲ. ಅದನ್ನು ಗೀತೆಯಲ್ಲಿ ಹೇಳಿದ್ದಾರೆ, ಏಹಿ ಸಂಸ್ಪರ್ಶಜಾ ಭೋಗಾಹ ದುಃಖಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಷು ರಮತೇ ಬುಧಃ. ಈ ಬಾಹ್ಯ ಭೋಗಗಳು ಯಾವಾಗಲೂ ಕೂಡ ಸೀಮಿತವಾದದ್ದು. ಬಾಹ್ಯ ಭೋಗ ಇವತ್ತು ಉದಾಹರಣೆಗೆ ಬಂಗಾರಂಗ ನೋಡಿಬಿಡ್ತಾನೆ, ಭಾರಿ ಖುಷಿಯಾಗಿಡುತ್ತೆ. ಚಿನ್ನ ಸರನೋ ವಜ್ರದ ಉಂಗ್ರನೋ ಕೊಟ್ಟರೆ ಭಾರಿ ಖುಷಿಯಾಗಿಬಿಡುತ್ತೆ, ಹಾರಾಡಿಬಿಡ್ತಾನೆ, ನಿಧಾನ ಹಸಿವಾಗಿ ಶುರುವಾಗುತ್ತೆ. ಆಗ ಎಲ್ಲಿ ಅನ್ನ ಅಂತ ಯೋಚನೆ ಮಾಡ್ತಾನೆ. ಅದೆಲ್ಲ ಇದೆ ಅಂದರೆ ಅದೇ ಉಪಯೋಗ ಇಲ್ಲ, ಎಲ್ಲಿ ಅನ್ನ ಸಿಗುತ್ತೆ ಹೇಳು ಅಂತ ಕೇಳ್ತಾನೆ. ಅವೆಲ್ಲ ಇದ್ರೆ ಏನು ಆಸಕ್ತಿ ಹುಟ್ಟಿಸೋದಿಲ್ಲ. ಒಳಗೆ ಹಸಿವಿದೆ, ಒಳಗೆ ಹಸಿವಿದ್ದಾಗ ಹೊರಗಿನ ಐಶ್ವರ್ಯ ಸುಖ ಕೊಡೋದಿಲ್ಲ. ಇದು ಯೋಚನೆ ಮಾಡಬೇಕು ನಾವು. ನೀವು ತಟ್ಟೆ ಹಾಕಿಬಿಟ್ಟು ಬಂಗಾರ ತಟ್ಟೆ ಇಟ್ಟು ಅದ್ರ ತುಂಬ ನೀವು ವಜ್ರದ ಉಂಗುರಗಳು ಹಾಕಿಬಿಡಿ, ಒಂದು ತಿನ್ನಕ್ಕಾಗ್ತದೆ ಸತ್ತು ಹೋಗ್ತಾನೆ ಬೇರೆ ಜೊತೆಗೆ, ಒಂದು ತಿನ್ನಕ್ಕಾಗೋದೆ. ಅವ್ರು ಬೇಕಾದ ಅನ್ನ ಅಷ್ಟೇ. ಅರ್ಥ ಮಾಡಿಕೊಂಡ್ರೆ ಹೊಟ್ಟೆಗೆ ಏನಿದ್ರೂ ಪ್ರಯೋಜನ ಇಲ್ಲ, ಅನ್ನ ಬೇಕೇ ಬೇಕು. ಅನ್ನ ಇಲ್ಲದ ಮನುಷ್ಯನಿಗೆ ಎಲ್ಲ ಭೋಗಗಳು ಕೂಡ ಹೇಗೆ ವ್ಯರ್ಥ ಅನ್ನಿಸುತ್ತೋ ಅದೇ ರೀತಿಯಲ್ಲಿ ಇವತ್ತು ಜೀವ ಸುಖವಾಗಿರಬೇಕು ಅಂತಿದ್ರೆ ಜ್ಞಾನ ಬೇಕು ಅಂತ ಹೇಳ್ತಾರೆ. ಜ್ಞಾನವಿಲ್ಲದ ಆನಂದಕ್ಕೆ ಆನಂದ ಅಂತ ಕರೆಯೋದಿಲ್ಲ, ನಾ ಕರೆದ್ರೆ ಬುದ್ಧಿ ಇಲ್ಲ ಅಂತ ಅರ್ಥ. ಜ್ಞಾನವಿಲ್ಲದ ಆನಂದ ಎಂದೂ ಆನಂದ ಅಲ್ಲ. ಅದೇ ರೀತಿಯಲ್ಲಿ ಈ ಅನ್ನವಿಲ್ಲದೆ ಹೋದರೆ ಎಂದೂ ಮನುಷ್ಯ ಹಸಿವಿನಿಂದ ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ನೀನು ಆ ರೀತಿ ಭಾವಿಸಿದ್ದೀಯ. ಅವೆಲ್ಲ ದುಃಖ ಯೋನಯ ಏವತೆ, ಹೊರಗಿನ ಪದಾರ್ಥಗಳು ಹೊರಗೆ ಹೊರತು ನಾವು ಹೇಳ್ತೀವಿ ಬೇರೆಯವರೆಂದೂ ನಮ್ಮವರಾಗೋದಿಲ್ಲ ಅಂತ ಹೇಳ್ತೀವಲ್ಲ ಆ ಟೈಪ್. ಬೇರೆಯವರೆಂದೂ ನಮ್ಮವರಾಗೋದಿಲ್ಲ ಅಂದರೂ ಒಂದೇ, ಬೇರೆ ಪದಾರ್ಥ ನಮ್ಮ ಒಳಗೆ ಹೋಗಿ ಸುಖ ಕೊಡೋ ಶಕ್ತಿಯನ್ನು ಹೊಂದಿಲ್ಲ. ಆದ್ದರಿಂದ ನೀನು ಆಗ ಸುಖಪಟ್ಟಿದ್ದೆ ಅಂತ ತಿಳ್ಕೊಂಡಿದ್ದೆ, ಹೋಗಿದ್ದು ದುಃಖವಾಗಿದೆ ಅಂತ ತಿಳ್ಕೊಂಡಿರೋದು ಅಷ್ಟೇ ಹೊರತು ಬೇರೆ ಅಲ್ಲ. ಮನುಷ್ಯ ಸಂಪತ್ತಿದ್ದಾಗ ಯೋಚನೆ ಮಾಡೋದನ್ನು ಕಲಿಯಬೇಕು ಅಂತ ಹೇಳ್ತಾರೆ ಮುನಿಗಳು. ಸಂಪತ್ತು ಇದ್ದಾಗ ಅವನು ತಿಳ್ಕೊಂಡಿರಬೇಕು ಇದೆಲ್ಲ ನಶ್ವರನ ಎಚ್ಚರ ಇರಬೇಕು ಅಂತ ಹೇಳ್ತಾನೆ. ಸಿಟಿ ಬಸ್ಸಲ್ಲಿ ಕೂತಿರ್ತಾನೆ, ನೆಕ್ಸ್ಟ್ ಸ್ಟಾಪ್ ಯಾವಾಗ ಇಳಿಬೇಕು ಯೋಚನೆ ಮಾಡ್ತಾನೆ ಕೂತಿರ್ತಾನೆ. ಅಲ್ಲಿ ಅಲ್ಲೇ ಮಲಗಲಿಕ್ಕೆ ಯಾವನು ಹತ್ತೋದಿಲ್ಲ, ಇಳಿಬೇಕು ಅಂತ ಹೇಗೆ ಕೂತಿರ್ತಾನಲ್ಲ. ಹಾಗೆ ಐಶ್ವರ್ಯಾದಿಗಳು ಇವತ್ತು ಹೋಗಿಲ್ಲ ಅಂತ ಇಟ್ಕೊಂಬೋಣ, ಆದರೆ ಹೋಗೋದು ಗ್ಯಾರಂಟಿ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಐಶ್ವರ್ಯ ಎಂದೂ ಶಾಶ್ವತ ಅಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಐಶ್ವರ್ಯ ಸಂಪಾದನೆ ಮಾಡಿರ್ತೇವೆ, ಐಶ್ವರ್ಯ ನಮ್ಮನ್ನು ಬಿಟ್ಟು ಹೋಗಬಹುದು ಅಥವಾ ಅದನ್ನು ಬಿಟ್ಟು ನಾವೇ ಹೋಗ್ಬೋದು, ಎರಡರಲ್ಲೊಂದಾಗುತ್ತೆ. ಇಬ್ಬರು ಜೊತೆ ಇರಲಿಕ್ಕಾಗೋದಿಲ್ಲ. ಭಾರ್ಯ ಐಶ್ವರ್ಯ 90 ವರ್ಷ ಫೋರ್ಟ್ ರೋಡ್ ಬಿಲ್ಡಿಂಗ್ ಕಟ್ಟಿಸ್ತೇವೆ, ಗೃಹಪ್ರವೇಶ ಜೊತೆಗೆ ಹೋಗೇ ಬಿಡ್ತಾರೆ, ಇರೋ ಚಾನ್ಸಸ್ಸೇ ಇರೋದಿಲ್ಲ. ಮನೆ ಉಳಿತು ಅವನು ಹೋದ, ಇಲ್ಲ ಅವನಿರ್ತಾನೆ ಮನೆ ಹೋಗುತ್ತೆ, ಏನೋ ಸಾಲ ಸೋಲ ಮಾಡಿದ್ದ ಇಲ್ಲ ಇದಾಯಿತು ಅಂತ ಯಾರು ಕಿತ್ಕೊಂಡು ಹೋದ್ರು. ಇದು ಯಾವ ನಶ್ವರ ಅಲ್ಲ, ಹೋಗಲೇಬೇಕಿದ್ವ. ನಮಗೆ ಶಾಶ್ವತವಾದದ್ದು ದೇವರೊಬ್ಬನೇನೆ, ಅದಕ್ಕೆ ಶಾಶ್ವತ ಅಂತ ಭಗವಂತನಿಗೆ ಹೆಸರು. ಶಾಶ್ವತ ಅಜೋ ನಿತ್ಯಂ ಶಾಶ್ವತಃ ಅಯಂ ಪುರಾಣ. ಯಾವುದು ನಿತ್ಯ ಯಾವುದು ನಿತ್ಯ, ಈ ಸಾರಾಸಾರ ವಿವೇಚನೆ ಅಂತ ಕರೀತಾರೆ. ಅಲ್ಲಿ ನಾವು ಸೋಲ್ತೇವೆ ಇವತ್ತಿನ ದಿವಸ. ಏನೋ ಬಂತು ತಗೊಂಡ ಎಂಜಾಯ್ ಮಾಡಿಬಿಟ್ಟ, ಮುಂದೇನು ಅಂತ ಯೋಚನೆ ಮಾಡೋದಿಲ್ಲ. ಆದರೆ ಪರಿಣಾಮ ಏನು, ಆ ಪರಿಣಾಮ ಯೋಚನೆ ಮಾಡಿದ ಮಾತ್ರ ನಮಗೆ ಸಾಧ್ಯ. ಇವತ್ತು 100-90 ಜನ ಆ ಯೋಚನೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ, ಅಲ್ಲ ಯೋಚನೆ ಮಾಡಿ ಅಂತ ಹೇಳೋ ಸ್ಥಿತಿಯಲ್ಲೂ ಜನಗಳಿಲ್ಲ. ಇವತ್ತು ಪ್ರತಿಯೊಬ್ಬರು ಸಹ ತಮ್ಮದೇ ಆದ ಊಹಾಪೋಹಗಳಿಂದ ಹೋಗ್ತಾರೆ. ಇವತ್ತು ಕ್ಲಾಸಿಗೆ ಹೋದ ಮನುಷ್ಯ ಟೆಕ್ಸ್ಟ್ ಬುಕ್ ಏನು, ಟೈಮ್ ಟೇಬಲ್ ಏನು, ಇಮ್ಮಿಡಿಯೇಟ್ ಕಲೆಕ್ಟ್, ಕ್ಲಾಸ್ ಟೀಚರ್ ಯಾರು, ಎಲ್ಲ ಇನ್ಫಾರ್ಮೇಟ್ ಕಲೆಕ್ಟ್ ಮಾಡ್ಕೊತಾನೆ. ಫಸ್ಟ್ ಹೇಳಿ ಎಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಇವತ್ತು ಭೂಲೋಕಕ್ಕೆ ಬಂದರೆ ನಮ್ಗೆ ಟೈಮ್ ಟೇಬಲೇ ಗೊತ್ತಿಲ್ಲ. ನಮಗೆ ಕ್ಲಾಸ್ಗೆ ಹೋಗಿ ಟೈಮ್ ಟೇಬಲ್ ಗೊತ್ತು, ಇಲ್ಲಿ ಟೈಮ್ ಟೇಬಲ್ ಗೊತ್ತಿಲ್ಲ, ಟೀಚರ್ ಗೊತ್ತಿಲ್ಲ, ಟೆಕ್ಸ್ಟ್ ಬುಕ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದಕ್ಕೂ ಪಶುಗಳಿಗೆ ಏನು ವ್ಯತ್ಯಾಸ ಅಂತ ಕರೀತಾರೆ. ಪಶುಗಳು ಹೇಗೆ ವಿವೇಕವಿಲ್ಲದೆ ಬದುಕ್ತಾರೋ ಹಾಗೆ ಬದುಕಿದರೆ ಮನುಷ್ಯನಿಗೆ ಏನೂ ಅರ್ಥ ಇರೋದಿಲ್ಲ. ನೀನು ಹಾಗೆ ಮಾಡಿದ್ದರ ಫಲ ಐಶ್ವರ್ಯ ಹೋಯ್ತು, ದುಃಖ ಪಡ್ತಾ ಇದ್ದಿ. ನಮಗೆ ಜೀವನ ಅಂಬುದು ಶಾಶ್ವತ ಅಲ್ಲ, ಧನ ಶಾಶ್ವತ ಅಲ್ಲ ಅಂತ ಹೇಳಿದರು. ಈ ದೇಹ ಶಾಶ್ವತ ಅಲ್ಲ, ಇದು ಬಿಟ್ಟು ಹೋಗಲೇಬೇಕಿದು. ಒಂದು ಇವತ್ತಲ್ಲ ನಾಳೆ ಮನುಷ್ಯ ಯೋಚನೆ ಮಾಡ್ತಾನೆ ಇರ್ತಾನೆ, ಬಾಡಿಗೆ ಬಂದೇ ಇರ್ತಾನೆ, ಫಸ್ಟ್ ಕ್ಲಾಸ್ ಅನುಕೂಲ ಇರುತ್ತೆ, ಯಾರೋ ಬಂದು ಕೇಳ್ತಾರೆ ಏನು ಬಿಡಿ ಸ್ವಂತ ಮನೆ ಅಲ್ಲ, ಬೇಜಾರವನಿಗೆ ಸ್ವಂತ ಮನೆ ಅಲ್ಲ ಬೇರೆ ಮಾಡಬೇಕು ಅಂದರೆ ಅಷ್ಟು ಒಳ್ಳೆ ಮನೆಯಲ್ಲಿ ಇದ್ರೂ ಕೂಡ ಸ್ವಂತ ಮನೆ ಅಲ್ಲ ಅಂತ ಎಚ್ಚರಿಕೆ ಇದೆ. ಹೌದಲ್ಲೋ, ಇದು ಸ್ವಂತ ದೇಹ ಅಲ್ಲ ಅಂತ ಯಾಕೆ ಎಚ್ಚರಿಕೆ ಇಲ್ಲ? ಸ್ವಂತ ದೇಹ ಅಲ್ಲ ನಮ್ಮದು, ದೇವರು ಕೊಟ್ಟರೆ ಬರಬೇಕು ಇಲ್ಲ ಹೋಗಿಲ್ಲ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ಸಾಧಾರಣವಲ್ಲ ಸಾಧು ಪ್ರಿಯನೇ. ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಭಜನೆಯನಿತ್ತು ಮೂಲ ಕೊಡು ಸತತ. ಈ ಮಾತಿನ ನೋಡಿ ಎಷ್ಟು ಅರ್ಥ ಇದೆ. ಯಾರು ನಾವು ದೇಹ ನಾವಾಗಿ ತೊಗೊಂಡು ಬಂದಿದ್ದಲ್ಲ, ಅವ್ರು ಕೊಟ್ಟ ದೇಹ ತೊಗೋಬೇಕಷ್ಟೇನೆ. ಎಷ್ಟೋ ಸತತೆ ಕೊಟ್ಟು ಸೀಟ್ ತೊಗೋಬೇಕು, ಇಲ್ಲ ಬಸ್ನಲ್ಲಿ ಅಲ್ಲಿ ಕೊಡೋಕ್ಕಾಗಲ್ಲ, ಹೋದ ಯಾರು ಸಿಗ್ತ ಕೊಡ್ತಾರೆ ಅಷ್ಟೇನೆ. ಇಷ್ಟು ಸ್ವಾತಂತ್ರ್ಯ ನಮಗಿಲ್ಲ, ದೇಹ ಏನು ತೊಗೋತೀವಿ ನಾವು ಅಂತ ಹೇಳ್ತಾರೆ. ದೇಹ ತೊಗೊಳ್ಬೇಕಾಗೋದಿಲ್ಲ. ಎಕ್ಸಾಮ್ ಅಂದಲ್ಲಿ ಇಷ್ಟಪಟ್ಕೊಳ್ಳಕ್ಕೆ ಬರುತ್ತಾ, ನನಗೆ ಆರು ಒಂದು ಕೊಡಿ, ಆ ವಿಂಡೋ ಸೀಟ್ ಕೊಡಿ, ಅದು ಕೇಳಕ್ಕೆ ಬರುತ್ತಾ? ನಂಬರ್ ಎಲ್ಲ ಹಾಕಿರ್ತಾರೆ ಅಲ್ಲಿ ಕೊಡಬೇಕಷ್ಟೆ ಹೊರತು, ಅದೆಲ್ಲ ಕೇಳೋದಕ್ಕೆ ಬರೋದಿಲ್ಲ. ಲಕ್ಷ್ಮೀ ಭಟ್ಟ ಸೋಫಾ ಸೆಟ್ ಕೊಡಿ ಬರಿತೇನೆ, ಇಲ್ಲ ಅವ್ರು ಹಾಕಿದ್ರೆಲ್ಲ ಕೊಡಬೇಕಷ್ಟೇ. ಸೋಫಾ ಸೆಟ್ ಕೊಡಿ, ಫ್ಯಾನ್ ಹಾಕಿ, ಟ್ಯೂಬ್ ಲೈಟ್ ಹಾಕಿ, ಟೇಬಲ್ ಲ್ಯಾಂಪ್ ಇಡಿ, ಏನೂ ಇಲ್ಲ. ಎಲ್ಲರಿಗೇನೋ ಅದೇ ಅಷ್ಟೇನೆ. ನೀವು ಕೆಲಸ ಇರುತ್ತೆ, ವರ್ಕ್ ಬೆಂಚ್ ಬರುತ್ತೆ ಅಷ್ಟೋ ಸರ್, ಮುರುಕು ಬೆಂಚ್ಗಳು ಸರ್ಕಾರಿ ಕಾಲೇಜುಗಳಲ್ಲಂತೂ ಯಾವುದೋ ಕಾಲದ ಬೆಂಚ್, ಓಬೇರಾಯನ ಕಾಲದ್ದು. ಅದರಿಂದ ವ್ಯಾಳೆ ಚೇಂಜ್ ಮಾಡೋಂಗಿಲ್ಲ, ಇರೋದೇ ಅದು, ಒಂದು ಬೇರೆ ದಾರಿ ಇಲ್ಲ ಅವನಿಗೆ. ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಬರೀಬೇಕಷ್ಟೇ. ನೀವು ಪಾಸ್ ಆಗಬೇಕಂದ್ರೆ ಎಲ್ಲ ಮಾಡಬೇಕೀಗ, ಅದೇ ಆಯ್ಕೆ ಮಾಡ್ತಾ ಕೂತ ಆ ಟೈಮು ವೇಸ್ಟ್ ಆಗುತ್ತೆ ಅಷ್ಟೇ. ಮುರುತ ಅಷ್ಟೇ, ಅದನ್ನೇ ಕಳ್ಕೊಂಡ್ಬಿಟ್ಟಾದ್ರೆ ಅದು ಚಾನ್ಸ್ ಸಿಗೋದಿಲ್ಲ. ನಾವು ಅಲ್ಲಿ ಹೇಗೆ ಪರಾಧೀನರಾಗಿರ್ತೇವಲ್ಲ, ಇಲ್ಲಿ ಹೇಗೆ ಪರಾಧೀನರಾಗಿದ್ದೇವೆ. ದೇಹ ನಮ್ಮದಲ್ಲ, ಐಶ್ವರ್ಯಾದಿಗಳು ನಮ್ಮದಲ್ಲ, ಅದು ನಮ್ಮದು ಅಂತ ತಿಳ್ಕೊಂಡಿದ್ದೆ ಆಗೊಂದು ಭ್ರಮೆ, ಈಗ ಹೋಗಿದ್ದಕ್ಕೆ ಇನ್ನೊಂದು ಭ್ರಮೆ. ಆ ಭ್ರಮೆಯನ್ನು ನಾವು ಗೆಲ್ಲಬೇಕು. ರಾಜಕುಮಾರನಾಗಿದ್ದವನು ಯೋಚನೆ ಮಾಡಬೇಕು. ಒಂದು ಮಾತು ಹೇಳ್ತಾರೆ, ಇವತ್ತು 29 ಆಗಿದೆ ಅಂತ ತಿಳ್ಕೊಳ್ಳಿ ಅವ್ರು ಹೇಳ್ತಾರೆ. 29 ವರ್ಷ ನಮಗೆ ಇದೆ ಅಂತ ತಿಳ್ಕೊಳ್ಳಿ. ಯಾಕೆ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ ಅಂದರೆ, 100 ವರ್ಷ ಆದಮೇಲೆ ಯೋಚನೆ ಮಾಡಿ, ನಾವ್ಯಾರೂ ಇಲ್ಲಿರೋದಿಲ್ಲ. ಒಂದೆರಡು ವರ್ಷದ ಅಕಸ್ಮಾತ್ ಇದ್ರೂ ಇರ್ಬೋದು, ಒಂದು ವರ್ಷದವ್ರು ಬೈ ಚಾನ್ಸ್, ನೀವು ಸೆಂಚುರಿ ಹೊಡೆದು ಬಿಟ್ರೆ ಹಿಡಿಬೋದು ಕೆಲವು ಸಲ. ಇವತ್ತು ಕಾಲ ಕಡಿಮೆ ಇದೆ, ಅದು ಹಿಂದಿನ ಕಾಲಕ್ಕೆ ಇರ್ತಿದ್ರಲ್ಲ, ಅದಕ್ಕೆ 20-30 ಸ್ಟ್ಯಾಂಡರ್ಡ್ ತೊಗೊಂಡ್ಬಿಡ್ತಾರೆ. ಇವತ್ತು 20-30 ಆಗಿದೆ ಅಂತ ತಿಳ್ಕೊಳ್ಳಿ ನಮಗೆಲ್ಲ. ನಾವ್ಯಾರೂ 100 ವರ್ಷದವರು ಒಬ್ಬರೂ ಇರೋದಿಲ್ಲ. ಯಾಕೆ 120 ವರ್ಷ ಮ್ಯಾಕ್ಸಿಮಮ್ ಅಂತ ಕಲಿಯುಗದಲ್ಲಿರೋದು, ಕಲಿಯುಗದಲ್ಲಿ ಮಾದಿರಾಜ ಸ್ವಾಮಿಗಳು ಅಂತವ್ರಿಗೆ ಅದು ಇದ್ದಾರೆ ಅಷ್ಟೇ, ಹೆಚ್ಚಿನ ಆ ರೀತಿ ಇರೋದಿಲ್ಲ. ಅಂತ ಹೊತ್ತಿನಲ್ಲಿ ನಮಗೇನು ಗ್ಯಾರಂಟಿ ಇದೆ ಅಂದರೆ, ದೇಹ ಹೋಗೋದು ನಿಶ್ಚಿತ ಅಂತ ಐತಿ. ಮತ್ತೆ ದೇಹ ಹೋಗೋದು ನಿಶ್ಚಿತ, ಆದರೆ ಒಂದು ಗುರಿ ಇದೆ, ಅದನ್ನು ಸಾಧನೆ ಮಾಡಬೇಕಷ್ಟೆ. ಗುರಿ ಇದೆ, ಎಕ್ಸಾಮ್ ಹೋಗೋದು ನಿಜ, ಖಾಲಿ ಮಾಡೋದು ನಿಜ, ಅಲ್ಲೇನು ಬರ್ಕೊಟ್ಟು ಬರ್ತಾನೆ ಅದು ಕೌಂಟ್ ಆಗ್ತದೆ. ಎಷ್ಟೊತ್ತು ಕೂತು ಎಷ್ಟು ಬರ್ಕೊಟ್ಟು ಬರ್ತಾನೆ ಎಂಬುದು ಮಾತ್ರ ಅವನ ಭವಿಷ್ಯಕ್ಕೆ ಹಾಗೆ ಕಾರಣವಾಗ್ತದೋ. ನಮ್ಮ ಜೀವನದಿಂದ ಸಾಧನೆ ಅಂತ ಕರೀತಾರೆ. ನಾವೇನು ಸಾಧನೆ ಮಾಡ್ತೇವೆ ಅದು ಮಾತ್ರ ಉಳಿಯುತ್ತೆ, ಬೇರೆ ಉಳಿಯೋದಿಲ್ಲ. ನೀನು ಇದನ್ನು ಯೋಚನೆ ಮಾಡಬೇಕು. ಹೋಯ್ತು ಅಂತ ಯೋಚನೆ ಮಾಡಬೇಡ, ಇದನ್ನು ಯೋಚನೆ ಮಾಡು. ಇಲ್ಲ, ತುಂಬ ನಿರಾಶೆಯಾಗಿದೆ, ನಾನು ಸತ್ತೋಗ್ಬಿಡ್ತೇನೆ. ಇದು ಅನೇಕರ ಪೇಪರ್ಗೆ ಬರ್ತಾನೆ ಇರುತ್ತೆ, ಆತ್ಮಹತ್ಯೆ ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳ್ತಾರೆ. ಅದು ಪರಿಹಾರ ಅಂತ ಯಾರು ಹೇಳಿದ್ರೆ ನಿಮಗೆ? ಆತ್ಮಹತ್ಯೆ ಒಂದು ಪರಿಹಾರ ಅಲ್ಲ. ಸಿಟ್ಟು ಬಂತು ಅಂತ ಎಕ್ಸಾಮ್ ಅವ್ರು ಎದ್ದೋಗ್ಬಿಟ್ರೆ ಪಾಸ್ ಆಗಿಬಿಡ್ತಾನೆ. ಏನು ಏನು ಬಂಧನ ಅದು ಅವನಿಗೆ, ಅವತ್ತು ರಿಸಲ್ಟ್ ಗೊತ್ತಾಗುತ್ತೆ. ಸ್ವಲ್ಪ ಕೂತಿದ್ರೆ ಮೂರ್ತಿಗಳು ಕಾಯ್ಬೋದಾಗಿತ್ತು, ಕೊನೆ ಪಕ್ಷ ಉಳಿದವರಾದ್ರೆ ಕಾಯ್ತಿದ್ರು, ಹೋಗಿ ಬಂದಿದ್ದಾನೆ ಪಾಸ್ ಆದ್ರೆ ಆಗ್ಬೋದು ಅಂತ ಹೇಳಿ. ಅರ್ಧ ಗಂಟೆಗೆ ಎದ್ದೋದ್ರೆ ರಿಸಲ್ಟ್ ಅವತ್ತೇ ಅರೌಸ್ ಆದಾಗಲೇ, ಹೋಪ್ಸೇ ಇಲ್ಲ. ಅಪ್ಲಿಕೇಶನ್ ಹಾಕ್ತಾ ಇದ್ದವ್ ನೀವು ಸೀಟ್ ನೋಡೋ ಚಾನ್ಸ್ ಆಗಿ ಬರೋದಿಲ್ಲ, ಹಾಗಾಗಿಬಿಡುತ್ತೆ ಕೊನೆಗೆ. ಆದ್ದರಿಂದ ಆತ್ಮಹತ್ಯೆ ಪರಿಹಾರ ಅಲ್ಲ. ಎಲ್ಲಿ ತುಂಬ ಜನ ಎಕ್ಸ್ಟ್ರೀಮ್ಗಳು ಇವತ್ತಿನ ದೇವತ ಇಲ್ಲ, ತೋಚಿದ ಬದುಕೋರು ಕೆಲವರು, ಇಲ್ಲ ಸಿಕ್ಕಾಪಟ್ಟೆ ಯಾವ ಬೇಕಾ ಸತ್ತೋಗೋರು ಕೆಲವರು, ಎಲ್ಲ ಅತಿರೇಕಗಳಿವೆಲ್ಲ ಕೂಡ. ದೇಹ ನಮ್ಮದಲ್ಲ ಅಂದಮೇಲೆ ಬಿಡೋ ಹಕ್ಕು ನಮಗಿಲ್ಲ, ಅದು ಇಂಪಾರ್ಟೆಂಟ್. ಅದು ದೇಹ ನಾವು ತಗೊಂಡು ಬಂದಿಲ್ಲ, ಇನ್ನೊಬ್ಬರು ಕೊಟ್ಟಿದ್ದಾರೆ ಅಂದಮೇಲೆ ಅವರಾಗಿ ತಗೊಳ್ಬೇಕೆ ಹೊರತು ನಾವು ಅದನ್ನು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಬೆಸ್ಟ್ ಆಪರ್ಚುನಿಟಿ ಇದು ಒಂದು. ಯಾವುದೇ ಕೆಲಸ ರಿಸೈನ್ ಮಾಡಿದ್ರೆ ಬೈತಾರೆ ದಡ್ಡ ಅಂತ ಹೇಳಿಬಿಟ್ಟು. ದೇಹ ಬಿಟ್ಟು ಹೋಗೋದಂದ್ರೆ ಸಾಮಾನ್ಯ ಏನು, ಯಾವ ಕೆಲಸನೂ ಹೊತ್ತು ಕೋಟಿಗಟ್ಟಲೇನೂ ಅಲ್ಲ ನಮ್ಮ ದೇಹದ ಬೆಲೆ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಇಂಥ ಅಮೂಲ್ಯವಾಗಿರ್ತಕ್ಕಂಥ ಅವಕಾಶ ಸಿಕ್ಕಿರಬೇಕಾದ್ರೆ ಇದು ಬಿಟ್ಟು ಹೋಗೋದು ಜಾಣತನನ? ಏನು ಜಾಣತನ ಅಲ್ಲ, ಅಲ್ಲಿ ತುಂಬ ಕಷ್ಟ ಆಗಿದೆ. ಅದಕ್ಕೆ ಸತ್ತೋದ್ವಿ ನಾವು ಅಂತ ಕೇಳಿದರೆ ನೋಡಿ, ಆ ಹೊಟ್ಟೆಗೆ ಹಿಟ್ಟಿರಲಿಲ್ಲ, ಸತ್ತೋಗ್ತಾ ಇದ್ವಿ, ಅದಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ವಿ. ಹೇಗೋ ಸಾಯ್ತಿದ್ವಿ, ಮತ್ತೆ ಆತ್ಮಹತ್ಯೆ ಮಾಡ್ಕೊಂಡು ಹೇಗಿದ್ರೆ? ಹೇಗೋ ಸಾಯ್ತಿದ್ದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡು ಪಾಪ ಕಟ್ಕೋಬೇಕು, ಹಾಗೆ ಸತ್ರ ಪುಣ್ಯಾರ ಬರೋದು. ಮತ್ತೆ ಹಾಗೆ ಸಾಯೋದಕ್ಕೂ ಆತ್ಮಹತ್ಯೆ ಮಾಡಿ ತುಂಬ ವ್ಯತ್ಯಾಸ ಇದೆ. ತುಂಬ ಸಾಯ್ತೇವೆ ಅಂತ ತಿಳ್ಕೊಂಡು ಆ ರೀತಿ ಇದ್ದವ್ರು ಇನ್ನೂ ಗಟ್ಟಿಯಾಗಿರ್ವಿ. ಹಾಗೂ ಸಾಯ್ತೇವೆ ಅಂದ ಮೇಲೆ ಸ್ವಲ್ಪ ಒಳ್ಳೆ ಕೆಲಸ ಮಾಡಿ ಸಾಯೋಣ ಅಂತ ತೀರ್ಮಾನ ಮಾಡ್ಬೋದಾಗಿದೆ. ಅದನ್ನು ಬಿಟ್ಬಿಟ್ಟು ನಿರಾಸೆ ಯಾಕಾಗಬೇಕು ಅದಕ್ಕೆ? ಅಂದರೆ ಮನುಷ್ಯ ಇದೆಲ್ಲ ನಾವು ಕಾಮ್ ಆಗಿದ್ದಾಗ ಅರ್ಥ ಆಗೋದು ಬೇರೆ, ಟೆನ್ಷನ್ ಇದ್ದಾಗ ಯಾರಿಗೂ ಅರ್ಥ ಆಗೋದಿಲ್ಲ. ಆ ಟೈಮ್ನಲ್ಲಿ ತೋಚದೇ ಇಲ್ಲ ಅವನಿಗೆ, ಹೇಳ್ಕೊಟ್ರಿ ನಾನು ಬ್ರೇಕ್ ಈಗ ಎಲ್ಲ ಹೇಳ್ಕೊಟ್ರಿ ಎದುರು ಬಂದಾಗ ಹೇಳ್ಕೊಂಡಕ್ಕೆ ಯಾರು ಇರ್ತಾರೆ? ತಕ್ಷಣ ಆ್ಯಕ್ಟ್ ಮಾಡಿದೆ ಇಲ್ಲ ಹೋದ್ರೆ ಯಾರ್ದಾರು ಹೋಗ್ತಾರೆ, ತನ್ನ ಮೇಲೆ ಯಾರಾದ್ರೂ ಹೋಗ್ತಾರೆ ಎರಡರಲ್ಲಿ ಒಂದಾಗ. ಆ ಕ್ಷಣಕ್ಕೆ ಇವತ್ತು ಕಲಿಬೇಕು ನಿಧಾನವಾಗಿ ಕಲ್ತಿರ್ತಾನೆ ಹೀಗೆ ಹೇಗೆ ಅಂತೇಳಿ ಅಪ್ಲೈ ಮಾಡ್ಬೇಕಾದ್ರೆ ಮಾತ್ರ ಇಮ್ಮಿಡಿಯೇಟ್ ಆಗಿ ಆಗ್ಬೇಕು. ಅಲ್ಲಿ ಪಕ್ಕದಲ್ಲಿ ಯಾರು ಹೇಳ್ಕೊಡೋದಿಲ್ಲ, ಹೇಳ್ಕೊಟ್ಟು ಹಾಕೋಷ್ಟು ಟೈಮ್ ಇರೋದಿಲ್ಲ, ಅವನೇ ಯೋಚನೆ ಮಾಡಿಕೊಡ್ತಾ ರಿಫ್ಲೆಕ್ಸ್ ಆಕ್ಷನ್ ಟೈಪ್. ಇಮ್ಮಿಡಿಯೇಟ್ ಆಗಿ ಬ್ರೇಕ್ ಗೊತ್ತಿದ್ರೆ ಕೆಲಸ ಆಗುತ್ತೆ. ಅದನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ತಾನಲ್ಲ, ಹಾಗೆ ಜೀವನವನ್ನು ಪ್ರಾಕ್ಟೀಸ್ ಮಾಡಬೇಕು. ಸುಖ ದುಃಖಗಳನ್ನು ಗೆಲ್ಲೋದನ್ನು ಯೋಚನೆ ಮಾಡಬೇಕು. ಇದು ಹೆಚ್ಚು ಬಂತೋ ಉಬ್ಬಿ ಏನೋ ಪ್ರಯೋಜನ ಇಲ್ಲ, ಹೋಗೋದೆ ಲಾಸ್ ಆಯಿತು ನೋ ಪ್ರಾಬ್ಲಮ್. ಯಾಕೆಂದ್ರೆ ಹೇಗೂ ಹೋಗೋದೆ, ಬಟ್ ಅದನ್ನು ಉಪಯೋಗ ಮಾಡಿಕೊಂಡ್ವೋ ಇಲ್ಲೋ. ಎಷ್ಟೋ ಕೋಟಿ ದೇಶ ಸತ್ತ, ಅವನು ಕೋಟಿ ಇತ್ಕೊಂಡು ಏನು ಮಾಡಿದೆ ಈ ಮಧ್ಯೆ? ಇಲ್ಲದೆ ಹೋದರೆ ಎಷ್ಟೋ ಇದ್ರು ಅಷ್ಟೇನೆ, ಅವ್ನು ಮಾಡಿದ್ದೇನೆ ಮಧ್ಯೆ ಏನು ಉಪಯೋಗ ಇಲ್ಲ. ಅದರಿಂದ ಸಾಧನೆ ಮಾಡಿದ್ರೆ ವಿಚಾರ ಬೇರೆ. ಅದರಿಂದ ನಾವು ಮನುಷ್ಯ ಏನು ಮಾಡ್ತಾನೆ ಗೊತ್ತೇನು, ಭಾರಿ ಪುಣ್ಯಾತ್ಮ, ಎಷ್ಟು ಮನೆ ಇಟ್ಕೊಂಡಿದ್ದಾನೆ, ಭಾರಿ ಪುಣ್ಯಾತ್ಮ, ಎಷ್ಟೋವನಿಗೆ ಕಾರ್ಗಳಿದೆ. ತಮಾಷೆ ಏನು ಉಪಯೋಗಿಸ್ತಾನೆ ಇಲ್ಲವೇ ಇಲ್ಲ. ಭಾರಿ ಪುಣ್ಯಾತ್ಮ ಎಳೆ ತುಂಬ ಬಡಿಸ್ಕೊಂಡಿದ್ದಾನೆ, ನೂರಾರು ರೋಗ ಒಂದು ಬಾರ್ ತೊತ್ತಿರಲೇ ಬರೋದಿಲ್ಲ. ಜನ ಹುಚ್ಚ ಯಾಕೆ ಬಡಿಸ್ಕೊಂಡು ಸುಳಿಬಿಟ್ಟು ಇನ್ನೊಬ್ಬರು ಯಾರು ತಿಂತಿದ್ರಲ್ಲ ಅಂತ ಹೇಳುತ್ತಾರೆ. ಇವನು ತಿನ್ನೋದಕ್ಕಿಲ್ಲ ಅಂದರೆ ತಟ್ಟೆಯಲ್ಲಿ ಬಡಿಸ್ಕೊಳ್ಬಾರ್ದು. ಯಾವುದು ತಿನ್ನೋದಕ್ಕೆ ಸಾಧ್ಯ, ಎಷ್ಟು ತಿನ್ನಲಿಕ್ಕೆ ಸಾಧ್ಯ, ಅಷ್ಟು ಮಾತ್ರ ಹೇಗೆ ತಟ್ಟೆಯಲ್ಲಿ ಹಾಕೊಳ್ತಾನೋ, ಇವತ್ತು ಜೀವನದಲ್ಲಿ ಹೇಗಿರಬೇಕು ಅಂದರೆ ಎಷ್ಟು ನಾವು ಜೀರ್ಣ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ, ಅಷ್ಟು ಮಾತ್ರ ಮಾಡಿದರೆ ಜಗತ್ತಲ್ಲಿ ಸಮಸ್ಯೆನೇ ಬರೋದಿಲ್ಲ. ಬೇರೆ ಯುಗದಲ್ಲಿ ಯಾಕೆ ಪ್ರಶ್ನೆ ಬರ್ತಿದ್ದಿಲ್ಲ, ಅದು ಎಲ್ಲರಿಗೂ ಎಚ್ಚರ ಇರ್ತಿತ್ತು. ಯಾರು ಅವತ್ತಿಂದ ಅವತ್ತಿಗೆ ನಿಶ್ಚಿಂತೆಯಾಗಿ ಉಪಯೋಗಿಸಿಬಿಡೋರು, ಎಲ್ಲರೂ ಉಪಯೋಗಿಸಿದಾಗ ಟೆನ್ಷನ್ನೇ ಇರೋದಿಲ್ಲ. ಒಬ್ಬನ ಕೂಡಿಟ್ಟು ಉಪಯೋಗಿಸ್ತಾ ಪ್ರಶ್ನೆ ಬರುತ್ತೆ. ಇವತ್ತು ಕೂಡಿರೋ ಕಾನ್ಸೆಪ್ಟೇ ಜಾಸ್ತಿ ಆಗಿದ್ದರಿಂದ ಅವತ್ತು ದುಡ್ಡು ಹಣಕಾಸು ನಮಗೇನು ಕಡಿಮೆ ಆಗಿಲ್ಲ, ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಒಂದು ಕಡೆ ಎಲ್ಲ ಬ್ಲಾಕ್ ಆಗಿರೋದ್ರಿಂದ ಹಾಗಾಗಿದೆ ಹೊರತು ಬೇರೆ ಇಲ್ಲ. ಈ ಯೋಚನೆ ಮಾಡಬೇಕು ನಿಜವಾದ ಅರ್ಥದಲ್ಲಿ. ಇವ ಟ್ಯಾಪ್ ಬಂದಿರುತ್ತೆ, ಎಲ್ಲ ಮಿಷನ್ ಹಾಕಿ ನೀರು ಹಾಕೊಂಡ್ಬಿಡ್ತಾರೆ ಕೆಲಸ ಟ್ಯಾಪ್ ಬಂದಾಗ. ಇವನೇ ಹೇಳ್ಕೊಂಡು ಉಳಿದ ಮನೆ ಗತಿಯೇ ಬೇಕು. ಈ ಮಧ್ಯೆ ಆ ಥರ ಯೋಚನೆ ಮಾಡಿದರೆ ತಾನು ಉಪಯೋಗಿಸೋ ಸ್ವಲ್ಪ ಆಸೆ, ಮತ್ತೆ ಬರುತ್ತೋ ಇಲ್ಲೋ ಅಂತ ಯೋಚನೆ ಮಾಡಿ ಮುಂದೆ ಬರುತ್ತೋ ಇಲ್ಲೋ ಅಂತ ತನಗೆ ಯೋಚನೆ. ಅವತ್ತು ಇಲ್ಲದೆ ಇವತ್ತೇ ಇಲ್ಲ ಮಾಡ್ತಾರೆ ಇನ್ನೊಬ್ಬರಿಗೆ. ಇವರೇ ನಾಡಿದ ಬರೋದು ಗ್ಯಾರಂಟಿ ಇಲ್ಲ, ಅವ್ರು ಇವತ್ತೇ ಇಲ್ಲೋ ಗ್ಯಾರಂಟಿ. ಯಾಕೆ? ಮನುಷ್ಯ ಆಸೆಯಿಂದ ಒಳಗಾಗ್ತಾನೆ. ಆ ಯೋಚನೆ ಇರಬಾರ್ದು. ಯಾವನ ಜೀವನದಲ್ಲಿ ಈ ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣ ಹಾಕ್ತಾನೆ ಅವನು ಗೆಲ್ತಾನೆ. ಆದರೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಹೋಗಬೇಡ, ಬೇರೆ ನಿರಾಸೆಯನ್ನು ಮಾಡಲಿಕ್ಕೂ ಹೋಗಬೇಡ. ಐಶ್ವರ್ಯ ಇತ್ತು ಹೋಗಿದೆ ಅಷ್ಟೇ, ಇದು ವಸ್ತುಸ್ಥಿತಿ. ಇದು ನೀನು ಮಾಡ್ಬೋದಾದಿಷ್ಟೇ, ಮತ್ತೆ ಏನು ಮಾಡಿದ್ರೆ ಸಂಪಾದನೆ ಬರಲಿಕ್ಕೆ ಬರುತ್ತೆ ಅಷ್ಟೇ. ಏನು ಮಾಡಿದ್ರೆ ಸಂಪಾದನೆ ಮಾಡೋಕ್ಕೆ ಬರುತ್ತೆ ನೋಡು. ನಿನಗೇನಾದರೂ ಕೆಲವು ಉಪಾಯ ಹೇಳ್ತೇನೆ ಮಾಡಿಬಿಡ್ತೀಯ ಅಂತ ಕೇಳಿದ್ರಂತೆ. ಏನು? ಫಸ್ಟ್ ಕ್ಲಾಸ್ ದರೋಡೆ ಮಾಡ್ಬೋದು, ಕಳ್ಳತನ ಮಾಡಬಹುದು, ಮಾಡ್ತೀಯ ಅಂತ ಕೇಳಿದ್ರಂತೆ. ಅವ್ರು ಹೇಳ್ತಾರೆ ಅಯ್ಯೋ ಸ್ವಾಮಿ ಅದೆಲ್ಲ ಕೇಳಿ ಸಾಧ್ಯ ಇಲ್ಲ ಅಂತ. ಅದೆಲ್ಲ ಸಾಧ್ಯ ಇಲ್ಲ, ನನಗೆ ಹಣ ಬೇಕು, ನ್ಯಾಯವಾದ ಮಾರ್ಗದಲ್ಲಿ ಬೇಕೇ ಹೊರತು ಅದೆಲ್ಲ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಇಂಪಾರ್ಟೆಂಟ್ ಹಣಕಾಸು ಬೇಕು ಒಂದು ಮಾತ್ರಕ್ಕೇನೆ, ಹೇಗೋ ಬಂದರೆ ಉಪಯೋಗ ಇಲ್ಲ. ಮೆಚ್ಚುತ್ತಾರೆ ಅವರು, ವಯಸ್ಸ ಹೊಗಳ್ತಾರೆ, ಒಳ್ಳೆ ಕೆಲಸ ನೀಗ ಭಾವನೆ ಇದೆ ತಾನೆ, ಇವತ್ತು ಮೋಸದಿಂದ ಧನ ಬರಬಾರ್ದು ಅಂತಿದೆ ಅಲ್ಲ ಹೋಗ್ತಾನೆ. ಹಾಗಿದ್ರೆ ನೀನು ರಾಜಕುಮಾರ ಮರಿಬೇಡ ಅಂತ ಹೇಳ್ತಾರೆ. ರಾಜಕುಮಾರ ನೀವು ರಾಜಕುಮಾರನಾದ ನೀನು ರಾಜಧರ್ಮದಲ್ಲಿ ಸಂಪಾದನೆ ಮಾಡಬೇಕು, ನಿನ್ನ ಮಾಧ್ಯಮದಲ್ಲೇ ಸಂಪಾದನೆ ಮಾಡಬೇಕೆ ಹೊರತು ಬೇರೆ ಮಾಧ್ಯಮದಲ್ಲಿ ಮಾಡಬಾರದು. ರಾಜನಿಗಿರ್ತಕ್ಕಂಥದ್ದು ಶೌರ್ಯ ಬಾಹುಬಲ ರಾಜನ ಆಸ್ತಿ ಅದು ಒಂದು. ಜ್ಞಾನಬಲ ಬ್ರಾಹ್ಮಣನ ಆಸ್ತಿ, ಆದರೆ ಬಾಹುಬಲ ಕ್ಷತ್ರಿಯರ ಆಸ್ತಿ. ಒಳ್ಳೆಯ ವಯಸ್ಸಿದೆ, ಶಕ್ತಿ ಇದೆ, ಉಪಯೋಗ ಮಾಡಿಕೊ. ರಾಜರ ಸಹಾಯ ತಗೋ, ಯಾರ್ದಾದ್ರು ನಿನಗೆ ಸಿದ್ಧ ಮಾಡಕ್ಕೆ ಒಬ್ಬನೇ ಇದ್ದಲ್ಲಿ ಸಹಕಾರ ತಗೋ, ಇನ್ನೊಬ್ಬರು ಸಹಕಾರ ಕೊಡು ಕೊನೆ ಪಕ್ಷ. ಆಗದೇ ನಿಧಾನವಾಗಿ ರಾಜ್ಯ ಬೆಳೆಸಕ್ಕೆ ಬರುತ್ತೆ, ಅದೆಲ್ಲ ಅರ್ಥ ಆಗುತ್ತೆ. ಇದರ ತುಂಬ ಜನಗಳಿಗೆ ಡೆಸ್ಪರೇಟ್ ಆದವರಿಗೆ ಕೊಡೋ ಸಂದೇಶ ಇದು. ಹೋಗಿದ್ದರ ಬಗ್ಗೆ ಯೋಚನೆ ಮಾಡಬೇಡ, ಅದು ಹೇಗೆ ಹೋಯಿತು ಅಂತ ಯೋಚನೆ ಮಾಡಿಕೊಂಡು ಆ ದಡ್ಡತನ ಮಾಡಬಾರದು ಫಸ್ಟ್. ಮತ್ತೆ ಹೇಗೆ ಸಂಪಾದನೆ ಮಾಡಬೇಕು ಯೋಗ್ಯವಾದ ರೀತಿಯಲ್ಲಿ ಎರಡನೇದು, ಅದನ್ನು ಹೇಗೆ ವಿನಿಯೋಗ ಮಾಡಬೇಕು ಮೂರನೇದು. ಇದನ್ನು ಯೋಚನೆ ಮಾಡಿದರೆ ಉತ್ತರ ಸಿಗುತ್ತೆ ನಿನಗೆ ಅಂತೆಲ್ಲ ಸಮಾಧಾನ ಮಾಡಿದಾಗ ಅವನಿಗೆ ಅರ್ಥ ಆಯಿತು. ಸ್ವಾಮಿ ನಾನು ಏನು ಮಾಡ್ಬೋದು ಹೇಳಿ ಅಂದರೆ ಆಗ ಹೇಳ್ತಾನೆ, ನೀನು ದೊಡ್ಡ ತಪ್ಪು ಮಾಡಿದ್ದಿ, ನಿನ್ನ ಹತ್ತಿರದ ಬಂಧುಗಳಿದ್ದಾರೆ, ಅವನಿಗೆ ವಿದೇಹ ದೇಶದ ರಾಜ ಹತ್ತಿರದ ಬಂಧುವಾಗಿದ್ದಂತೆ, ಯಾವುದೇ ಕಾರಣಕ್ಕೆ ಜಗಳ ಬಂದಿತ್ತಂತೆ ಇಬ್ಬರಿಗೂ ದ್ವೇಷ, ಅವನು ಪ್ರಬಲನಾದ ರಾಜ, ನೀನು ಅವನು ಜೊತೆಗಿದ್ದಿದ್ರೆ ಶತ್ರುಗಳು ಏನು ಮಾಡೋಕ್ಕಾಗ್ತಿದ್ದಿಲ್ಲ, ನೀನು ಮಾಡ್ಕೊಂಡು ಈಗ ಅವನ ಜೊತೆ ಜಗಳ ಕಟ್ಕೊಂಡು ಅವನು ಬೇರೆ ಆಗ ನಿನ್ನ ಶತ್ರುಗಳು ಸೋಲಿಸಿದ್ರು. ಇಷ್ಟೇ ಆಗಿರೋದು. ನಿನಗಿದ್ದ ದೋಷಕ್ಕೆಲ್ಲ ಮುಖ್ಯ ಕಾರಣ ನಿನಗಿಂತ ಪ್ರಬಲನಾದಂಥ ಆತ್ಮೀಯನಾದ ವ್ಯಕ್ತಿಯನ್ನು ಯಾವುದೋ ಸಣ್ಣ ಕಾರಣ ಕಳ್ಕೊಂಡ್ರೆ ಜಾನತಾನನ ಅಂತ ಕೇಳ್ತಾನೆ. ಅಯೋಗ್ಯನ ಕಳ್ಕೊಳ್ಳೋದು ತಪ್ಪಲ್ಲ, ಯೋಗ್ಯನನ್ನು ಚಿಕ್ಕ ಕಾರಣ ಕಳ್ಕೊಂಡಿದ್ದೇನು ಸಾಧನೆ ಮಾಡಿದಾಗಾಯಿತು, ನಿನ್ನ ತಪ್ಪು ಅರ್ಥ ಆಯ್ತಂದ್ರೆ ಈಗ ಯೋಚನೆ ಮಾಡಿದಂತ ಹೌದು. ಏಕಾಂಗಿಯಾದ ಅವನನ್ನು ಪ್ರಬಲ ಶತ್ರು ಮುಗಿಸಿಬಿಟ್ಟ ಅಷ್ಟೇ. ಇದೇ ಮಾತನ್ನು ಕೃಷ್ಣ ದುರ್ಯೋಧನ ಹೇಳ್ತಾನೆ, ದುರ್ಯೋಧನ ನೀನೀಗ ನನ್ನ ರಾಜ್ಯ ನನ್ನ ರಾಜ್ಯ ಅಂತ ಅಂದ್ಕೊಂಡ್ಬಿಟ್ಟು ಪಾಂಡವರು ದೂರ ಮಾಡಿಕೊಂಡು ಹಾಳಾಗಿ ಹೋಗ್ತೀಯ ನೀನು. ಪಾಂಡವರು ಭಾರಿ ಬಲಿಷ್ಠರು, ನೀನೇನಾದ್ರು ಪಾಂಡವರಿಗೆ ಅರ್ಧ ರಾಜ್ಯ ಕೊಟ್ಟು ಸಂಧಾನ ಮಾಡಿಕೊಂಡು ಬಿಟ್ಟರೆ ಪಾಂಡವರು ಸೇಫ್ ಮೇಲೆ ಬಿಟ್ಬಿಡು, ಅವರು ಸೇಫೇ, ನೀನು ಸೇಫ್ ಆಗ್ತೀಯ ಅಂತ ಹೇಳ್ತಾರೆ. ಪಾಂಡವರು ನಿನ್ನ ಜೊತೆಗಿದ್ದಾರೆ ಅಂತ ಗೊತ್ತಾದರೆ ಶತ್ರುಗಳು ಕಣ್ಣೆತ್ತಿ ನೋಡೋದಿಲ್ಲ ನಿನ್ನ. ದೃಷ್ಟಾಂತ ಕೊಡ್ತಾನೆ ಕೃಷ್ಣ ಅದಕ್ಕೆ. ಒಂದು ವನ ಇದೆ, ಒಂದು ಕಾಡಿದೆ, ಜನ ಹಾಳು ಮಾಡಿಬಿಡ್ತಾರೆ ಕಾಡನ್ನು, ಇವತ್ತೊತ್ತು ಮಾಡ್ತಾನೆ ಇದ್ದಾರೆ, ಹೋಗೋದು ಕಡ್ದು ಕಡ್ದು ಹೊಗದು ಬಿಡೋದು. ಆದರೆ ಆ ಕಾಡಿನಲ್ಲಿ ಸಿಂಹ ಇದೆ, ಯಾರು ಹೋಗೋದಿಲ್ಲ. ಓ ಸಿಂಹ ಇದೆ ಅಂತೆ ಅಂತ ಎಲ್ಲ ಹುಷಾರಾಗಿಬಿಡ್ತಾರೆ. ಕಾಡಿನಲ್ಲಿ ಸಿಂಹ ಇದೆ, ಕಾಡು ಸೇಫ್, ಹೌದಾ? ಆಮೇಲೆ ಕಾಡಿನಲ್ಲಿ ಸಿಂಹ ಇದ್ದಂತೆ ಸಿಂಹನೂ ಸೇಫು, ಇದು ಬಹಳ ಇಂಪಾರ್ಟೆಂಟ್. ಸಿಂಹ ಹೊರಬಂದು ಶೂಟ್ ಮಾಡ್ತಾರೆ, ಸಿಂಹ ಇಲ್ಲದವರು ಕಾಡಿನ ಮುರಿದು ಹಾಕ್ತಾರೆ. ಸಿಂಹ ಕಾಡು ಎರಡು ಜೊತೆ ಸೇರಿಬಿಟ್ರೆ ಎರಡು ಭದ್ರ ಆಗುತ್ತೆ. ವನದಂತೆ ನೀವಿದ್ದೀರಿ, 100 ಜನ ಇದ್ದೀರಲ್ಲ, ಅವರ ಕಾಡು ಬರ ಇದ್ದಾಗಿದ್ದೀರಿ, ಪಾಂಡು 5 ಜನ ಸಿಂಹ ಇದ್ದಾಗಿದ್ದಾರೆ, ನೀವು ಸೇರಿಬಿಟ್ರೆ ನಿಮ್ಮನ್ನು ಯಾರೂ ಸೋಲಿಸಕ್ಕಾಗೋದಿಲ್ಲ. ಈ ಕೃಷ್ಣ ಹೇಳಿದ್ರೆ ಅರ್ಥನೇ ಆಗಲಿಲ್ಲ ಅವನಿಗೆ, ನಂಗೆ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳಿ ಕೊನೆ ಸತ್ತೋದ, ಬದುಕೋ ದಾರಿ ಬೇಕಾಗಲಿಲ್ಲ, ಸತ್ತೋದ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ವನಸಿಂಹ ನ್ಯಾಯ ಅಂತ, ಸಂಸ್ಕೃತದಲ್ಲಿ ಅದಕ್ಕೆ ಹೆಸರು ವನಸಿಂಹ ನ್ಯಾಯ. ವನದಿಂದ ಸಿಂಹಕ್ಕೆ ರಕ್ಷಣೆ, ಸಿಂಹದಿಂದ ವನಕ್ಕೆ ರಕ್ಷಣೆ. ಈ ಸಿಟಿಯಲ್ಲಿ ನಾವಿದ್ದೇವೆ, ನಮ್ಮ ಪಕ್ಕದ ಮನೆಯವರಿದ್ದ ಅದೇ ಧೈರ್ಯ, ಕೊನೆ ಅವ್ರು ಹೇಳ್ತಾರೋ ಬಿಡ್ತಾರೋ ಬಂದ್ರೆ ಪಡೆಯ ಒಂದು ಮನೆ ಅಲ್ಲ, ಪೇಪರಲ್ಲಿ ಬರುತ್ತೆ ಔಟ್ಸ್ಕರ್ಟ್ಸ್ನಲ್ಲಿ ಒಂದೇ ಮನೆ ಮೇಲೆ ಆಕ್ರಮಣ, ಒಂದೇ ಮನೆ ಸಿಂಗಲ್ ಹೌಸ್ ಇತ್ತು, ಹೋದರೂ ಕೊಂಡಾಕಿದ್ರೆ ಹೋಗಿಬಿಟ್ರು. ಮಧ್ಯದಲ್ಲಿ ಇರ್ತಿ ಬರಲಿಕ್ಕಾಗದೆ, ಪಕ್ಕಪಕ್ಕದ ಮನೆ ಇದ್ದಾರೆ, ಪರಸ್ಪರ ಸಪೋರ್ಟ್ ಇದು. ಅದಕ್ಕೆ ನಮ್ಮಲ್ಲಿ ಈ ಮನುಷ್ಯಯಜ್ಞ ಅಂತ ಮಾಡೋ ಪದ್ಧತಿ ಬಂತು. ಪಂಚಮಹಾಯಜ್ಞ ಮನುಷ್ಯಯಜ್ಞ ಅಂಬೋದೇನು ಗೊತ್ತೇನು, ಜನಗಳಿಗೆ ಅವರಿಗೆ ಯೋಗ್ಯವಾದನ್ನು ಕೊಟ್ಟು ಸತ್ಕಾರ ಮಾಡೋದಷ್ಟು. ಅವರಾಗಿ ಮನೆಗೆ ಅತಿಥಿಗಳಾಗಿ ಬಂದಾಗ ಅವರಿಗೆ ಆಹಾರಾದಿಗಳನ್ನು ಕೊಟ್ಟುಬಿಟ್ರೆ ಅದೇ ಸೇವೆ. ಅದಕ್ಕೆ ಭಗವಂತ ಹೇಳ್ತಾರೆ ಮನುಸ್ಮೃತಿಯಲ್ಲಿ, ನಾವು ಸಮಾಜಕ್ಕೆ ಋಣಿಗಳಾಗಿದ್ದೇವೆ, ಒಬ್ಬರೇ ಇದ್ರೆ ಬದುಕಲಿಕ್ಕಾಗ್ತಿದ್ದಿಲ್ಲ, 4 ಜನರ ಮಧ್ಯೆ ಬದುಕ್ತಿದ್ದೇವೆ, ದೇರ್ಫೋರ್ ಅವರಿಂದ ನಮ್ಮ ಜೀವನ ಇದೆ. ಆದ್ರೆ ನಾವು ಕಮಿಟ್ಮೆಂಟು ಇದೆ, ನಮಗೆ ನಮಗೆ ಕಮಿಟ್ಮೆಂಟು ಇದೆ. ಇವತ್ತು ನಮ್ಮೊಬ್ಬರು ಮನೆ ಯಾರು ರೋಡ್ ಮಾಡ್ತಾರ, 1000 ಮನೆ ಆಯಿತು ತಕ್ಷಣ ರೋಡ್ ಮಾಡ್ತಾರೆ, ಸಿಟಿ ಬಸ್ ಹಾಕಿಬಿಡ್ತಾರೆ ಇಮಿಡಿಯೇಟ್ಲಿ. ಒಬ್ಬರಿಗೆ ಹಾಕ್ತಿದ್ದಿಲ್ಲ, ನಮ್ಮನೆ ಹಾಕಿ ಸಿಟಿ ಬಸ್ ಹಾಕು ರೋಡ್ ಮಾಡ್ತಾರಾ, ಬಡವಾಡೆ ಆಯ್ತು ಹಾಕಕ್ಕೆ ಶುರು ಮಾಡಿಬಿಡ್ತಾರೆ. ಅಡ್ವಾಂಟೇಜ್ ಬಂತು ಇವನಿಗೆ, ಈಗ ಇವನು ಕೊಡೋದು ತನ್ನ ಪೂರ್ತಿ ಟ್ಯಾಕ್ಸ್ ಅಷ್ಟು ಅಷ್ಟೇ, ಸಿಗೋದು ಮಾತ್ರ ಫಸ್ಟ್ ಕ್ಲಾಸ್ ರೋಡ್ ಸಿಗುತ್ತೆ, ಆದರೆ ಒಬ್ಬನೇ ಇದ್ದರೆ ಸಿಕ್ತಿದ್ದಿಲ್ಲ ಅದೆಲ್ಲ ಕೂಡ. ಆದ್ರಿಂದಲೇ ಮನುಷ್ಯ ಯಜ್ಞ ಅಂದರೆ ಮನುಷ್ಯರಲ್ಲಿ ಪರಸ್ಪರ ಸೌಹಾರ್ದವನ್ನು ಬೆಳೆಸಿಕೊಡಬೇಕು. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ, ದೇವತೆಗಳಿಗೆ ನಾವು ಯಜ್ಞಯಾಗಾದಿಗಳಿಂದ ಸೇವೆ ಮಾಡಿದರೆ ಅವರು ನಮಗೆ ಮಳೆ ಬೆಳೆ ಕೊಟ್ಟು ಕಾಪಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಮನೆ ಪಕ್ಕದ ಮನೆಯ ಜೊತೆ ಹೊಂದ್ಕೊಂಡಿದ್ರೆ ಅವರು ಹೋದಾಗ ನಾವು ನೋಡೋದು, ನಾವು ಇರೋದು ಅವ್ರು ನೋಡೋದು, ಪರಸ್ಪರವಾಗಿ ಕೂಗಿದರೆ ಬಾಳು ತೋರಿಸ ಕಳ್ಳ ಓಡ್ತಾನೆ. ಮತ್ತೆ ಎಷ್ಟೋ ಸಲ ಪಕ್ಕದ ಮನೆ ಇದ್ದಾರೆ ಅಂದರೆ ಸಾಕು, ಸ್ವಲ್ಪ ಲೈಟ್ ಹಾಕಿದ್ರೆ ಸಾಕು ಅಲ್ಲಿ ಓಡಕ್ಕೆ ಶುರು ಮಾಡ್ತಾರೆ. ಲೈಟ್ ಹಾಕಿದ ತಕ್ಷಣ ಅಂದರೆ ಜನಕ್ಕೆ ಒಂದು ಭಯ ಇರುತ್ತೆ. ಈ ರೀತಿ ಪರಸ್ಪರ ಸಹಕಾರದಲ್ಲಿ ಎಚ್ಚರಿಕೆ ಇದೆ. ನೀನು ಕೆಲಸವನ್ನು ಮಾಡು, ಈಗಲಾದರೂ ಕೂಡ ಎಚ್ಚರ ವಹಿಸು. ವಿದೇಹ ರಾಜರೇ ನಾನು ಹೇಳ್ತೇನೆ, ನೀನು ಸಹಾಯ ಮಾಡು ಅಂತ ಹೇಳ್ತೇನೆ, ನೀನು ಮೋಸ ಮೂರ್ಖತನದಿಂದ ಬೇಡ ಅಂತ ಹೇಳೋದಕ್ಕೆ ಹೋಗಬೇಡ ಅಂದ್ರಂತ. ಆಗ ಅವನು ಒಪ್ಕೋತಾನೆ, ಹೌದು ಸ್ವಾಮಿ ತಪ್ಪು ಮಾಡಿಬಿಟ್ಟೆ, ಇನ್ನೊಮ್ಮೆ ತಪ್ಪು ಮಾಡೋದಿಲ್ಲ. ನನಗೆ ಅಂತ ಆ ರಾಜ್ಯ ಇದ್ದಾಗ ಹೇಗಿತ್ತು, ಹೋದಾಗ ಹೇಗಾಗಿದೆ, ಅರ್ಥವಾಗಿದೆ, ನಿಮ್ಮ ಉಪದೇಶ ನಾನು ತಿಳಿದಿದೆ, ಖಂಡಿತ ಒಪ್ಕೋತೇನೆ ಅಂತ ಹೇಳಿದಾಗ ಆ ವಿದೇಹರಾಜನ ಹೇಳುತ್ತಾರೆ, ಹೋಗಿ ಅವನು ಸರಿ ಹೋಗಿದ್ದಾನೆ, ಅದನ್ನು ರಕ್ಷಣೆ ಕೊಡಿ ಅಂತ ಹೇಳಿದ ತಕ್ಷಣ ಇವನು ಅವನೇ ಬಂದಂತೆ. ಪಾಪ ರಾಜ ಬಂದು ಸ್ವಾಗತ ಮಾಡಿ, ರಾಜಕುಮಾರ ಇದ್ದಿ, ಸಹಾಯ ಮಾಡ್ತೇನಪ್ಪ, ನನ್ನ ಮಗಳಿದ್ದಲ್ಲೇ ಮದುವೆ ಮಾಡ್ಕೊಂತ ಬೇರೆ ಹೇಳಿದನಂತೆ. ಆಗ ಅವನಿಗೆ ಖುಷಿಯಾಯಿತು, ಮತ್ತೆ ಮದುವೆ ಆಯಿತು, ಸಂಬಂಧ ಬೆಳೀತು, ರಾಜ್ಯ ಬಂತು, ಎಲ್ಲ ಬಂತು, ದೊಡ್ಡ ಯಶಸ್ವಿಯಾದ ರಾಜನಾಗಿ ಬಿಡ್ತಾನೆ. ನೋಡಿ, ಮುನಿಗಳ ಸಹವಾಸ ಸಿಕ್ಕಿದ್ದಕ್ಕೆ ಬದುಕಿ ಹೋದವರು, ಇಲ್ಲದೆ ಹೋದರೆ ಕಾಡುಪಾಲಾಗ್ತಿದ್ದ, ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದ. ಅದಕ್ಕೆ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ಹೇಳೋದು. ಇವತ್ತೊಂದು ಕೌನ್ಸೆಲಿಂಗ್ ಅಂತ ದೊಡ್ಡ ಅದೇ ಒಂದು ವ್ಯಾಪಾರ. ಇವತ್ತು ಕೌನ್ಸೆಲಿಂಗ್ ಅಂತ ಇದೆಯಲ್ಲ, ಇವತ್ತಿನ ಸಹ ಸೀಟ್ ಕೌನ್ಸೆಲಿಂಗ್ ಬೇರೆ, ದುಃಖಿತರಿಗೆ ಸಮಾಧಾನ ಮಾಡೋ ವ್ಯವಸ್ಥೆ ಅದು. ಒಂದು ಅವನ ಕೀರ್ತಿ ಎಷ್ಟೋ ತಾನೇ ಜಗಳಾಡ್ಕೊಂಡಿರ್ತಾನೆ. ಗಂಡ ಹೆಂಡತಿ ಹೇಗೆ ಒಂದಾಗಿರ್ಬೇಕು ಅಂತ ಹೇಳ್ತಾರೆ, ತಾನೇ ಜಗಳಾಡ್ಕೊಂಡ್ಬಂದಿರ್ತಾನೆ ಪುಣ್ಯಾತ್ಮ. ಮುಂಚೆ ಇರ್ತಾರೆ ಇರ್ತಾರೆ, ಇದು ಸಭಾಷೆ ಕೆರೆ ಹೇಳ್ತಾರೆ ಹೋಗಿ ಮಾಡ್ಕೊಂಡು. ಅವ್ರಿಗೆ ಏನೋ ಒಂದು ಮುಳುಗನಿಗೆ ಒಂದು ಹುಲುಕಂಡಿ ಆಸರೆ ಅಂತಾರಲ್ಲ ಆ ಥರ, ಅವನೇ ಆಗಿದ್ರೆ ನಮಗಂತೂ ಹೇಳ್ತಾನಲ್ಲ ಸಾಕು. ಅದೇ ಬಿಸ್ನೆಸ್, ನಮ್ಮ ಶಾಸ್ತ್ರದಲ್ಲಿ ಬಿಸ್ನೆಸ್ ಇಲ್ಲ. ಭಗವದ್ಗೀತೆಯಂಥ ಗೈಡ್ ಪುಸ್ತಕ ಜಗತ್ತಲ್ಲಿ ಇಲ್ಲ. ಒಂದು ಪೈಸೆ ಕೊಡಬೇಕಾಗಿಲ್ಲ, ಕಿವಿ ಒಟ್ಟು ಕೇಳಿದ್ರೆ ಸಾಕಷ್ಟೇ. ಮಹಾಭಾರತ ರಾಮಾಯಣಗಳ ಬಗ್ಗೆ ಅದರಂಥ ಅತ್ಯುತ್ತಮ ಗ್ರಂಥಗಳು, ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಕತ್ ಕೊಚಿತ್. ನಿಮಗೆ ಯಾವುದ್ರ ಬಗ್ಗೆ ಪರಿಹಾರ ಬೇಕು ಅಂದ್ರೆ ಮಹಾಭಾರತ ಕೊಡುತ್ತೆ. ಯಾವುದೇ ವಿಚಾರದ ಬಗ್ಗೆ ಪರಿಹಾರ ಬೇಕೋ ಬರೀ ಪರಿಹಾರ ಕೊಡೋದಿಲ್ಲ, 100% ಗ್ಯಾರಂಟಿ ಅಂತ ಪರಿಹಾರ ಕೊಡುತ್ತೆ. ಇಂಥ ಪರಿಹಾರ ಬೇರೆ ಎಲ್ಲೂ ಸಿಗೋದಿಲ್ಲ. ಯಾಕೆ ಪರಿಷ್ಠ ಉಪಯೋಗ ಮಾಡ್ಕೊಳ್ಳೋದಿಲ್ಲ ಅಂದರೆ ವಿವೇಕ ಇಲ್ಲ. ಇದು ಆ ಕೌಸಲ ದೇಶದ ರಾಜ ಯಶಸ್ವಿಯಾಗಿ ಜೀವನ ಸಾಗಿಸಿದರ ಸಂಕೇತ ಇದು. ಅನಂತರ ಮನುಷ್ಯ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಬದುಕಬೇಕು ಅಂತ ಹೇಳೋದಕ್ಕೆ 3 ಮೀನುಗಳ ಕಥೆ ಹೇಳುತ್ತಾರೆ. ಒಳ್ಳೆಯ ರಾಜಕುಮಾರ ಕಥೆ ಒಂದು ಕಡೆಗೆ, ಪಶು ಪಕ್ಷಿಗಳ ಕಥೆ ಇನ್ನೊಂದು ಕಡೆಗೆ. 3 ಮೀನುಗಳು, ದೊಡ್ಡ ಸರೋವರ, 100,000 ಮೀನಿದ್ದು ಅದರೊಳಗೆ. 3 ಮೀನುಗಳು ಪರಸ್ಪರ ಭಾರಿ ಸ್ನೇಹಿತರು. ಅದರಲ್ಲಿ ಒಬ್ಬ ಅನಾಗತ ವಿಧಾತ ಅಂತ ಒಬ್ಬನ ಹೆಸರು, ದೀರ್ಘಸೂತ್ರಿ ಅಂತ ಇನ್ನೊಬ್ಬ, ಪ್ರತ್ಯುತ್ಪನ್ನಮತಿ ಅಂತ ಇನ್ನೊಬ್ಬ. 3 ಜನದ ಹೆಸರು ಅವರಿಗೆ. ಅನಾಗತ ವಿಧಾತ, ಪ್ರತ್ಯುತ್ಪನ್ನಮತಿ, ದೀರ್ಘಸೂತ್ರಿ ಅಂತ 3 ಜನದ ಹೆಸರು. ಆ ಹೆಸರು ತಕ್ಕಂತೆ ಅವರ ನಡವಳಿಕೆ ಇತ್ತಂತೆ. ಅನಾಗತ ವಿಧಾತ ಅಂದ್ರೇನು? ಇನ್ನೂ ಪ್ರಾಬ್ಲಮ್ ಬಂದಿಲ್ಲ, ಮೊದಲೇ ಕೇರ್ ತಗೊಳ್ತಾನೆ. ಅನಾಗತ ವಿಧಾತ, ಅನಾಗತ ಇನ್ನೂ ಬಂದಿಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ ಆತೈತೆ. ಅದಕ್ಕೆ ಆಗಲೇ ತಯಾರು ಮಾಡಿಬಿಡ್ತಾರೆ. ಮಳೆಗಾಲ ಬಂದು ಸೋಲಕ್ಕೆ ಶುರು ಮಾಡಿದ ಮೇಲೆ ಹೋಗಬಾರ್ದು. ಕರೆಂಟ್ ಹೋಗಿ ಗೊತ್ತಿದ್ರು ಕೂಡ ಆಮೇಲೆ ದೀಪ ಹುಡುಕ್ತಾ ಕೊಡಬಾರ್ದು, ರೆಡಿಯಾಗಿರ್ಬೇಕೆಲ್ಲ ಕೂಡ. ಆ ರೀತಿ ಅನಾಗತ ವಿಧಾತ ಅಂತ ಹೆಸರು. ಇನ್ನೊಬ್ಬರು ಪ್ರತ್ಯುತ್ಪನ್ನಮತಿ, ಅವನು ಆ ಟೈಮಿಗೆ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡೋ ಬುದ್ಧಿ ಅವನಿಗೆ. ಆ ಪ್ರಾಬ್ಲಮ್ ಬಂತೋ ಇಲ್ಲೋ ಇಮ್ಮಿಡಿಯೇಟ್ ಸಾಲ್ವ್ ಮಾಡ್ಕೊಳ್ತಾನೆ ಕೆಪಾಸಿಟಿ ಇತ್ತು ಅವನು. 3 ದೀರ್ಘಸೂತ್ರಿ, ಆಯ ಬಂದ ನೋಡ್ಕೊಂಬಣ ಆ ಥರ ಬಂದ ನೋಡಿ, ಮೊದಲೇ ದಡ್ಡ ಬಂದ ನೋಡ್ಕೊಂಬಣ ಅಂತ ಅವನ ಎಚ್ಚರ. 3 ಜನ ಭಾರಿ ಸ್ನೇಹಿತರು, ಎಷ್ಟೋ ವರ್ಷ ಆಗಿತ್ತು. ಒಳ್ಳೆ ಕೆರೆ ಎಲ್ಲ ತುಂಬೋಗಿದೆ, ಸರೋವರಗಳೆಲ್ಲ ತುಂಬ ದಿವಸ ಕಳೀತು. ಕೆಲವು ದಿವಸ ಈ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಈ ಮೀನುಗಾರರಿಗೆ ಒಳ್ಳೆ ಚಾನ್ಸ್ ಅದು. 8 ದಿವಸ ಮೀನು ಬೆಳೆದುಬಿಟ್ಟಿರುತ್ತೆ, ಎಲ್ಲ ಚೆನ್ನಾಗಿ ಬೆಳೆದಿರುತ್ತೆ. ಪೈರನ್ನು ಕೊಯ್ಯೋ ಕಾಲ ಸುಗ್ಗಿ ಬರುತ್ತಲ್ಲ, ಅವ್ರಿಗೆ ಆ ಸುಗ್ಗಿ ಅದು. ಒಂದು ಮಳೆ ಇರೋದಿಲ್ಲ, ನೀರು ಕಡಿಮೆ ಆಗ್ತಾ ಬಂದಿರುತ್ತೆ, ಹಾಗೆ ಕೆರೆಗಳಲ್ಲಿ ಮೀನು ಹಿಡಿಯೋಕ್ಕೆ ಬಹಳ ಸುಲಭ ಆಗುತ್ತೆ ಅವ್ರಿಗೆ. ಇದು ದೊಡ್ಡ ಕೆರೆ ಇರುವುದು, ಇಷ್ಟಾದರೂ ಖಾಲಿಯಾಗಿಲ್ಲ, ದೊಡ್ಡ ಸರೋವರ ಆದ್ದರಿಂದ ಖಾಲಿಯಾಗಿರಲಿಲ್ಲಂತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮೀನುಗಾರರು ಬಂದು ನೀರೆಲ್ಲ ಹೊರಗೆ ಬಿಡ್ತಾರೆ. ಬೆಳಬೇಕು ಉದ್ದೇಶ ನೀರು ಹೋಗಿಬಿಟ್ರೆ ಮೀನುಗಳೆಲ್ಲ ಕಲೆಕ್ಟ್ ಒಂದು ಕಡೆ ಸಿಗುತ್ತೆ, ಮೇಲಿಂದೆಲ್ಲ ಬಗ್ಗಿಸಿಬಿಟ್ಟು ತಿಳಿ ತೆಗೆದ್ರೆ ಸಾಲಿಡ್ ಸಿಗುತ್ತಲ್ಲ ಆ ಥರ. ಅವ್ರು ಯೋಚನೆ ಮಾಡಿ ಎಲ್ಲ ನೀರು ಬಿಡಲಿಕ್ಕೆ ಶುರು ಮಾಡುತ್ತಾರೆ. ತಕ್ಷಣ ನೋಡ್ತಾನು ಅನಾಗತ ವಿಧಾತ, ನೋಡ್ತಾನೆ ಓ ಭಾರಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನು. ಭಾರಿ ಸಮಸ್ಯೆ ಇದೆ, ನೀರೆಲ್ಲ ಬಿಟ್ಟುಬಿಡ್ತಾರೆ, ನಾವೆಲ್ಲ ಎಕ್ಸ್ಪೋಸ್ ಆಗ್ತೇವೆ, ಆಮೇಲೆ ಹೊಡೆದು ಹಿಡ್ದಾಗ ಹಿಡ್ಕೊಂಡು ಹೋಗಿಬಿಡ್ತಾರೆ. ಆಮೇಲೆ ಭಾರಿ ಹುಷಾರು, ಒಳ್ಳೆ ಅವಕಾಶ ತಪ್ಪಿಸ್ಕೊಳ್ಳೋದಕ್ಕೀಗ, ಆದ್ದರಿಂದ ನಾವು ಹೋಗೋಣ ಅಂತ ಹೇಳಿದ್ದು. 3 ಜನ ಹೋಗಬೇಡ ಬೇರೆ ಕಡೆ ಅಂತ ಹೇಳ್ತಾನೆ. ಆ ಹುಡುದು ಬ್ರೇರಂತಾರೆ, ಅಯ್ಯೋ ನೀರು ಬಿಡ್ತಾ ಇದೆ, ದೊಡ್ಡ ಸರೋವರ ಎಂದಿಗಾಗುತ್ತೋ ಯಾರಿಗೆ ಗೊತ್ತಿದೆಯಲ್ಲ, ಈಗಾಗಿ ತಲೆಗೆ ಹೋಗ್ಬೇಕಾದಲ್ಲ ಕೂಡ, ಏನು ಯೋಚನೆ ಬೇಕಾಗಿಲ್ಲ, ಆರಾಮಾಗಿರೋಣ, ಹೋಗೋದು ಬೇಡ ಅಂತ ಹೇಳಿದ್ರಂತೆ. ಅನಾಗತ ವಿಧ ತುಂಬ ಹೇಳ್ತಾನೆ, ಕೇಳೋದಿಲ್ಲ ಅವ್ರು. ಅದಕ್ಕೇನು ಮಾಡಿ, ನಿಮ್ಮ ಹಣೆ ಬಾರ ನಾನಂತ ಹೋಗ್ತೀನಿ ಅಂತ ಹೋಗಿಬಿಡ್ತಾನೆ. ಅವನು ಯಾಕೆ ಸುಲಭ ಆಯ್ತು, ನೀರು ಬಿಟ್ಟಿದ್ದಾರೆ, ಹೇಗೆ ಹೋಟ್ಲಕ್ಕೆ ಬಿಟ್ಟಿದ್ದಾರೆ, ಅದೇ ಸೇರ್ಕೊಂಡು ಹೋಗಿಬಿಡ್ತಾನೆ, ಹೇಗೆ ಹೋಗ್ತಾ ಇದೆ ನೀರು, ಒಳಗೆ ಸೇರ್ಕೊತಾನೆ ಹೋಗಿಬಿಡ್ತಾನೆ. ಇವರು ಕಾಯ್ತಾ ನೀರೆಲ್ಲ ಹೋದ್ರೆಲ್ಲ ಸ್ಟೇಜಿಗೆ ಬಂದೇ ಹಿಡಿಬೇಕು ಅಂತ ಕಾಯ್ತಿದ್ದಾರೆ. ಮೊದಲೇ ಹೊರಟುಬಿಟ್ಟ ಸೇಫ್ ಆಗಿಬಿಟ್ಟವ್ರು, ಎಲ್ಲ ಇನ್ನೊಂದು ಕಡೆ ಹರಿಕೊಂಡು ಅವ್ರಿಗೆ ಬದುಕೊಂಡ್ಬಿಟ್ಟ. ಸ್ವಲ್ಪ ಜಾಸ್ತಿ ಆಯಿತು, ನೀರು ಹರಿದೋಯ್ತು, ಒಂದು ಸ್ಟೇಜಿಗೆ ಬಂತು, ನಿಲ್ಲಿಸಿದರು. ನೀರು ನಿಲ್ಲಿಸಿಬಿಟ್ರಿ, ಈಗ ಹೋಗೋದು ಸ್ವಲ್ಪ ಇರಲ್ಲವರು ಸತ್ತೋದ್ರೆ ಕಷ್ಟ, ಅಲ್ಲೇ ಸಾಯ್ಬಾರ್ದೇವು ಅಂಥೇಳಿ ನಿಲ್ಲಿಸಿಬಿಟ್ರು. ಹೋಗೋದನ್ನು ಸ್ಟಾಪ್ ಮಾಡಿಬಿಟ್ರು, ಬಲೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಆಗ ನೋಡ್ತಾನೆ ಎಲ್ಲ ಮೀನು ಒದ್ದಾಡ್ತೇವೆ, ಹಿಡಿದ್ರೆ 1,000 ಮೀನು ಹೋಗ್ತಾ ಇವೆ. ಇಬ್ರು ಉಳ್ಕೊಂಡಿದ್ದಾರಲ್ಲ ಪ್ರತ್ಯುತ್ಪನ್ನ ಮತ್ತೆ ದೀರ್ಘಸೂತ್ರಿ, ಇಬ್ರು ಬಲೆ ಹಾಕೇ ಬಿಟ್ರು ಅವರು, ಎಲ್ಲ ಹಿಡಿದು ಹಿಡಿದು ಹಾಕ್ತಿದ್ದಾರೆ. ಅದು ಮೀನು ಬಲೆಯಲ್ಲಿ ಹಿಡಿದ ಮೇಲೆ ಅವನ್ನೆಲ್ಲ ಕಟ್ಟಿಗೆಟ್ಟು ಎಸಿತಾರೆ. ಇವನು ನೋಡ್ದ, ಭಾರಿ ಬುದ್ಧಿ ಉಪಯೋಗಿಸಿದ. ಅವನೇನು ಮಾಡಿದನಂತೆ, ಎಲ್ಲ ಸೇರಿ ಕಟ್ತಾ ಇದ್ರಲ್ಲ, ಕಟ್ಟೋಗಿತ್ತು ಮುಂಚೆ ಸೇರ್ಕೊಂಡ್ಬಿಟ್ಟಂತೆ ಅದರೊಳಗೆ, ಕಟ್ಟಿದ್ದಾರೆ ತಿಳ್ಕೊಬೇಕು ಆ ರೀತಿ ಮಾಡ್ಕೊಂಡ್ಬಿಟ್ಟನಂತೆ. ಅದು ಗೊತ್ತಾಗಿಲ್ಲ ಅವರಿಗೆ, ಎಲ್ಲ ಒಳಗೆ ಸೇರ್ಕೊಂಡ್ಬಿಡ್ತಾನೆ. ಮೊನ್ನೆ ಕಥೆ ಕೇಳಿದ್ವಲ್ಲ, ಬಾಗಿಲು ನಿಂತಿರ್ತಾರೆ ಕೃಪಾಚಾರ್ಯ ಕೃತವರ್ಮ, ಶಿಬಿರಕ್ಕೆ ಅಶ್ವತ್ಥಾಮಾಚಾರ್ಯ ಒಳಗೆ ಹೋಗಿರ್ತಾರೆ, ಅವರು ಬೆಂಕಿ ಇಟ್ಟುಬಿಡ್ತಾರೆ, ಜನ ಎಲ್ಲ ಹೊರಗೆ ಓಡ್ತಿರ್ಬೇಕಾದ್ರೆ ಒಬ್ಬನೇನ್ ಮಾಡ್ತಾನೆ, ಬಂದಷ್ಟು ತಲೆ ಹೊರಗೊಂಡು ಕತ್ತರಿಸ್ತಿರ್ತಾರೆ, ಒಬ್ಬನು ಮೊದಲೇ ಬಿದ್ದುಬಿಡ್ತಾನೆ. ಅದು ನೋಡಿದ್ರಲ್ಲ, ಪ್ರತ್ಯುತ್ಪನ್ನ ಮತಿ ಅವನು, ಇದರಿಂದ ಇದ್ದ ಸಿಮಿಲರ್ ಕೇಸ್ ಅದು. ಒಂದು ಅವನು ಮೊದಲೇ ಮಲೆ ಮಧ್ಯೆ ಸಿಕ್ಕಾಕೊಂಡು ಮಾಡಿಬಿಟ್ಟ. ಅವರೇನು ಮಾಡಿದರು, ಮೀನುಗಾರರ ಪದ್ಧತಿ ಎಲ್ಲ ಮೀನನ್ನು ಜೋಡಿಸಿಬಿಟ್ರು ಒಟ್ಟಿಗೆ. ಅವರು ತೊಳಿತಾರೆ, ಇನ್ನೊಂದು ಕಡೆ ತೊಳಿತಾರೆ, ಒಳ್ಳೆ ನೀರು ಚೆನ್ನಾಗಿರ ಗಲೀಜಾಗಿಬಿಟ್ಟಿರ್ತಾರೆ, ಇದೆಲ್ಲ ಕೂಡ ನೀರು ಕಡಿಮೆ ಇರುತ್ತೆ ಅಂತೇಳಿ ಒಯ್ದು ನೀರು ಡಿಪ್ ಮಾಡ್ತಾರೆ ಒಂದು ಕಡೆ ಕ್ಲೀನ್ ಮಾಡಬೇಕು ಅಂತೇಳಿ. ಅವರು ಬೆಲ್ಲಿಗೆ ಜಾರ್ಕೊಂಡು ಹೋಗಿಬಿಟ್ಟ ಕಡೆ ಇನ್ನೊಂದು ಸರೋವರಕ್ಕೂ ಇದು ಮುಳುಗಿಸಿದ್ರು ಮೆಲ್ಲಗಾಗಿ ನಾಟಕ ಮಾಡಿದ್ದವನು ತಪ್ಪಿಸ್ಕೊಂಡು ಹೋಗಿಬಿಟ್ಟ. ಪ್ರತ್ಯುತ್ಪನ್ನ ಮತಿ ಭಾರಿ ಬ್ರೈಟ್ ಇದ್ದ, ಆ ಸೊಲ್ಯೂಷನ್ ಸಿಕ್ತು ಹೊರಟುಬಿಟ್ಟವನು ಪಾರಾದ. ದೀನಸೂತ್ರ ಇದ್ನಲ್ಲ, ಇವ್ರು ಸಿಕ್ಕಾಕೊಂಡಿದ್ದ, ಏನ್ ತಲೆನೂ ಇಲ್ಲ, ಅವನಿಗೆ ಇಲ್ಲ, ಸಿಕ್ಕಾಕೊಂಡಿದ್ದ ಫಸ್ಟ್ ಕ್ಲಾಸ್ ಸಿಕ್ಕ ಹೊಯ್ದರು ಸೀಡಿದ್ರು ತಿಂದ್ರು ಕೊಂದು ಹಾಕಿಬಿಟ್ರು. ಮೂರು ಜನದ ಕಥೆ ಇದೆ ಇಲ್ಲಿ, ಎಷ್ಟು ಹೆಸರಿಗೆ ಮೂರು ಮೀನುಗಳ ಕಥೆ ಇಷ್ಟೇ. ಅದು ಅನಾಗತ ವಿಧಾತ, ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚಿತವಾಗಿ ಸಾಲ್ವ್ ಮಾಡ್ಕೊಳ್ಬೇಕು, ನಮಗೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ತಾಳು ತಾಳೆಂದರೆ ತಾಳು ಬರೆ ಯಮದೂತರು ಬಂದಿರ್ತಾರೆ, ಸ್ವಲ್ಪ ತಡೆಯ ಏನೋ ಮಾಡಿಬಿಟ್ಟೆ, ಸ್ವಲ್ಪ ದಾನ ಮಾಡಿಬಿಡ್ತೇನೆ, ಈಗ ಧರ್ಮ ಮಾಡಿಬಿಡ್ತೇನೆ ಅಂತ ಕೇಳಿದರೆ ಫಸ್ಟ್ ಇಸ್ಕೋಬೇಕಾದ್ರೆ ಬರಿತೇನೆ ಸರ್ ಅಂದಾಗತ್ತಷ್ಟೆ. ಕಿತ್ಕೊಂಡು ತರ್ತೇವೆ ಸರ್ ಬರಿತೇನೆ ಸರ್, ಇನ್ನೂ ಫಸ್ಟ್ ಪೇಪರ್ ಶುರು ಮಾಡಬೇಕು ಅವನೀಗ, ಸಾಕು ನನ್ನ ಬರೆ ಮನೆಗೆ ಹೊರತಾಗ ಕಿತ್ಕೊಂಡು ಹೋಗಿಬಿಡ್ತಾನೆ ಆ ಕಡೆ. ಅದಕ್ಕೆ ಬರೋದೊಳಗೆ ತಯಾರಾಗಬೇಕು, ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ವ್ಯಾಸರಾಜರು ದೇವ್ರನಾಮ ಕೋಟೆ ಬಾಗಿಲು ಯಾವಾಗ ಹಾಕಬೇಕೋ, ಶತ್ರುಗಳು ಬರೋದಕ್ಕಿಂತ ಮುಂಚೆ ಹಾಕಬೇಕು. ಒಳಗೆ ಎಂಟ್ರಾದ್ಮೇಲೆ ಹಾಕಿ ಏನು ಉಪಯೋಗ, ಇನ್ನೂ ಡೇಂಜರ್ ಜಾಸ್ತಿ, ಸಿಕ್ಕಾಕೊಂಡು ಆಗ್ತಾರೆ. ರೋಗ ಬರೋದಕ್ಕಿಂತ ಮುಂಚೆ ನಾವು ಪೇಷಂಟ್ ತೊಗೊಂಡ್ಬಿಟ್ರೆ ಎಷ್ಟು ಸುಲಭ, ಅದು ಬಂದ ಮೇಲೆ ಎಷ್ಟು ಕಷ್ಟ, ಸುಲಭವಾದ ಕೆಲಸ. ಇಲ್ಲಿ ಮನೆಯೊಳಗೆ ಬಂದರೆ ಓಡಿಸೋದು ಎಷ್ಟು ಕಷ್ಟ, ಮೂರನಾಗಿ ಒದ್ದಾಡಬೇಕು, ಅದನ್ನು ಸಿಂಪಲ್ ಬಾಗಿಲಾಕೋದು. ಮನುಷ್ಯನ ಗೊತ್ತಿಲ್ಲ, ಈ ಮಾಡಿ ಒದ್ದಾಡಿದ್ರೆ ಸಮಾಧಾನ ಅವರು, ಎಟ್ಟದಾಗ ಡೈಲಿ ಪ್ರೋಗ್ರಾಮ್ ಆಗಿಬಿಟ್ರೆ ವಾಸು ಬರೋದು ಓಡಿಸೋದು ಬರೋದು ಓಡಿಸೋದು ಹಾಗಾಗಬಾರದು. ಮನುಷ್ಯ ಮೊದಲೇ ಯೋಚನೆ ಮಾಡಬೇಕು. ಅನಾಗತ ವಿಧಾತ, ಒಂದು ಕಡೆಗೆ ಮೀನುಗಳ ಸಮಸ್ಯೆ, ಸಾವಿ ಬದುಕಿನ ಸಮಸ್ಯೆ, ನಮಗೆಲ್ಲರಿಗೂ ಸಮಸ್ಯೆ. ಮನುಷ್ಯನಿಗೆ ಯಾವ್ದು ಗ್ಯಾರಂಟಿ ಹೌದಲ್ಲೋ ಗೊತ್ತಿಲ್ಲ, ಸಾಯೋದು ಮಾತ್ರ ಗ್ಯಾರಂಟಿನೇ, ಇನ್ನು ಎಲ್ಲದರ ಬಗ್ಗೆ ಯಾರಿಗೂ ಯಾರಿಗೂ ಗೊತ್ತಿಲ್ಲ. ಬಟ್ 100% ಗ್ಯಾರಂಟಿ ಸಾಯೋದು. ಅಂದಮೇಲೆ ಸಾವು ಗ್ಯಾರಂಟಿ ಅಂದಮೇಲೆ ಮುಂದೇನಂತ ಯೋಚನೆ ಮಾಡಬೇಕಲ್ಲ. ಸರ್ವಿಸಲ್ಲಿ ಇರ್ತಾನೆ ಆಫ್ಟರ್ ರಿಟೈರ್ಮೆಂಟ್ ಅಂತ ಯೋಚನೆ ಮಾಡ್ತಾನೆ. ರಿಟೈರ್ ಆದಮೇಲೆ ಏನು ಹೌದಲ್ಲೋ, ಆಫ್ಟರ್ ರಿಟೈರ್ಮೆಂಟ್ ಯೋಚನೆ ಮಾಡ್ತೀರಿ, ಆಫ್ಟರ್ ಡೆತ್ ಯಾಕೆ ಯೋಚನೆ ಮಾಡೋದಿಲ್ಲ ಅಂತ ಕೇಳುತ್ತಾ. ಆಫ್ಟರ್ ರಿಟೈರ್ಮೆಂಟು ನೀವು ಬಹಳ ದಿವಸ ಹಾಗೂ ಬದುಕೋದಿಲ್ಲ, ಆಫ್ಟರ್ ಡೆತ್ ಎಷ್ಟು ದಿವಸನ ಲೆಕ್ಕನೇ ಇಲ್ಲ. ಜೀವ ನಿತ್ಯ ಬಂದಿದೆ ಭಗವದ್ಗೀತೆಯೊಳಗೆ, ಜೀವನ ಎಂದೂ ಸಾವಿಲ್ಲ. ಸಾವಿಲ್ಲದ ಜೀವ ಅದಕ್ಕೆ ಎಷ್ಟು ವ್ಯವಸ್ಥೆ ಮಾಡ್ಕೋಬೇಕು ಅವನು. ಇವತ್ತು 90 ವರ್ಷ ಮುಂದಕ್ಕೆ ಇನ್ಶೂರೆನ್ಸ್ ಮಾಡಕ್ಕೆ ಹೋಗೋದಿಲ್ಲ, ಯಾಕೆ ಅವ್ರು ಬಿಡಿಸೋರು ಮಿಕ್ಸರ್ ಆಗಿತ್ತ ಮುಂದೆ ಹೋಗಿಬಿಟ್ಟಿರ್ತಾನೆ. ಎಷ್ಟೊತ್ತು ಫಸ್ಟ್ ಪಾಲಿಸಿಗೆ ಹೋದ್ರೆ ಹೋದ್ರೇನೆ, ಅವ್ರು ತೊಗೊಳೋದಿಲ್ಲ ಮಧ್ಯೆ ಅವ್ರು ಕೊಟ್ಟರೆ ಮಾರ ಬೇಗ ಹೋಗ್ತೀವಿ ನಮಗೆ ಗೋಳಿಸ್ತೀವಿ ಬಿಟ್ಬಿಟ್ಟು ತೊಗೊಳೋದಿಲ್ಲ ಅವರು. ಮೊದಲು ಮಾಡಿದ್ರೆ ಅದಕ್ಕೆ ಉಪಯೋಗ ಬರುತ್ತೆ. ಮೊದಲು ಮಾಡಿದಾಗ 25 ವರ್ಷಕ್ಕೂ ಇನ್ಶೂರೆನ್ಸ್ ಮಾಡಿಸ್ತಾನೆ, ಪ್ರೀಮಿಯಂ ಬಹಳ ಕಡಿಮೆ ಇರುತ್ತೆ, ಜಾಸ್ತಿ ಆಗ್ತಾರೆ, ಪ್ರೀಮಿಯಂ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತವೆ, ಹೆವಿ ಆಗಿಬಿಡುತ್ತೆ, ಸೇವ್ ಮಾಡೋಕ್ಕಾಗೋದಿಲ್ಲ ಅವರು. ಮೊದಲು ಮಾಡಿದ ಬಹಳ ಸುಲಭ. ಅದಕ್ಕೆ ಪ್ರಹ್ಲಾದರಾಜ ಹೇಳೋದು, ಕೌಮಾರ ಆಚರೇತ್ವಾಜ್ಞ ಧರ್ಮಾನ್ ಭಾಗವತಾನಿಹ, ಧರ್ಮಾನ್ ಭಾಗವತ. ಚಿಕ್ಕಂದಿನಲ್ಲಿ ಧರ್ಮಾಚರಣೆ ಮಾಡಿದ್ರೆ ಕಲಿತರೆ ಜೀವನ ಸಾರ್ಥಕವಾಗ್ತದೆ ಹೊರತು ಆಮೇಲೆ ಕಲಿಬಾರದು. ಇದನ್ನ ಯೋಚನೆ ಮಾಡಿ, ಚಿಕ್ಕ ವಯಸ್ಸಲ್ಲಿ ಲೋನ್ ಮಾಡಿದವರು ಎಷ್ಟು ಸುಲಭ ಆಗಿ ತೀರಿಸೋದು, ಏನು ಕಷ್ಟ ಆಗಿದೆ. ಆಮೇಲೆ ಮಾಡಿದರೆ ಮನೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಲೋನ್ ಕಟ್ಟಲಿಕ್ಕಾಗೋದಿಲ್ಲ, ಬರೀ ಭಜೀತಿ, ಎಷ್ಟೊತ್ತು ಮನೆ ತಗೋತಾರೆ ಮತ್ತೆ ಮಾಡಿಬಿಡ್ತಾರೆ, ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂತ ಮಾರಿ ಹಾಕಿಬಿಡ್ತಾರೆ. ಯಾತಕ್ಕೆ ಆಮೇಲೆ ತೊಗೊಂಡ್ರೆ ಆ ಅನಾಹುತ ಅದು ಬಂದು, ಮೊದಲು ಮಾಡಿದಾಗ ಆಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಜೀವನದೊಳಗೆ ಸಾವು ಬರೋದು ಗ್ಯಾರಂಟಿ, ಎಂದು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದ್ದರಿಂದ ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರಿ, ಇವತ್ತೇ ನಮ್ಮ ಜೀವನದ ಕೊನೆಯ ದಿವಸ ಅಂದ್ಕೊಂಡು ಸಾಧನೆ ಮಾಡಬೇಕಂತ. ಇದೇ ನಮ್ಮ ಕೊನೆಯ ದಿವಸ, ಬದುಕಿನ ಮತ್ತೆ ಮಾಡಲಿಕ್ಕೆ ಬರುತ್ತೆ, ಆದರೆ ಮುಂದೆ ತನ್ನಬಾರದು. ಅನಾಗತ ವಿಧಾತ, ಇದು ಪ್ರತ್ಯುತ್ಪನ್ನ ಮತಿ, ಹೇಗೋ ಬದುಕಿದ, ಅಂತ್ಯಕಾಲ ಬಂತು, ಆ ಕಾಲಕ್ಕೆ ಏನೂ ದಾರಿ ಇಲ್ಲ. ಆದರೆ ಭಾರಿ ಬುದ್ಧಿವಂತ ಸಾಧನೆ ಮಾಡಿದ್ರೆ ಬದುಕಿಬಿಡ್ತಾನೆ, ಅಜಾಮೇಳ ಹಾಗೆ ಬದುಕಿದ. ಆ ಕಾಲಕ್ಕೆ ಎಲ್ಲೋ ದಾರಿ ತಪ್ಪು ಹೋಗಿದ್ದ ಅವರಿಗೂ ಕೂಡ, ಆದರೆ ಆ ಕ್ಷಣಕ್ಕೆ ನಾರಾಯಣ ಅಂತ ಹೇಳಿ ಬದುಕಿ ಹೋಗಿಬಿಟ್ಟ. ಗಜೇಂದ್ರ ಮೊಸರು ಹಿಡಿದಿದೆ, ಎಡಿತಾ ಇದೆ, ಇನ್ನೇನು ಎಳ್ಕೊಂಡು ಹೋಗಬೇಕು. ಆಗ ಜ್ಞಾಪಕ ಆಯ್ತು, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಸದೃತಿ ಹೊರಟ. ಇಂಥದ್ದೆಲ್ಲ ನಮಗೆ ಸಾಧ್ಯ ಉಂಟಾಯಿದೆಲ್ಲ ಕೂಡ, ಅಷ್ಟು ಬುದ್ಧಿ ನಮಗಿರೋದಿಲ್ಲ. ಆದ್ದರಿಂದ ನಾವು ಆರಿಸ್ತೊಳಕ್ಕೆ ಹೋಗಬಾರ್ದು. ಅನಾಗತ ವಿಧಾತನ ಕೇಸು ನಂಬರ್ 1, ಆ ರೀತಿ ಮಾಡೋದು ದಿ ಬೆಸ್ಟು. ಅಕಸ್ಮಾತ್ ಆಗಲಿಲ್ಲ, ಪ್ರತ್ಯುತ್ಪನ್ನ ಮತಿ ಆಗಬೇಕು. ಆ ಪ್ರಾಬ್ಲಮ್ ಏನು ಬಂದಿದೆ, ಯಾವ ಅತಿ ಬೆಸ್ಟ್ ಮೆಥೆಡ್ಡು ಅದರಿಂದ ಸಾಲ್ವ್ ಮಾಡ್ಕೊಂಡ್ಬಿಡಬೇಕು. ಇಲ್ಲದೆ ಹೋದರೆ ದೀರ್ಘಸೂತ್ರಿ ವಿರಸಿತು. ಅನಾಗತ ವಿಧಾತ ಮತ್ತು ಪ್ರತ್ಯುತ್ಪನ್ನ ಮತಿ ಇಬ್ಬರು ಬದುಕಿದರು, ದೀರ್ಘಸೂತ್ರಿ ವಿರಸಿತು. ಆ ದೀರ್ಘಸೂತ್ರಿ ಸತ್ತೋಗ್ಬಿಟ್ಟು, ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಸಂಧ್ಯಾ ಅಂದ್ಯ ಮಾಡು, ರಿಟೈರ್ ಅಂದ್ರೆ ಮಾಡ್ತೇನೆ, ದೇವ್ರ ಪೂಜೆ 70 ವರ್ಷದಲ್ಲಿ ಮಾಡ್ತೇನೆ, ಇದು ಏಕಾಚಿ ಉಪವಾಸ ಆಯ್ತು ಮಾಡೋದೇ ಇಲ್ಲ, ಅದು ಬೇರೆ ಜೊತೆಗೆ ಫಲಾರ ಮಾಡ್ತೇನೆ ಅಂತೇಳಿ ಕತೆ ಮುಗಿಸಿಬಿಡ್ತಾರೆ. ಹಾಗೆಲ್ಲ ಮಾಡಬಾರದು. ಇವತ್ತು ಈಗಲೇ ಅಂತ ಹೇಳಬೇಕು, ಈಗಲೋ ಇನ್ನಾವಾಗಲೋ ಈತನಗೂ ಭೋಗದಿರದು, ಭೋಗದಾಶಯ ಬಿಡಿಸಯ್ಯ ನಾಗಶಯನ ನಳಿನ ನಯನ. ವಾದಿರಾಜ ಸ್ವಾಮಿಗಳ ದೇವ್ರನಾಮ. ಈಗಲೋ ಇನ್ನಾವಾಗಲೋ ಈತನಗೂ ಭೋಗದಿರದು, ಈ ದೇಹ ಹೋಗೋದು ಗ್ಯಾರಂಟಿ, ಈಗಲೋ ಯಾವಾಗಲೋ ಗೊತ್ತಿಲ್ಲ ಅಷ್ಟೇ. ಅಷ್ಟೊಳಗೆ ಸಹ ಭೋಗದಾಶಯ ಬಿಡಿಸಯ್ಯ ನಾಗಶಯನ ನಳಿನ ನಯನ. ಸಂಬಳ ಬಂತು 10,000 ಎಲ್ಲ ಖರ್ಚು ಮಾಡಿಬಿಟ್ಟ, ಮುಂದೆ ಗತಿ ಏನಾಗಬೇಕು ಒಂದು ಹೇಳ್ತಾರೆ. ನೋಡಿದ್ಯಾ ಹುಷಾರಾಗಿರೋ, ಇನ್ಸೂರ್ ಮಾಡಿದ್ಯಾ, ಅದು ತಗೊಂಡಿದ್ಯಾ, ಜಿ ಪಿ ಎಸ್ ಎಲ್ಲ ಇದೆಯಾ ಅಂತ ಕೇಳ್ತಾರೆ. ಇದ್ರೆ ಇಲ್ಲವರು ಆಮೇಲೆ ಏನು ಮಾಡ್ತೀಯ ನೀನು, ಇಷ್ಟು ನಿಮಗೆ ಎಚ್ಚರ ಇದೆಯಲ್ಲ, ಮುಂದೆ ಯಮದೂತರ ಇದರಲ್ಲಿ ಯಾವುದು ನಡೆಯೋದಿಲ್ಲ, ಇವೆಲ್ಲ ಕೂಡ ನಡೆಯೋ ಪುಣ್ಯ ಪಾಪ ಅಷ್ಟೇ. ಪುಣ್ಯದಿಂದ ಸ್ವರ್ಗ, ಪಾಪದಿಂದ ನರಕ, ಅದು ಲಿಮಿಟೆಡ್ಡೇ. ಜ್ಞಾನದಿಂದ ಮೋಕ್ಷ, ಇದರಿಂದ ತಮಸ್ಸು. ಸೊ ಪುಣ್ಯ, ಯಾವುದೇ ಧನಕ್ಕಿಂತ ಪುಣ್ಯ ದೊಡ್ಡದು, ಪುಣ್ಯಕ್ಕಿಂತ ಜ್ಞಾನ ದೊಡ್ಡದು. ಯಾಕೆ ಭಾರಿ ಪುಣ್ಯ ಮಾಡಿದರೆ ಮಾತ್ರ ಜ್ಞಾನ ಬರೋದರಿಂದ ನಾವು ಜ್ಞಾನವನ್ನು ವಿಶೇಷ ಸಂಪಾದನೆ ಮಾಡಬೇಕು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಆ ಮೂರು ಮೀನುಗಳ ಕಥೆಯನ್ನು ಹೇಳುತ್ತಾರೆ. ಮೀನು ಕಥೆಗಳ ಸ್ವಾರಸ್ಯ, ಮೀನುಗಳು ಚಂಚಲ ಸರ್ ಓಡಾಡ್ತಿರೋ ಸರ. ನಮ್ಮ ಜೀವನವನ್ನು ಭಾರಿ ಚಂಚಲವಾದದ್ದು ಅಂಥವ್ರು ಎಚ್ಚರಿಕೆ ಕೊಡ್ತಾರೆ. ಚಂಚಲ ಬುದ್ಧಿಯ ಎಚ್ಚರಿಕೆಯಲ್ಲಿ ಈ ಮೂರು ಜನದ ಕಥೆ ಕೇಳಿದವನು ಯಾವುದನ್ನು ಆರಿಸಿಕೊಂಡ್ರೆ ಸುಖವಾಗಿ ಬದುಕ್ತಾನೆ ಅಂತಕ್ಕಂಥ ಸಂದೇಶ ಅದರಲ್ಲಿದೆ. ಮತ್ತೊಬ್ಬ ಕಳ್ಳರ ಕಥೆ ಹೇಳ್ತಾರೆ. ಕಾಯವ್ಯ ಅಂತ ಒಬ್ಬ ಕಳ್ಳ, ಕಳ್ಳ ಮೋಕ್ಷಕ್ಕೆ ಹೋದ. ಈ ಕಥೆ ಸುಮ್ಮನೆ ಕೇಳಿಬಿಟ್ರೆ ಕಳ್ಳರಾಗೋದು ಆಸೆ ಅನಿಸ್ಬಿಡ್ಬೇಕು. ಆ ರೀತಿ ಕಳ್ಳ ಮೋಕ್ಷಕ್ಕೆ ಹೋದ, ವೈಕುಂಠ ವಿಮಾನವನ್ನು ಕರ್ಕೊಂಡು ಹೋಗಿಬಿಡ್ತಂತ ಅವನು. ಕಳ್ಳರಿಗೆಲ್ಲ ವಿಮಾನ ಬಂದರೆ ಗತಿಯೇನಾಗಬೇಕಾಗ. ಅವನು ಕಾಯವ್ಯ ಎಂಬನ ಕಳ್ಳ, ಅವನು ಯಾವುದೋ ರೀತಿ ಕಳ್ಳನಾಗಲಿಲ್ಲ, ದುಷ್ಟರ ಸಹವಾಸ ಯಾವುದೋ ಕಾಲ, ಹುಟ್ಟಿನಿಂದ ಕಳ್ಳತನದ ಮನೆ ಎಲ್ಲ ಸೇರ್ಕೊಂಡ್ಬಿಡ್ತವನು ಈ ಪಾಪ ಕಳ್ಳನಾದ. ಸ್ವಲ್ಪ ಒಂದು ಸ್ವಲ್ಪ ವಯಸ್ಸು ಬಂತು, ಆಗ ಅವನಿಗೆ ಅರ್ಥ ಆಯಿತು ತಾನು ಮಾಡೋ ತಪ್ಪು ಅಂತ ಗೊತ್ತಾಯ್ತು ಅವನು. ಈ ಕಳ್ಳತನ ಭಾರಿ ಕೆಟ್ಟದ್ದು ಅಂತ ಗೊತ್ತಾಯಿತು. ಆದರೆ ಬಿಟ್ಟು ಹೋಗೋ ಸ್ಥಿತಿಯಲ್ಲಿ ಅವನಿರಲಿಲ್ಲ, ಈಗಾಗಲಿ ತುಂಬ ಅದರಲ್ಲಿ ಬಂದಾಗಿತ್ತು, ಹೋಗೋ ಸ್ಥಿತಿಯಲ್ಲಿ ಇರಲಿಲ್ಲ. ಅವ್ರ ಮಧ್ಯೆ ಇದ್ದು ಬಿಟ್ಟಿದ್ದಾನೆ, ಏನು ಮಾಡಬೇಕು ಅವನೀಗ? ಯೋಚನೆ ಮಾಡ್ದ, ಕಳ್ಳತನ ಅಂತೂ ಬಿಡಲಿಕ್ಕಾಗೋದಿಲ್ಲ, ಆದರೆ ಕಳ್ಳತನ ನಮಗೆ ಒಳ್ಳೇದಕ್ಕೆ ಕಾರಣ ಬೇಕು, ಆ ರೀತಿ ಮಾಡೋಣ ಅಂತ ಪ್ಲಾನ್ ಮಾಡ್ದೆ. ಏನು ಮಾಡಿದನಂತೆ, ಯಾರು ದುಷ್ಟರೋ ಅವ್ರ ಮೇಲೆ ಮಾತ್ರ ದೋಚುತ್ತಾ ಇದ್ದ, ಒಳ್ಳೆಯವ್ರ ಬಗ್ಗೆ ಕಳ್ಳತನ ಮಾಡ್ತಿರಲಿಲ್ಲ, ದುಷ್ಟರನ್ನು ದೋಚ್ತಾ ಇದ್ದ. ಇನ್ನೊಬ್ಬ ಕಾರಣ ದೋಚೋದು ಏನು ಯೋಚನೆ ಇಲ್ವಲ್ಲಾಗ, ಕಳ್ಳರನ್ನ ನಾಶ ಮಾಡೋದು, ಅವರ ತರೋದು ಒಳ್ಳೆಯವರಿಗೆ ಕೊಡೋದು, ಈ ಥರ ಶುರು ಮಾಡಿಬಿಟ್ಟು ಈ ಕಳ್ಳರಿಂದ ಕದ್ಕೊಂಡು ದುಷ್ಟರಿಂದ ಕದ್ಕೊಂಡು ಅವರನ್ನು ಹೊಡೆದು ಅವರ ಸಂಪತ್ತನ್ನು ತಂದು ಯೋಗ್ಯರಿಗೆ ಕೊಡೋ ಕೆಲಸ ಮಾಡಿದ. ಇದು ಒಂದು ದೊಡ್ಡ ಭಗವತ್ ಸೇವೆಯಾಗೋಯ್ತು. ಇದರ ಫಲ ಏನಾಯಿತು ಗೊತ್ತೇನು? ಅವನ ಹೆಸರು ಬಹಳ ಖ್ಯಾತಿ ಬಂದೋಯ್ತು. ಹಿಂದೆ ಒಂದು ಟೆಕ್ಸ್ಟ್ ಬುಕ್ ಆಗಿತ್ತು, 30 ಡಕಾಯತ್ ಮಾನಸಿಂಗ ಡಕಾಯತ್ ರಾಜ ಮಾನಸಿಂಗರ ಕತೆ ಟೆಕ್ಸ್ಟ್ ಬುಕ್ ಹುಡುಗರಿಗೆ. ಅದು ಕಲಿಯುಗದಲ್ಲೇ ಇವತ್ತಿನ ಕಾಲಕ್ಕೆ ಒಮ್ಮೆ ಟೆಕ್ಸ್ಟ್ ಬುಕ್ ಆಗೋದಾದ್ರೆ ಅವತ್ತು ಹೇಗಿರಬಹುದು? ಕಾಯವ್ಯ ಒಳ್ಳೆ ಅವನು ಆದರ್ಶ ಕಳ್ಳ ಅಂತ ಅನಿಸ್ಬಿಟ್ಟ ಕೊನೆ. ಅವನ ಕಂಡ ರಾಜಮಾರ್ಗ ಹಿಡಿದಕ್ಕೆ ಹೋಗ್ತಿದ್ದಿಲ್ಲ, ಒಳ್ಳೆ ಕೆಲಸ ನಾಮಾರ್ಗದ ಅವನೇ ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು. ನಾಮಾರ್ಗದ ಅವನೇ ಮಾಡ್ತಿದ್ದಾನೆ, ನಾವಾದರೂ ಕಳ್ಳನ ಹಿಡಿಬೇಕು ತಾನೆ, ಅವನೇ ಹಿಡಿತಾನೆ, ಯೋಚನೆ ಇಲ್ಲ ಅಂತ ಅವನಿಗೆ ಸನ್ಮಾನ ಮಾಡಿ ಹಾಕ್ಬಿಟ್ಟಿರುತ್ತೆ. ಕೊನೆ ಕಳ್ಳಿಗೆಲ್ಲ ಭಾರಿ ಆಶ್ಚರ್ಯ ಆಗೋಯ್ತು. ಕಳ್ಳನಾಗಿ ರಾಜನಿಂದ ಹಿಡ್ಕೊಂಡು ಹೋಗಬೇಕು ಕಳ್ಳ ಸಿಕ್ಕಿಬಿಟ್ರೆ, ಅಂಥದ್ದು ಕಳ್ಳನ ರಾಜಕರು ಸನ್ಮಾನ ಮಾಡ್ತಾನಲ್ಲ, ಏನು ಆಶ್ಚರ್ಯ ಅಂತ ಹೇಳಿ ಎಲ್ಲ ಕಳ್ಳರು ಯೂನಿಯನ್ ಮಾಡ್ಕೊಂಡು, ಯೂನಿಯನ್ ಕಾನ್ಸೆಪ್ಟ್ ಇರುತ್ತದೆ, ಕಳ್ಳರ ಯೂನಿಯನ್ನೇ ಶುರುವಾಯ್ತದ. ಯೂನಿಯನ್ರ ಕಳ್ಳು ಯೂನಿಯನ್ರ ಕಳ್ಳು ಸೇರ್ಕೊಂಡ್ಬಿಟ್ರಲ್ಲ, ಕಳ್ಳರ ಯೂನಿಯನ್ ಆಯ್ತು ಅಷ್ಟೇ. ಆಗೇನು ಮಾಡಿದಂತೆ ಮತ್ತೆ ಎಲ್ಲ ಬಂದು, ನೋಡಯ್ಯ ನೀವು ನನ್ನ ನಾಯಕ ಅಂತ ತೀರ್ಮಾನ ಮಾಡಿಬಿಟ್ಟೆ, ನೀನು ನಮ್ಮ ನಾಯಕನಾಗಬೇಕು, ನಮ್ಮನ್ನೆಲ್ಲ ನೀನು ಮುನ್ನಡೆಸಬೇಕು, ನೀನು ಎಂಥ ನಮ್ಮ ಕಳ್ಳತನದ ವೃತ್ತಿಯಲ್ಲಿ ಇದ್ದು ಇಷ್ಟು ಮನ್ನಣೆ ಗಳಿಸಿದ್ದಿ, ಗೌರವದಿಂದ ಬದುಕ್ತಾ ಇದ್ದೆ, ನಮಗೆಲ್ಲ ಗುರು ಆಗಬೇಕು ನಾಯಕನಾಗಬೇಕು, ನಮ್ಮನ್ನು ಸ್ವೀಕಾರ ಮಾಡು ಅಂತ ಹೇಳಿದಾಗ ಅವನಾಗಲಿ ನಾನು ಹೇಳಿದಾಗ ಕೇಳಿದ್ರೆ ಮಾತ್ರ ಮಾಡ್ತೀನಿ ಅಂತ ಹೇಳಿದ್ದಾನೆ. ನಾನು ಹೇಳಿದಾಗ ಕೇಳಿದ್ರೆ ಮಾತ್ರ ಮಾಡ್ತೇನೆ. ಏನು ಅಂದರೆ ಇನ್ಮೇಲೆ ನೀವೆಲ್ಲ ಸಂಕಲ್ಪ ಮಾಡಬೇಕು, ಒಳ್ಳೆಯವರನ್ನು ಹೆಂದು ಸುಲಿಗೆ ಮಾಡೋದಿಲ್ಲ, ನಿಷ್ಠಾವಂತರ ತಂಟೆ ಹೋಗೋದಿಲ್ಲ, ಪಾಠ ಪ್ರವಚನ ಮಾಡಿಕೊಂಡ ಬ್ರಾಹ್ಮಣರ ತಂಟೆಗಂತೂ ಹೋಗೋದೇ ಇಲ್ಲ, ಗೋವುಗಳ ತಂಟೆ ಹೋಗೋದಿಲ್ಲ, ಸ್ತ್ರೀಯರ ತಂಟೆ ಹೋಗೋದಿಲ್ಲ, ಎಲ್ಲ ತಗೋದು ತಗೋತಾರೆ, ಇದೆಲ್ಲ ಮಾತು ಕೊಡಿ ನಾನು ತಗೋತೀನಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಕಳ್ತಾನೆ ಹಾಕಿ ಕಳ್ತಾನೆ ಆಗಲಿ ಎಲ್ಲ ಕೆಟ್ಟದೆಲ್ಲ ಬಿಟ್ಟು ಹೋಯ್ತಲ್ಲ ಈಗ ಆಗಲೇ. ಇವತ್ತು ದೇವರ ಸೊತ್ತನ್ನು ಮುಟ್ಟೋದಿಲ್ಲ, ಅವತ್ತು ಜನ ಮುಟ್ಟೋದೇ ದೇವರ ಸೊತ್ತನ್ನು. ಎಷ್ಟೋ ಜನ ದೇವಸ್ಥಾನದಲ್ಲಿ ಇದ್ದಾರೆ ಅಂದರೆ ಎಷ್ಟು ಮೋಸ ಮಾಡ್ತಾರೆ ಹೇಳೋದಕ್ಕೆ ಆಗೋದಿಲ್ಲ, ಎಲ್ಲರೂ ಮೋಸಗಾರರಲ್ಲ ಆ ವಿಚಾರ ಬೇರೆ. ಆದರೆ ಅಲ್ಲಿ ಕಣ್ಣಾರೆ ಕಾಣ್ತಿರುತ್ತೆ, ಪಕ್ಕ ರೈಟ ಸೇರಿಸಿಬಿಡ್ತಾನೆ ಜೇಬಿನೊಳಗೆ. ದೇವರ ಸೊತ್ತು ಆ ಕಡೆಯಿಂದ, ಆ ಕಡೆಯಿಂದ ಜನಾರ್ದನ ಸೊತ್ತು, ಈ ಕಡೆಯಿಂದ ಜನಗಳ ಸೊತ್ತು, ತಂದಂತೂ ದೇವರಾಣಿ ಅಲ್ಲ, ಒಳಗಿಳಿಸಿಬಿಡ್ತಾನೆ. ಎಷ್ಟು ಪಾಪ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಒಂದು ಪೈಸೆ ಬೇರೆ ಕಡೆ ನೀವು ಒಂದು 1 ಕೋಟಿ ರೂಪಾಯಿ ಹೊಡೆದ್ರೆ ಎಷ್ಟು ಪಾಪ ಬರುತ್ತೋ, ದೇವಸ್ಥಾನದಲ್ಲಿ ಮಠಗಳಲ್ಲಿ ಒಂದು ಪೈಸೆ ಹೊಡೆದ್ರೆ ಅಷ್ಟು ಪಾಪ ಬರುತ್ತೆ. ಯೋಚನೆ ಮಾಡಬೇಕು, ಯಾಕೆ ಗುರು ಸೊತ್ತು ದೇವರ ಸೊತ್ತು, ಇದು ಪಾಪ, ಪಾಪದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ. ಇವತ್ತಿನ ದಿವಸ ಅನ್ಯಾಯವನ್ನು ಮಾಡೋದಕ್ಕೆ ದೊಡ್ಡ ಕೇಂದ್ರ ಸ್ಥಾನ ಅಂತ ಆಗೋಗ್ಬಿಟ್ಟಿದ್ದು. ಕೇಂದ್ರ ಸ್ಥಾನಗಳಿದ್ದಾಗ ಎಷ್ಟೋ ಸರ್ತಿ, ಇವತ್ತು ಎಲ್ಲರೂ ಹಾಗಿಲ್ಲ ಅಂತ ಮೊದಲೇ ಹೇಳಿದ್ದೇನೆ, ಎಷ್ಟೋ ದೇವಸ್ಥಾನದೊಳಗೆ ಇದರೊಳಗೆ ಹಗಲು ದರೋಡೆ ರೀತಿ ಮಾಡ್ತಾರೆ. ಹುಂಡಿ ಡಬ್ಬೆ ಅಂದರೆ ಇವ್ರ ಪಾಲಿದ್ದಾಗ ಲೆಕ್ಕ, ಹಂಚುಗಳ್ಳರ ಪಾಲಿದ್ದಾಗ ಲೆಕ್ಕ, ಜನ ಹಾಕಿದ್ದು ದೇವರಿಗೆ ಅಂತೇಳಿ. ಯಾರದೋ ಪಾಕೆಟ್ಗೆ ಹೋದ್ರೆ ಎಂಥ ಉಂಡೆ ಡಬ್ಬೆ ಆಗುತ್ತೆ, ಇವ್ರ ಉಂಡೆ ಅಂತ ಬರೀಬೇಕು, ದೇವ್ರ ಉಂಡೆ ಅಂತ ಹಾಕಬಾರ್ದು, ತಮ್ಮ ಹೆಸರು ಹಾಕೋದು ವಾಸಿ, ಇಂಥವ್ರ ಉಂಡೆ ಅಂತ ಹಾಕೊಂಡ್ಬಿಟ್ರೆ ಮುಗಿದೋಯ್ತು. ಎಷ್ಟು ಅನ್ಯಾಯ ಇದು ಅಂದರೆ, ಇಂಥ ಕಥೆಗಳು ಕೇಳಿದಾಗ ಮನುಷ್ಯನಿಗೆ ಎಷ್ಟು ಭಯ ಆಗುತ್ತೆ. ಇವತ್ತು ಮಠಮಾನ್ಯದಲ್ಲಿದ್ದು ನರಕಕ್ಕೆ ಹೋಗ್ಲಿಕ್ಕೆ ಬರುತ್ತೆ, ಕಳ್ಳನಾಗಿದ್ದು ವೈಕುಂಠ ಹೋಗ್ಲಿಕ್ಕೆ ಬಂದಂಥವನಿಗೆ, ಕಳ್ಳತನದ ವೃತ್ತಿಯಲ್ಲಿ ವೈಕುಂಠಕ್ಕೆ ಹೋಗ್ತಾನೆ. ಈ ನಿಯಮಗಳನ್ನು ಮಾಡಬೇಕು ನೀವು, ಮೋಸ ವಂಚನೆಗಳನ್ನು, ಬ್ರಾಹ್ಮಣರನ್ನು, ಸ್ತ್ರೀಯರನ್ನು, ಗೋವುಗಳನ್ನು, ಆರ್ತರನ್ನು, ದುಃಖಿಗಳನ್ನು ಎಂದೂ ನೀವು ಕೆಣಕಬಾರದು ಅಂತ ಮಾತು ಕೊಟ್ಟರೆ ಆಗ್ತೇನೆ ಅಂತ ಹೇಳಿದಾಗ ಅವ್ರು ಹೇಳಿದ್ರಂತೆ, ಆಗಲಿ ಮಾರಾಯ ಹೇಳಿದ ಕೇಳ್ತೇವೆ ಅಂತ ಹೇಳಿದ್ರಂತೆ. ಸ್ವಲ್ಪ ಎಲ್ಲ ಕರಡು ಒಳ್ಳೆಯರಾಗೋದು. ಇನ್ನೇನು ಯೋಚನೆ, ಆಚಾರ್ಯ ಕೆಲಸ ಮಾಡಿ ತೋರಿಸಿದ್ದಾರೆ, ಮರಿಬಾರ್ದು. ಮಧ್ವಜಗಳು ಬರುತ್ತೆ ಈ ಕೆಲಸ, ಸುಮಧ್ವಜ ಓದ್ದವರಿಗೆ ಗೊತ್ತಿರ್ತದೆ. ಆಚಾರ್ಯ ಹೋಗ್ತಾ ಇದ್ದಾರೆ ಬದರಿಯೊಳಗೆ, ಹಿಮಾಲಯ ಪರ್ವತ, ಚಂಬಲ್ ಕಣಿವೆ ಏರಿಯಾ ಅದೆಲ್ಲ ಕ್ರಾಸ್ ಮಾಡಿಕೊಂಡು ಹೋಗಬೇಕು. ಅಲ್ಲಿ ಹೋಗ್ತಿದ್ದಾಗ ದೊಡ್ಡ ಕಳ್ಳರ ಗುಂಪು ಬಂದುಬಿಡುತ್ತಂತೆ. ಆಚಾರ್ಯ ಹಿಡಿಬೇಕು ಅಂತ ಗುಂಪು ಬಂತು. ಆಚಾರ್ಯ ಶಿಷ್ಯರಿದ್ದಾರೆ, ಆಚಾರ್ಯರಂತೂ ಅವರೇ ದೊಡ್ಡ ನಿಧಿ, ಅವರತ್ತೆ ನಿಧಿ ಬೇಕಾಗಿಲ್ಲ, ಅವರೇ ದೊಡ್ಡ ನಿಧಿಗಳು. ಇವರು ನೋಡಿದರು ಇವರತ್ತ ಏನೋ ಇರುತ್ತೆ, ದರೋಡೆ ಮಾಡಬೇಕು ಅಂತ ಸುತ್ತ ಅಟ್ಯಾಕ್ ಮಾಡಲಿಕ್ಕೆ ಅಂತ ಕಾದ್ರಂತೆ. ಇನ್ನೇನು ಹತ್ತಿರ ಹೋಗಬೇಕು ಅಂತ ಬರ್ತಾರೆ, ನೋಡ್ತಾರೆ ಆಚಾರ್ಯರು ಬರೀ ಕಲ್ಲು ಬಂಡೆ ಇದ್ದಾಗಿದ್ದಾರೆ, ಎಲ್ಲ ಸ್ಟೋನ್ ಇದ್ದ ಸ್ಟ್ಯಾಚುಗಳಿದ್ದಾಗಿ ನೋಡಿದ್ರಂತೆ ಕಾದ್ರೆ ಹಣೆ ಹೊಡ್ಕೊಂಡದ. ಇವರ ನಮಗೆ ಬುದ್ಧಿಗಷ್ಟು ಮಂಕು, ಎಲ್ಲ ಬೊಂಬೆಗಳಿವೆಲ್ಲ ಕೂಡ ಸುಮ್ಮನೆ ಜನ ಅಂತ ತಿಳ್ಕೊಂಡು ಬಂದಿವೆಲ್ಲ ಅಂತ ಹೇಳಿ ಎಲ್ಲ ವಾಪಸ್ ಹೊರಟುಬಿಟ್ರು. ಹೋಗ್ತಾ ಸುಮ್ಮನೆ ಹಿಂತಿರುಗಿ ನೋಡಿದರು, ಎಲ್ಲ ಬರಬರ ಹೋಗ್ತಾ ಇದ್ದಾರೆ ಮತ್ತೆಲ್ಲರೂ. ಮತ್ತೆ ಅಯ್ಯೋ ನಿಜವಾಗ್ಲೂ ಜನಗಳಿವರೆಲ್ಲ ಕೂಡ ಎಂಥ ದಡ್ತಾನ ಅಂತ ಮತ್ತೆ ದಡ್ತಾನೆ ಅವರು, ಮತ್ತೆ ವಾಪಸ್ ತಿರು ಹೊಡ್ಕೊತಾ ಹೋದ್ರು. ನೋಡ್ತಾ ಯಥಾಪ್ರಕ ಸ್ಟ್ಯಾಚುಗಳು ತೀರಾ ಆಶ್ಚರ್ಯವಾಯಿತು ಅವರಿಗೆ. ಮತ್ತೆ ಓಡಾಡ್ತಾರೆ, ಮತ್ತೆ ಓಡಾಡ್ತಿದ್ದಾರೆ ಆಶ್ಚರ್ಯ. ತಕ್ಷಣ ಬರೀ ಎಲ್ಲ ಖಾಲಿ ಬಿದ್ದುಬಿಟ್ರಂತೆ. ಕುತೂಹಲ ತವಾನಮನ್ ಅಂತ ಹೇಳ್ತಾರೆ, ಸ್ವಾಮಿ ಎಂಥವರು ನೀವು, ಹೀಗೆ ನೋಡಿದ್ರೆ ಹಾಗೆ ಕಾಡ್ತೀರಿ, ಹೀಗೆ ನಮಗಂತೂ ಬರೀ ಕಲ್ಲಾಗೆ ಕಾಣ್ತಾರೆ, ಅದು ವಿಶೇಷ. ಓಡಾಡೋ ಕಾಡೋದೆಲ್ಲ ವಜ್ರಾಚಾರ್ಯ, ಇವತ್ತು ಎಲ್ಲ ಗುರುಗಳು ದೇವರೆಲ್ಲ ಕಲ್ಲುಗಳಷ್ಟೇ ನಮಗೆ. ಅವರಿಗೆ ಓಡಾಡೋದು ಕಂಡ್ರಂತೆ ಆಚಾರ್ಯ, ನೋಡಿದ ಮೇಲೆ ಮುಗಿತಲ್ಲ ಆಚಾರ್ಯ ದರ್ಶನವಾಯಿತು ಅವರಿಗೆ, ಬದುಕೋದ್ರು ಅಂತ ಅರ್ಥ. ಪರಂ ಸಂದುಹ ದೇಹ ಮಹದಾನಂದ ಆನಂದ ತೀರ್ಥ ಶ್ರೀಮದ್ ಭಕ್ತೇಂದು ಬಿಂಬಂ ದುರಿತ ನುದುರಿತಂ ನಿತ್ಯದಾಹಂಕದಾನು. ವಾಯುಸ್ಥಿತಿಯಲ್ಲಿ ಹೇಳ್ತಾರೆ ಆಚಾರ್ಯರೇ, ನಿಮ್ಮ ಮುಖವನ್ನು ಯಾವಾಗ ನಾನು ಸದಾ ನೋಡ್ತೇನೆಯೋ, ನಾನು ಕಾಯ್ತಾ ಇದ್ದೇನೆ ಅಂತ ಹೇಳ್ತಾರೆ. ನಿಮ್ಮ ಮುಖದರ್ಶಕ್ಕೆ ನಾವು ಕಾಯ್ತಾ ಇದ್ದೇವೆ ಪ್ರತಿ ವಾಯುಸ್ಥಿತಿ ದಿವಸ ಹೇಳ್ತಾ ಇದ್ರೆ ಆ ಮಾತು ನಮಗೆ ಏನಂತ ಅರ್ಥವಾಗ್ತದೆ. ಯಾವಾಗ ಸದಾ ನೋಡಬೇಕು ನಿಮ್ಮ ಮುಖವನ್ನು ನಾನು, ಅಂತ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಅಂಥ ಅವಕಾಶವನ್ನು ತಪಸ್ಸು ಮಾಡಿ ಏನು ಸುಕೃತವ ಮಾಡಿದಳೋ ಯಶೋದೆ, ಅಂತ ಯೋಗ ಅವರಿಗೆ ಸಿಕ್ತು ಅಂದ್ರೆ ಎಷ್ಟನ್ನು ಪುಣ್ಯ ಮಾಡಿದ್ರು ಅವರು. ಎಲ್ಲ ಕಾಡಿಬಿದ್ದ ಆಚಾರ ಹೇಳ್ತಾರೆ, ಗೊತ್ತಾಯ್ತಲ್ಲ ಇನ್ಮೇ ನಿನ್ನ ಕೆಲಸ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ಶಿಷ್ಯರಾಗ್ತೇವೆ ಅಂದ್ರಂತೆ. ಇಷ್ಟು ಜನ ಇದ್ದ ನಮ್ಮನ್ನು ಕಾಪಾಡಿ ಅಂತ ಅಷ್ಟ ಇದ್ರೆ ಆಗ್ತೇವೆ, ತಕ್ಷಣ ಎಲ್ಲರೂ ಕನ್ವರ್ಟ್ ಆಗಿಬಿಟ್ರಂತೆ. ಮಧ್ವಾಚಾರ್ಯರು ಕಳ್ಳರ ಗ್ಯಾಂಗನ್ನು ಕನ್ವರ್ಟ್ ಮಾಡಿದ್ದಾರೆ, ಅರ್ಥ ಮಾಡ್ಕೋಬೇಕು. ಅದು ಎಂಥ ಸಿದ್ಧಿ, ಆಚಾರ್ಯರ ಹೆಸರು ಹೇಳಿದ್ರೆ ಸಾಕು, ಇದು ಅದು ಸಮಾಜ ಸುಧಾರಣೆ ಅಂದ್ರೆ. ಅದು ಕಳ್ಳರನ್ನು ಟೋಟಲಿ ಬದಲಾಯಿಸಿದವರು. ಎಲ್ಲಿಂದ ಕಳ್ಳರನ್ನು ಸಮಾಜಕ್ಕೆ ತಂದ್ರೆ ಸಾಕು, ಸಮಾಜಕ್ಕೆ ತರಲಿಲ್ಲ, ದೇವರ ಹತ್ರ ಹೋಗಿದ್ರು ಆಚಾರ್ಯರು. ಎಲ್ಲಿಂದ ಎಲ್ಲಿಗೆ, ಕ್ಲಬ್ನಲ್ಲಿ ಕೂತವನ್ನ ಗುಡಿ ಮಠದ ಮಧ್ಯ ಗುಡಿಯಲ್ಲಿ ಕೂರಿಸ್ತಾರೆ, ಪೀಠಾಧಿಸನ ಮಾಡಿದಾಗ ಹೆಚ್ಚು ಕಡಿಮೆ ಆ ಮಟ್ಟಿ ಉದ್ಧಾರ ಮಾಡಿದ್ದಾರೆ ಆಚಾರ್ಯ. ಇಂಥ ಉದ್ಧಾರ ಎಷ್ಟರೇ ಮಾಡಲಿಕ್ಕೆ ಸಾಧ್ಯ? ಅದಕ್ಕೇನೆ ಆಚಾರ್ಯರೇ ನಮ್ಮನ್ನು ಮಾತರಮೇ ಮಾತರಿಷ್ಯನ್ ಪಿತರತೊಲಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ತೋತ್ರ ಮಾಡೋದು ಯಾತಕ್ಕೆ ಅಂದರೆ ಅಂಥ ಶಕ್ತಿ ಸಂಪನ್ನರವರು. ಅಂತೂ ಈ ಮುನಿ ಕಾಯುವೆ ಅಷ್ಟು ಮಾಡಿದ್ದಕ್ಕೆ ಅವನ ಜೀವನ ಕೊನೆ ಹಂತ ಬಂತು. ವಿಮಾನಗಳು ಬಂದು ಅವೆಲ್ಲ ಕರೆಕ್ಟ್ ಹೊರಟೋಗ್ಬಿಟ್ರು, ಸದ್ಗತಿ ಹೊರಟುಬಿಟ್ರು. ಅಂದರೆ ನಮ್ಮ ವೃತ್ತಿ ಯಾವುದಿರುತ್ತೆ, ಒಳ್ಳೆ ವೃತ್ತಿನ ಕೆಟ್ಟದ್ದು ಮಾಡೋಕ್ಕೂ ಬರುತ್ತೆ, ಕೆಟ್ಟ ವೃತ್ತಿ ಒಳ್ಳೇದು ಮಾಡೋಕ್ಕೂ ಬರುತ್ತೆ, ಅದನ್ನು ಮಾಡಿಕೊಳ್ಳಿ. ಇದರ ಅರ್ಥ ಕಳ್ಳತನ ಮಾಡಿ ಒಳ್ಳೆಯವರಾಗಲಿ ಅಂತ ಅರ್ಥ ಅಲ್ಲ. ಕಳ್ಳತನ ಮಾಡಲಿಕ್ಕೆ ಹೋಗಬೇಕಾಗಿಲ್ಲ, ಮತ್ತೆ ಕಳ್ಳತನ ಮಾಡಬೇಕಾಗಿಲ್ಲ. ಅಂಥ ಪ್ರಸಂಗ ಅನಿವಾರ್ಯವಾಗಿ ಯಾವುದಾದ್ರು ಆಪತ್ಕಾಲದಿಂದ ಬಂದಿದ್ರೆ ಅವ್ರು ಹೇಗಾದ್ರೆ ಒಳ್ಳೆ ರೀತಿ ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳೋದಕ್ಕೆ. ಅದು ಕೆಸರು ತುಳಿದು ಕಾಲು ತೊಳಿಕೆ ಅಂತ ಹೊರಟಿಲ್ಲ, ಅಕಸ್ಮಾತ್ ಕೆಸರು ತುಳಿದಿದ್ದರೆ ಹ್ಯಾ ಕ್ಲೀನ್ ಮಾಡ್ಕೋಬೇಕಷ್ಟೇ. ಈ ಕಥೆಯ ಸಂದೇಶ ಅಷ್ಟೇ ಹೊರತು ಬೇರೆ ಅಲ್ಲ. ಹೀಗೆ ಅನೇಕ ಕಥೆಗಳು ಒಂದಾದ್ಮೇಲೆ ಒಂದು ಹೇಳ್ತಾ ಹೋಗ್ತಾರೆ. ಒಂದು ಸರ್ತೆ ಮತ್ತೊಂದು ಅಮೂಲ್ಯವಾದ ಚಿಕ್ಕ ಚಿಕ್ಕ ಕಥೆಗಳು, ದೊಡ್ಡ ದೊಡ್ಡ ತತ್ವಗಳು. ದೊಡ್ಡ ಆಶ್ರಮ, ಒಬ್ಬ ಮುನಿ ವಾಸ ಮಾಡ್ತಾ ಇರ್ತಾರೆ. ಅವರ ವರ್ಚಸ್ಸು ಅವರ ಸಿದ್ಧಿ ಅಪಾರವಾಗಿತ್ತಂತೆ. ಕಾಡು ಭಯಂಕರವಾದ ಕಾಡು, ಹುಲಿ ಸಿಂಹ ಎಲ್ಲ ಪ್ರಾಣಿಗಳು ಕಾಡಿನಲ್ಲಿದೆ. ಮುನಿಯವರು ಅಲ್ಲೇ ತಪಸ್ಸು ಮಾಡ್ತಾ ಇರ್ತಾರೆ. ಮುನಿಯ ವರ್ಚಸ್ಸು ಹೇಗಿತ್ತು ಅಂದರೆ ಹೇಳ್ತಾರೆ, ಆ ಕಾಡು ಮೃಗಗಳು ಅವರು ತಂಟೆಗೆ ಬರ್ತಿದ್ದಿಲ್ಲ ಅಲ್ಲ, ಅವ್ರ ಹತ್ರ ಬಂದು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ರು ಅಂತ. ಅಂಥ ಸಿದ್ಧಿ ಪಡೆದಿದೆ ಮುನಿಗಳೆಲ್ಲ ಕೂಡ. ಸಿಂಹಗಳು ಎಲ್ಲ ಅಲ್ಲಿ ಬರೋದು, ಅಲ್ಲಿ ಬಿದ್ದ ಯಾರ್ದು ಗಲಾಟೆ ಇಲ್ಲ, ಎಲ್ಲ ಒಟ್ಟೊಟ್ಟಿಗೆ ನಮಸ್ಕಾರ ಮಾಡ್ಕೊಂಡು ಗಲಾಟೆ, ಅಲ್ಲಿ ಹೋದ್ಮೇಲೆ ಗಲಾಟೆ, ಅಲ್ಲಿ ಮಾತ್ರ ಗಲಾಟೆ ಇಲ್ಲ. ಇಂಥ ಒಂದು ಸಿದ್ಧಿ ಇತ್ತಂತೆ. ವಾದಿರಾಜ ಸ್ವಾಮಿಗಳ ಹತ್ರ ಒಂದು ಇದು ಬಂತಂತೆ, ಎಲರುಣಿ ಭಯ ಕಂಜಿಲಿ ನಿಮ್ಮ ಆಸನ ಕೆಳಗಿರೆ ಕಂಡದ ನುಡುಗಿದ ಕರುಣಿ ವಾದಿರಾಜ ಗುರು ವಾದಿರಾಜ ಅಂತ ಹೇಳ್ತಾರೆ. ಇಲ್ಲಿ ಓಡ್ಕೋತಾ ಅವ್ರ ಹತ್ರ ಬಂತಂತೆ, ಯಾವುದೋ ಒಂದು ಹಾವು ಹೊಡ್ಸ್ಕೊಂಡು ಬರ್ತಾ ಇದೆ, ಹಾವು ಓಡ್ಕೋತಾ ಅಲ್ಲಿ ಅದು ಬಂದುಬಿಡ್ತು. ಇವ ಆಸ ಮನೆ ಕೆಳಗೆ ಕುತ್ಕೊಂತು, ಅದು ಬಂದುಬಿಡ್ತು. ಇಲ್ಲಿ ಮನೆ ಕೆಳಗೆ ಕುತ್ಕೊಂಡಂತೆ, ಕಷ್ಟ ಅದು ಹಾವು ಅಲ್ಲಿಗೆ ಬಂತು. ಬಂದಿದ್ದೇ ಆಟ ಆಡಲಿಕ್ಕೆ ಶುರುವಾಯಿತು, ಇಲ್ಲಿ ಜೊತೆಗೆ ಆಟ ಎರಡು ಫ್ರೆಂಡ್ಸ್ ಆಗಿಬಿಟ್ರು ಅಂತ ಎರಡು ಕೂಡ. ಎಂಥ ಸಿದ್ಧಿ ಅದು, ವೈರತ್ವವನ್ನು ತೆಗಿತಕ್ಕಂಥ ಸಿದ್ಧಿ ವಾದಿರಾಜ ಸ್ವಾಮಿ ಹೊಡಿದ್ರು. ಇಲ್ಲಿ ಎಷ್ಟು ಪುಣ್ಯ ಮಾಡಿತ್ತೋ ಏನೋ, ನಮ್ಮ ಜನ ಬಾಬಾನಾಥ್ ಹೋಗ್ತಾರೆ ಪಾಪ, ಇಲ್ಲಿ ವಾದಿರಾಜ ಸ್ವಾಮಿ ಹತ್ರ ಬಂದಿದೆ ಅಂತ ಹೇಳಿದ ಮೇಲೆ ಎಷ್ಟು ಪುಣ್ಯ ಮಾಡಿರ್ಬೇಕು ಇಲ್ಲಿ ಲೆಕ್ಕಾಗಿ. ಎಷ್ಟು ಜನ ನಮ್ಮ ಎಷ್ಟೋ ಜನ ಹುಡುಗರು ದೊಡ್ಡ ದೊಡ್ಡ ಓದಿರ್ತಾರೆ, ಹುಚ್ಚಾಬಟ್ಟೆ ಓದಿರ್ತಾರೆ, ಅಲ್ಲಿ ಹೋಗಿ ದಡ್ತನ ಮಾಡ್ತಾರೆ, ಎಲ್ಲ ಬಾಬಾಗಳ ಕಾಲಿಗೆ ಬಿದ್ದು ತಾವು ಎಷ್ಟು ಮಹಾಮೂರ್ಖರು ಅಂತ ರುಜುವಾತು ಮಾಡಿಕೊಡ್ತಾರೆ ಜಗತ್ತಿ. ವಾದಿರಾಜ ಸ್ವಾಮಿಗಳ ಹತ್ರ ಹೋಗಬೇಕಾದ್ರೆ ಎಷ್ಟು ಜನ್ಮದ ಸುಕೃತನೋ ಇಲ್ಲಿದು ಸಾಧ್ಯ ಇಲ್ಲ. ಆ ಹಾವು ಆಡ್ಕೊಂಡು ಹೋಗಿ ಅವತ್ತಿಂದ ಅವ್ರು ಜಗಳ ಬಿಟ್ಟುಬಿಡುವಂತೆ ಎರಡು ಕೂಡ. ವಾದಿರಾಜ ಸ್ವಾಮಿಗಳ ಕಥೆ ಇವತ್ತು ನಾವು ಕೇಳಿದವರಿಗೆ ಆ ಮುನಿ ಹಾಗಿದ್ನ ಅಂದರೆ ಗ್ಯಾರಂಟಿ ಆಗಿದ್ರು. ಅಲ್ಲಿ ವಿರೋಧದ ಹೆಸರೇ ಇರಲಿಲ್ಲ, ಆರಾಮಾಗಿ ಕಾಲ ಕಳ್ಕೊಂಡಿದ್ರು. ಅವು ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾ ಇದ್ವು. ಒಂದು ನಾಯಿ ಬಂದು ಸೇರ್ಕೊಂಡ್ತಂತೆ ಅಲ್ಲಿಗೆ, ಒಂದು ನಾಯಿ ಬಂದು ಆ ಮುನಿ ಆಶ್ರಮ ಅದು ಸೇರ್ಕೊಂಡ್ಬಿಡ್ತು. ಎಲ್ಲ ಪ್ರಾಯಗಳನ್ನು ನೋಡಿತು, ತಾನು ಯೋಚನೆ ಮಾಡಿತು, ಓಹೋ ಮುನಿಗಳು ಭಾರಿ ಸಿದ್ಧಪುರುಷರಿದ್ದಾರೆ, ಒಳ್ಳೆ ಜ್ಞಾನಿಗಳಿದ್ದಾರೆ, ನಾನು ಉಪಯೋಗ ತಗೊಳ್ಬೇಕು ಅಂತೇಳಿ ಇರ್ಲಕ್ಕೆ ಶುರು ಮಾಡಿತು. ಬೇರೆ ಎಲ್ಲ ಪ್ರಾಣಿಗಳು ಬಂದು ಹೋಗ್ತಿದ್ರೆ ಅದು ಹೋಗ್ಲಿ ಅಲ್ಲೇ ಇರೋ ಶುರು ಆಯ್ತು. ಯಾವಾಗಲೂ ಅಲ್ಲೇ ಇರ್ತದೆ ಆಶ್ರಮದಲ್ಲಿ 24 ತಾಸು ಅಲ್ಲೇ ಆ ಮುನಿ ಜೊತೆ ಸಂಪರ್ಕ ಬೆಳೆಸ್ಕೊಂಡು ಹಾಗೆ ನೋಡಿ 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 ಅದಕ್ಕೆ ಪ್ರೀತಿ ಬಂತು. ಏನು ತಿಮ್ಮೋದು ಕೊಡ್ತಾ ಇದ್ರು ಒಂದಿಷ್ಟು, ಅದು ಅಭ್ಯಾಸ ಆಯಿತು. ಎಷ್ಟೋ ದಿವಸ ಕಳೆದೋಯ್ತು. ಈ ಕಥೆಯಿಂದ ಇಷ್ಟು ತಿಳ್ಕೊಳ್ಬಾರ್ದು ಮತ್ತೆ, ಮುನಿಗಳೇ ನಾಯಿ ಸಾಕಿದ್ರು ನಾವೇ ಸಾಕಬಾರ್ದು ಅಂತೇಳಿ ಅದನ್ನ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬಾರ್ದು ಮತ್ತೆ. ಅದು ಸಾಕಿದ ನಾಯಿ ಅಲ್ಲ, ಅದಾಗಿ ಬಂದಿದ್ದಕ್ಕೆ ಆಶ್ರಯ ಕೊಟ್ರಷ್ಟೇ. ನಮ್ಮ ಶಾಸ್ತ್ರ ಭೂತ ದಯಾ ಅಂತ ಹೇಳಿದ್ರು, ಪ್ರಾಣಿಗಳು ದಯೆ ತೋರಿಸಿ ಅಂತ ಹೇಳುತ್ತೆ ಹೊರತು ಅದನ್ನು ಹೊಡೆದೋಡಿಸಿ ಅಂತಲೇ ಹೇಳೋದಿಲ್ಲ. ನೀವಾಗಿ ತಂದಿಟ್ಕೊಂಡು ಮಾಡ್ಲಿಕ್ಕೂ ಹೋಗಬೇಕು. ಅದಾಗಿ ಅತಿಥಿಗಳು ಅಂದ್ರೆ ಹಾಗೇನೆ, ಅವರಾಗಿ ಬರ್ತಾರೆ ಅತಿಥಿಗಳು, ಅವಾಗ ಇದನ್ನು ಕೊಡಬೇಕು. ಇದು ಕರಲೇಕೋರು ಎಷ್ಟೇ ಕರಲೇಕಾಗುತ್ತೆ, ಬಟ್ ಸಾಧ್ಯ ಇಲ್ಲ, ಲಿಮಿಟ್ ಇರುತ್ತೆ. ಸ್ವಲ್ಪ ದಿವಸ ಆಯಿತು, ಒಂದು ದಿವಸ ನಾಯಿ ಎಲ್ಲೋ ಹೊರಗೆ ಆಶ್ರಮದಲ್ಲಿ ಎಲ್ಲ ಸುತ್ತಮುತ್ತ ಓಡಾಡ್ಕೊಂಡಿದೆ ಆ ಪರಿಸರದೊಳಗೆ. ಒಂದು ತೋಳ ಬರ್ತಾ ಇದೆ, ನೋಡು ತೋಳ ಬಂತಂತೆ. ನಾಯಿ ನೋಡಿತು, ಗಾಬರಿ ಆಯ್ತು, ತನ್ನ ಎಲ್ಲಿ ಹೊಡೆದು ಬಿಡುತ್ತೋ ಅಂತ ಯೋಚನೆಯಿಂದ ಓಡ್ಕೋತಾ ಹೋಯಿತು ಮುನಿಗಳ ಹತ್ರ ಹೋಯಿತು. ಮುನಿಗಳು ನೋಡಿದರು, ಏನು ಅಂತ ಕೇಳಿದರು. ತೋರಿಸಿ ತೋಳ ಬರ್ತಾ ಇದ್ರೆ ಹೊಡಿಲಕ್ಕ ತಿಂದು ಬಿಡುತ್ತೆ ಅಂತ ಹೇಳಿದ ತಕ್ಷಣ ಮುನಿಗಳು ನೋಡಿದ್ರಂತೆ, ಯೋಚನೆ ಮಾಡಿ. ಆ ತೋಳ ನೋಡ್ತಿದ್ದೆ, ನೋಡಿದ ತಕ್ಷಣ ಅಲ್ಲೇ ನಿಂತ್ಕೊಂಡಿತು. ಮುನಿಗಳು ಪರ್ಚೇಸ್ ಅಲ್ಲೇ ನಿಂತ್ಕೊಂಡು ಬಿಡ್ತು. ಈ ನಾಯಿ ನಿಂತ್ಕೊಂಡಿತು. ಮುನಿಗಳು ನೋಡಿದರು, ತುಂಬ ಕರುಣೆ ಬಂತು. ಪಾಪ ನಾಯಿಗೆ ಈ ಸಮಸ್ಯೆ ಮತ್ತೆ ಮತ್ತೆ ಬರುತ್ತೆ, ಆ ಕಡೆ ಹೋದರೆ ಯಾವುದು ತೋಳೆ ಬಂದರೆ ಬರಬಹುದು, ಇದಕ್ಕೆ ಅಪಾಯ ಆಗಬಾರದು ಅಂತ ಹೇಳಿ ತಮ್ಮ ತಪಶಕ್ತಿಯಿಂದ ಆ ನಾಯಿನ ತೋಳನ್ ಮಾಡಿಬಿಟ್ರು. ನೀನು ತೋಳ ಆಗು ಅಂತ ಹೇಳಿಬಿಟ್ರು. ಫಸ್ಟ್ ಕ್ಲಾಸ್ ತೋಳ ಆಗೋಯ್ತು ಅದು. ಆ ಸ್ವಲ್ಪ ದೂರ ಹೋಯ್ತು, ಆ ತೋಳ ನೋಡ್ತು, ಎರಡು ಫ್ರೆಂಡ್ಸ್ ಆದಾಗ ಅದು ಏನು ಇದು ಬರಲಿಲ್ಲ ಅದು. ಇವತ್ತು ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಗಲಾಟೆ ಮಾಡ್ಕೊಳ್ಳೋದಿಲ್ಲಂತೆ, ತಮ್ಮ ತಮ್ಮ ಗಲಾಟೆ ಮಾಡ್ಕೊಂಡು ಮನುಷ್ಯ ಒಂದೇ ಅಂತ ಹೇಳ್ತಾರೆ. ಹೊಡೆದಾಡಿ ಸಾಯೋದು ಬೇರೆ ಪ್ರಾಣಿ ತಾವು ಬೇರೆ, ತಮ್ಮದು ಭಾಳ ಫ್ರೆಂಡ್ಶಿಪ್ ಅದಕ್ಕೆ. ಇವು ಕಂಡಕ್ಟರ್ಸ್ ಒಂದಾಗಿ ಬಿಡ್ತಾರೆ, ಹೊಡೆದ ಯಾರೋ ಹೊಡೆದು ಒಬ್ಬ ಕಂಡಕ್ಟರ್, ಎಲ್ಲ ಕಂಡಕ್ಟರ್ ಒಂದಾಗಿ ಬಿಡ್ತಾರೆ. ಡ್ರೈವರ್ ಎಲ್ಲ ಡ್ರೈವರ್ ಒಂದಾಗಿ ಬಿಡ್ತಾರೆ. ಯಾರೋ ಒಬ್ಬ ರಿಕ್ಷಾ ಎಲ್ಲ ರಿಕ್ಷಾರು ಒಂದಾಗಿ ಬಿಡ್ತಾರೆ. ಒಬ್ಬ ಪಂಡಿತ ನೋಡಿ ಯಾರು ಬರೋದು, ಎಲ್ಲ ಪಡೆ ಒಳ್ಳೆ ಶುರು ಮಾಡಿಬಿಡ್ತಾರೆ. ಇದೇ ಪದ್ಧತಿ ಆಗ ಅವರಲ್ಲಿ ಹೊಂದಾಣಿಕೆನೇ ಇರೋದಿಲ್ಲ. ಇವತ್ತು ಸಜ್ಜನರ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂಬುದು ಬಹಳ ಆಶ್ಚರ್ಯ. ಅದಕ್ಕೆ ಮನುಷ್ಯರು ಅದರಲ್ಲಿ ತಿಳಿದವರಲ್ಲಿ ಗಲಾಟೆ ಭಾರಿ ಜಾಸ್ತಿ ಅಂತ. ಇವತ್ತು ಮನುಷ್ಯ ಮಾಡಿದ ರಕ್ತಪಾತವನ್ನು ಯಾವ ಪ್ರಾಣಿಗಳಿಗೂ ಮಾಡೋಕ್ಕಾಗೋದಿಲ್ಲ. ಇವತ್ತು ಯಾವ ಪ್ರಾಣಿಗೂ ಬಾಂಬ್ ಇಡಲಿಕ್ಕೆ ಬರೋದಿಲ್ಲ ಪ್ರಾಣಿಗಳಿಗೆ. ಪಾಪ ಬಂದರೆ ತಿಂದು ಒಲ್ಲುತ್ತೆ, ತಿಂದು ಹೋಗುತ್ತೆ ಅಷ್ಟೇ. ಹೊಟ್ಟೆ ತುಂಬಿದಾಗ ಹೋದ್ರೆ ಸಿಂಹನೂ ತಿಂಬೋದಿಲ್ವಂತೆ. ಹುಲಿ ಸಿಂಹಗಳು ಕೂಡ ಹಸಿವಾದ ಮಾತ್ರ ಬೇರೆಯವರಲ್ಲಿ ತಿನ್ನೋದಿಲ್ವಂತೆ. ಅವಾಗ ಕೂಡ ಕ್ಯಾರಿಯರ್ ಅಂತೂ ಗೊತ್ತೇ ಇಲ್ಲ ಯಾವುದಕ್ಕೆ ಕೂಡ. ಮನುಷ್ಯನಿಗೆ ಒಂದೇ ಕ್ಯಾರಿಯರ್ ಗೊತ್ತಿರೋದು, ಫ್ರಿಜ್ಜು ಕ್ಯಾರಿಯರು ಎಲ್ಲ ಗೊತ್ತಿರೋ ಮನುಷ್ಯನಿಗೆ ಒಂದೇ. ಅಂದರೆ ಮನುಷ್ಯ ಒಳ್ಳೇದು ಮಾಡ್ಕೊಳ್ಳೋಕ್ಕೂ ಚಾನ್ಸ್ ಇದೆ, ಭಾರಿ ಪಾಪ ಮಾಡೋಕ್ಕೂ ಚಾನ್ಸ್ ಇದೆ. ಅವನೇನು ಶಾಸ್ತ್ರ ಓದಿದರೆ ಸರಿಯಾಗಿ ಬರುತ್ತಾರೆ, ಇಲ್ಲದೆ ಹೋದ್ರೆ ಅಡ್ಡಾದಿಗೆ ಹೋಗೋ ಸಂಭವನೇ ಜಾಸ್ತಿ. ಆ ತೋಳ ಎರಡು ಒಂದಾಗಿಬಿಟ್ಟು ಹೊರಟು ಹೋಯ್ತು ಆ ಕಡೆ. ಮತ್ತಿದ್ದು ಬಂದು ಸುಖವಾಗಿತ್ತು. ಸ್ವಲ್ಪ ದಿವಸ ಆಯಿತು, ಇನ್ನೊಂದು ಪ್ರಾಣಿ ಬಂತ. ಮತ್ತೆ ದಿವಸ ದೊಡ್ಡ ಹುಲಿನೇ ಬಂತು ಆ ಕಡೆಗೆ. ಹುಲಿ ಬಂತು, ನೋಡಿತು ತೋಳ, ಗಾಬರಿ ಆಯಿತು, ಓಡಿ ಬಂತು ಈ ಕಡೆ. ಮತ್ತೆ ಗುರುಗಳೇ ಅಂತ ಬಂತು. ನೋಡಿದ್ರು, ಪಾಪ ಪಾಪ ಇದಕ್ಕೆ ಹುಲಿಯ ಸಮಸ್ಯೆ ತಪ್ಪಿಸಬೇಕು ಅಂತ ಹೇಳಿಬಿಟ್ಟು ಹುಲಿ ಮಾಡಿಬಿಟ್ರೆ ಎರಡು ಅನುಕೂಲ, ತೋಳು ಸಮಸ್ಯೆನೇ ಇಲ್ಲ, ಹುಲಿ ಸಮಸ್ಯೆನೂ ಇರೋದಿಲ್ಲ. ಆದ್ದರಿಂದ ತಕ್ಷಣ ನೀನು ಹುಲಿ ಆಗು ಅಂತ ಹೇಳಿದ್ದಾನೆ. ಫಸ್ಟ್ ಕ್ಲಾಸ್ ಹುಲಿ ಆಗಿಬಿಟ್ಟ ನಡಿ ಅಂತೇಳಿ. ಈ ಮೇಕಪ್ ಮಾಡೋದ್ರಿಂದ ಚೆನ್ನಾಗಿ ಕಾಣ್ತಾರೆ ಆ ಟೈಪ್. ನಿಜವಾದ ಹುಲಿಗಿಂತ ಜೋರು ಹುಲಿ ಆದ ಅವನು, ಯಾಕೆ ಸಿದ್ಧಿಯಿಂದ ಬಂದಿತ್ತಲ್ಲ, ಡಿವೈನ್ ಪವರ್ ಇದ್ದಾಗಿತ್ತು. ಎಲ್ಲ ಒಳ್ಳೆ ಶುರು ಮಾಡಿದ್ರು. ಮತ್ತೆ ಅವರ ಹುಲಿಗಳು ಫ್ರೆಂಡ್ಸ್ ಆದರು. ಸ್ವಲ್ಪ ದಿವಸ ಆಯಿತು, ಇನ್ನು ನಿಶ್ಚಿಂತೆ ಅಂತ ತಿಳ್ಕೊಂಡಿದ್ರೆ ಅವಾಗ ಏನಾಯ್ತಂತೆ, ಒಂದು ದಿವಸ ಒಂದು ದೊಡ್ಡ ಆನೆ ಬಂತಲ್ಲಿ, ಆನೆ ಬರ್ತಿರೋದಕ್ಕೆ ಹುಲಿ ಗಾಬರಿ ಆಯಿತು. ಆನೆ ಭಾರಿ ಪವರ್ಫುಲ್ಲು, ಅದೇನಾದ್ರು ತಡ ಮಾಡಿ ಆನೆ ಕೈ ಸಿಕ್ತೋ ತುಡಿತೋ ಅಂದರೆ ಸಿಂಹನೂ ಏನು ಮಾಡೋಕ್ಕಾಗೋದಿಲ್ಲ, ಅಷ್ಟು ಭಾರ ಹಾಕತ್ತೆ. ಒತ್ತಿಬಿಟ್ರೆ ಏನಮ್ಮ ಕ್ರಶ್ ಮಾಡಿ ಹಾಕಿಬಿಡುತ್ತೆ. ಹುಲಿ ಸಾಮಾನ್ಯವಾಗಿ ಹುಲಿ ಮತ್ತು ಆನೆಗಳಲ್ಲಿ ಆನೆನೆ ಗೆಲ್ಲೋದು. ಆ ಕ್ಷಣಕ್ಕೆ ಆನೆ ಬಂದಿದ್ದು ನೋಡಿ ಹುಲಿ ಗಾಬರಿ ಆಯಿತು, ಮತ್ತೆ ಓಡುತ್ತೆ. ಅದಕ್ಕೆ ಒಂದು ಗ್ಯಾರಂಟಿ ಗೊತ್ತಿತ್ತು, ಮುನಿ ಹತ್ರ ಹೋದ್ರೆ ಕಾಪಾಡ್ತಾನೆ. ನಮ್ಮ ಇದರ ಮಾತೆತ್ತರ ಮಂತ್ರಾಲಯ ಮಾತೆತ್ತರ ತಿರುಪತಿ ಅಂತಾರಲ್ಲ ಆ ಟೈಪ್. ಆದರೆ ಉಪಯೋಗ ಮಾಡ್ಕೊಳ್ಳೋದು ಗೊತ್ತಿರಬೇಕಷ್ಟೇ. ಮಂತ್ರಾಲಯಕ್ಕೆ ಹೋಗೋದು ದೊಡ್ಡದಲ್ಲ, ತಿರುಪತಿಗೆ ಹೋಗೋದು ದೊಡ್ಡದಲ್ಲ, ಏನು ಕೇಳಬೇಕು ಅಂತಕೊಳ್ಳೋದು ಭಾರಿ ದೊಡ್ಡದು. ಅದು ಯೋಚನೆ ಮಾಡಿದರೆ ನಾವು ದೊಡ್ಡವರ ಹತ್ರ ಹೋದಾಗ ಅವರ ಫುಲ್ ಬೆನಿಫಿಟ್ ತಗೊಳ್ಳೋ ಸಾಮರ್ಥ್ಯ ಇರಬೇಕಷ್ಟೇ. ನೋಡಿತು ಯೋಚನೆ ಮಾಡಬೇಡ ಅಂತೇಳಿ ನೀನು ಆನೆ ಆಗೋಂತ ಆನೆನೇ ಮಾಡಿಬಿಟ್ಟು ದೊಡ್ಡ ಆನೆ ಆಗೋಯ್ತು. ಭಾರಿ ಖುಷಿಯಾಯಿತು. ಎರಡು ಆನೆ ಆನೆ ಜೊತೆ ಆಗಿಬಿಟ್ರು. ಸ್ವಲ್ಪ ದಿವಸ ಆಯಿತು, ಮತ್ತೆ ನೋಡ್ಕೊಂಡಿದ್ದಾನೆ, ಓಡಾಡ್ತಾ ಇದ್ದಾನೆ. ಒಂದು ಸಿಂಹನೇ ಬಂತು ಆಗಲ್ಲಿಗೆ, ಸಿಂಹ ಮತ್ತೆ ಆನೆ ಓಡಿ ಬಂತು. ಸಿಂಹ ಆನೆಗಿಂತ ಫಿಸಿಕಲಿ ಭಾರ ವೀಕ್ ಅದು, ಆನೆ ಶಕ್ತಿ ಅದಕ್ಕಿಲ್ಲ. ಆದರೆ ಸಿಂಹದ ನ್ಯಾಕ್ ಏನಂದರೆ ಸೀದಾ ಹಾರಿ ಕುಂಭಸ್ಥಳಕ್ಕೆ ಹೊಡೆಯಿತು. ಅಲ್ಲಿಗೆ ಹೊಡೆದ್ರೆ ಮುಗಿದು ಕಥೆ. ಅದಕ್ಕೆ ಎಲ್ಲಿ ಹೊಡೆದ್ರೆ ಆನೆ ಸಾಯುತ್ತೆ ಅಂತ ಗೊತ್ತು, ಭಾರಿ ಫಾಸ್ಟ್ ಅದು. ಅಕಸ್ಮಾತ್ ಹೆಚ್ಚು ಕಡಿಮೆ ಆಯಿತು ಅಂದರೆ ಸಿಂಹನ ತು ಹೊರದಾಕಿ ಬಿಡುತ್ತಿತ್ತು. ಗಜೇಂದ್ರನ ಕಥೆ ಹೇಳ್ತಾರಲ್ಲ, ಸಿಂಹಗಳು ಹೇಳಿ ಓಡೋಗ್ತಾ ಇದ್ದದ್ದು ಗಜೇಂದ್ರನ ಕಂಡ್ರೆ, ಅಷ್ಟು ಬಲಿಷ್ಠ ಅವನು. ಆದರೆ ಉಳಿದ ಆನೆಗೆ ಹೋಲಿಸಿದ್ರೆ ಸಿಂಹನೇ ಬಲಿಷ್ಠ. ಆ ಸಿಂಹ ಬಂದಿದ್ದು ಮತ್ತೆ ಓಡುತ್ತಿತ್ತು. ಅವರು ನೋಡಿದರು, ಯೋಚನೆ ಮಾಡಬೇಡ ಬೇಡ ಅಂತ ಸಿಂಹ ರೂಪನೇ ಕೊಟ್ಟರು, ಸಿಂಹವೇ ಆಗು ಅಂತ ಹೇಳಿದರು. ಭಾರಿ ಖುಷಿಯಾಯಿತು. ಆ ಸಿಂಹ ಜೊತೆಯಾದರೂ ಓಡೋಗಿಬಿಡ್ತು. ಸ್ವಲ್ಪ ದಿವಸ ಆಯಿತು, ಮತ್ತೆ ಅಲ್ಲಿಗೆ ನಮ್ಮ ಪ್ರಕಾರದ ಎಂಡಿದ್ದಾಗ ಲೆಕ್ಕ, ಮೃಗರಾಜ ಅಂತ ಹೆಸರು ಸಿಂಹನಿಗೆ. ಅದಾಗಿಬಿಟ್ಟು ಹೈಯೆಸ್ಟ್ ಪೋಸ್ಟ್ ಇದ್ದಾಗೆ. ಆದರೆ ಪುರಾಣ ಹೇಳುತ್ತದೆ ಇನ್ನೂ ಒಂದು ಪ್ರಾಣಿ ಇದೆ ಅಂತ ಹೇಳುತ್ತಾರೆ, ಸಿಂಹಕ್ಕಿಂತ ಬಲಶಾಲಿ ಪ್ರಾಣಿ ಒಂದಿದೆ ಅಂತೆ. ಅದಕ್ಕೆ ಶರಭ ಅಂತ ಹೆಸರು. ಸಿಂಹಕ್ಕೆ 4 ಕಾಲದ 8 ಕಾಲ ಅಂತ, ಅಷ್ಟಪದಿಗಳು ಅಂತ ಹೆಸರು ಅದಕ್ಕೆ. ಅಂಥ ದೊಡ್ಡದೊಂದು ಸಿಂಹ ಓಡಾಡ್ಕೊಂಡಿತ್ತು, ಅದು ಶರಭ ಬಂತ. ಶರಭದ ಉಲ್ಲೇಖ ಪುರಾಣಗಳಲ್ಲಿ ಬರುತ್ತೆ. ಕಾಳಿದಾಸ ಮೇಘದೂತದಲ್ಲಿ ಹೇಳ್ತಾರೆ, ಶರಭಗಳ ಬಗ್ಗೆ ಕಾಳಿದಾಸರು ಉಲ್ಲೇಖ ಮಾಡ್ತಾನೆ. ಆದರೆ ಇವತ್ತು ಅದಿಲ್ಲ, ಈ ಡೈನಾಸಾರ್ ಎಲ್ಲ ಹೋಗಿದೆ, ಆ ಟೈಪ್ ಅದು ಹೋಗಿಬಿಟ್ಟಿದೆ. ಇವತ್ತು ಇವತ್ತು ಯುದ್ಧದಲ್ಲಿ ಇರಬೇಕು ಅಂತ ಗ್ಯಾರಂಟಿ ಇಲ್ಲ. ಪುಣ್ಯಕ್ಕೆ ಡೈನಾಸಾರ್ ಹೋಗ್ತಾರಲ್ಲ, ಆ ರೀತಿ ಎಷ್ಟೋ ಪ್ರಾಣಿಗಳು ಹೋಗಿಬಿಟ್ಟಿದೆ ಇವತ್ತಿಲ್ಲ. ಅದರಲ್ಲಿ ಅಷ್ಟು ಇದು ಶರಭನೂ ಒಂದು ಶರಭ ಯುದ್ಧಕ್ಕೆ ದಾಖಲೆ ಇದೆ, ಈಗ ಮಾತ್ರ ಸಿಕ್ಕಿಲ್ಲ. ಆ ಶರಭ ಬಂದಾಗ ಸಿಂಹನ ಅನಾವತ್ ಎತ್ತಿ ಹೋಗಿತ್ತಂತ, ಅಷ್ಟು ಬಲಿಷ್ಠ ಅಂತ. ಅಷ್ಟೇ ಎಲ್ಲ ಆನೆಗಳನ್ನ ಇಟ್ಕೊಂಡು ಮೇಲೆ ಸೊಳ್ಳೆ ಅಷ್ಟೇ ಎಸೀತಂತ, ಅಷ್ಟು ಪವರ್ಫುಲ್ ಅಂತ. ಸಿಂಹ ಆನೆಗಳು ಏನೂ ಲೆಕ್ಕ ಇಲ್ಲ ಅದಕ್ಕೆ. ಸೊ ಡೈನಾಸಾರ್ ಕಾನ್ಸೆಪ್ಟ್ ಬರ್ತದೆ, ಅದು ಬಹಳ ಪವರ್ಫುಲ್ ಪ್ರಾಣಿ. ಆದ್ದರಿಂದ ಅದು ಬಂದ ತಕ್ಷಣ ಸುಗುಡ್ಕೊತಗೋಯ್ತು. ಮತ್ತೆ ಇವ್ರು ನೋಡಿದ್ರಂತೆ, ಆ ಮುನಿ ಎಷ್ಟು ಕರುಣೆ ಇದೆ ನೋಡಿದ್ರ, ಇವು ಹೋದಾಗೆಲ್ಲ ವರ ಕೊಡ್ತಾರಲ್ಲ ರಾಯರ ಆಯ್ತಾಯ್ತು, ಏನು ಬಂದರೂ ಕೊಡು, ಅಂದೋಷ್ಟಾತ್ ಎಡಮೋಕೋಪಿ ವಾಕ್ಪತಿ ಇದ್ದಾಗೆ. ಅವರ ಕರುಣೆಗೆ ಮಿತಿ ಇಲ್ಲ, ನಮ್ಮ ಆಸೆಗೂ ಮಿತಿ ಇಲ್ಲ. ಆಟಾಯ್ತು, ಕೇಳಿ ಕೇಳಿ ನಮಗೆ ಅಭ್ಯಾಸ, ಕೊಟ್ಟು ಕೊಟ್ಟು ಅವ್ರಿಗೆ ಅಭ್ಯಾಸ. ಆ ಮುನಿ ಏನು ಮಾಡ್ತಾನೆ, ಶರಭನೇ ಆಗು ಅಂತ ಹೇಳ್ಬಿಟ್ಟಂತೆ. ರೆಡಿ ಸಹಯಷ್ಟು ಪೋಸ್ಟ್ ಕೊಟ್ಟಾಗ ಅದ್ರ ಮೇಲೆ ಪೋಸ್ಟೇ ಇಲ್ಲ. ಶರಭದ ರೂಪ ಬಂತು, ಭಾರಿ ಖುಷಿಯಾಗೋಯ್ತು. ಇನ್ನು ಮುನಿ ಅನ್ಕೊಂಡ, ಪಾಪ ನಿಶ್ಚಿಂತೆ ಆಯ್ತು, ಇದು ಇನ್ನೇನು ಯೋಚನೆ ಮಾಡಾಗೆ ಇಲ್ಲ ಅಂತೇಳಿ. ಅದು ಅನ್ಕೊಂತು, ಇಲ್ಲ ಇಷ್ಟು ದಿವಸ ಏನಾಗಿತ್ತು ಗೊತ್ತೇನು, ಒಂದಲ್ಲ ಅನ್ಕೊಂಡು ಇದೇ ಹೆದರ್ತಿತ್ತು, ಈಗ ಹಾಗಲ್ಲ, ಇದಕ್ಕೆಲ್ಲ ಹೆದರ ಶುರು ಮಾಡಿಬಿಟ್ಟು ಕಾಡು ಕಾಡನ್ನೇ ಕೈಲಿಟ್ಕೊಂತು. ಎಂಟೈರ್ ಕಾಡು ನಡುಗ್ತಾ ಇದೆ, ಇದು ಮಾಂಸ ಇಷ್ಟು ದಿವಸ ಮಾಡಿದ್ರು ಕೂಡ ಮಾಂಸ ತಿಂತಿದ್ದಿಲ್ಲಂತ. ಈಗ ದುರಭ್ಯಾಸ ಕಲ್ಟಿವೇಟ್ ಮಾಡಿದ್ರು, ಸುಲಿ ವೇಷ ಬಂದಾಗ ಮಾಂಸ ತಿನ್ನಲಿಲ್ಲ, ಅದು ಮುನಿಯಂತೆ ಇತ್ತಂತೆ. ಯಾವ ವೇಷ ಕೊಟ್ಟರು ಚೇಂಜ್ ಆಗಲಿಲ್ಲ, ಶರಭನ ವೇಷ ಕೊಟ್ಟಾಗ ಅದಕ್ಕೆ ಅಹಂಕಾರ ಬಂತು. ಇನ್ನೇನು ಮಾಡಾಗಿಲ್ಲವಲ್ಲ, ನಾ ಹೈಯೆಷ್ಟು ತಾನೇ. ದುರಭ್ಯಾಸ ಕ್ರಿಯೆ ಮಾಂಸ ಎಲ್ಲ ತಿನ್ನಕ್ಕೆ ಶುರು ಮಾಡಿತು, ಪ್ರಾಣಿಯನ್ನು ಕೊಲ್ಲಕ್ಕೆ ಶುರು ಮಾಡಿತು, ಭಯಂಕರವಾದಂಥ ರಾಕ್ಷಸನ ಕೆಲಸ ಶುರು ಮಾಡಿಬಿಡುತ್ತೆ. ಎಲ್ಲ ಮುನಿಗೆ ಗೊತ್ತಾಯಿತು, ಏನಿದು ಏನೋ ಮಾಡಕ್ಕೂ ಏನಾಯ್ತಲ್ಲ ಅಂತ ಅನ್ಕೋತಾ ಇದ್ದಾರೆ. ಆ ಶರಭದ ರೂಪದ ನಾಯಿ ಯೋಚನೆ ಮಾಡಿತಂತೆ, ಈಗ ಏನೋ ಶರಭ ಆಗಿಬಿಟ್ಟಿದ್ದೆ ನಾನು, ನನಗಂತೂ ಯೋಚನೆ ಇಲ್ಲ. ಆದರೆ ಮುನಿ ಬುದ್ಧಿ ಹೇಳೋದಕ್ಕಾಗೋದಿಲ್ಲ, ಅಕಸ್ಮಾತ್ ಬೇರೆ ಪ್ರಾಣಿಗಳು ನನ್ನಂತೆ ಬಂದುಬಿಟ್ರೆ, ಅವನು ಶರಭನ್ ಮಾಡಿ ಕೂತ್ರೆ ಏನು ಮಾಡಬೇಕು, ಈ ಮಧ್ಯೆ ನನ್ನ ಪೋಸ್ಟಿಗೆ ಕಾಂಪಿಟೇಷನ್ ಶುರುವಾಗುತ್ತೆ ಆಮೇಲೆ, ಅದಾಗಬಾರ್ದು. ಮತ್ತೆ ಮುನಿ ಈ ಮತ್ತೆ ನನ್ನ ಏನು ಮಾಡಿದ್ರು ಹೇಳೋದಕ್ಕೂ ಬರೋದಿಲ್ಲ, ಅವನಿಗೆ ನನ್ನ ಕೈಲಿ ನಾನು ಭಾರಿ ಬಲಿಷ್ಠನಾಗಿಬಿಟ್ಟಿದ್ದೇನೆ, ಈಗ ಏನಾದರೂ ಹೇಳಿ ಅವನ ಕಥೆ ಮುಗಿಸಿಬಿಟ್ರೆ ನಾನು ಸೇಫ್ ಆಗ್ತೇನೆ, ಮುನಿನೇ ತಿನ್ನಬೇಕೀಗ, ಎಂಥ ಪ್ಲಾನ್ ಮಾಡಿದೆ ಗೊತ್ತೇನೋ, ಅದು ಮುನಿನೇ ತಿನ್ನಬೇಕು ಅಂದ್ಕೊಂಡು ಓಡಿ ಬರಲಿಕ್ಕೆ ಶುರು ಮಾಡಿದೆ ಅಲ್ಲಿಂದ. ಈ ಮುನಿ ಸಾಮಾನ್ಯ ಮುನಿ ಅಲ್ಲ ಪಾಪ, ಮನಸ್ಸಿನ ಒಳಗಿಂದ ಅರ್ಥ ಆಗ್ತಿತ್ತು ಅವನಿಗೆ, ಎಷ್ಟು ಬುದ್ಧಿವಂತ ಆಗಿದ್ದ ಅರ್ಥ ಮಾಡ್ಕೊಳ್ಳಿ. ಇವತ್ತು ಜ್ಞಾನಿಗಳಿಗೆ ಅರ್ಥ ಆಗುತ್ತೆ, ನಮ್ಮೆಲ್ಲ ಕೇಳಿದ್ರು ಯಾರು ಕೇಳಿಸುತ್ತಲ್ಲ, ಆಟ ಬಿಲ್ಕುಲ ಮಂತ್ರಾಲಯ ಕೇಳಿಸುತ್ತಲ್ಲ, ಆಟ ಟೆಲಿಪತಿ ಅಂತ ಹೇಳ್ತಾರಲ್ಲ ಯೋಗಿಗಳವರೆಲ್ಲ ಕೂಡ, ಆ ಮುನಿ ದೊಡ್ಡ ಯೋಗಿ, ತಕ್ಷಣ ಅರ್ಥ ಮಾಡಿಕೊಂಡಂತೆ, ಓಹೋ ನನ್ನೇ ಕೊಲ್ಲಕ್ಕೆ ಬರ್ತಾ ಇದೆ ಇದು, ಯೋಚನೆ ಹೀಗಿದೆ ಅಂತ ಅನ್ಕೊಂಡು ಬಿಟ್ಟು, ನಾನು ತಪ್ಪು ಮಾಡಿದೆ ಅನ್ಕೊಂಡಂತ ಮುನಿಗಳು, ತಪ್ಪು ಮಾಡಿದೆ. ಇದಕ್ಕೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ಲದವರು ಅಧಿಕಾರ ಕೊಟ್ಟರೆ ಹಣೆ ಬರ ಇಷ್ಟೇನೆ, ಯೋಗ್ಯತೆ ಇಲ್ಲದವರು ಅಧಿಕಾರ ಕೂಡ ದುರುಪಯೋಗ ಮಾಡಿಕೊಂಡೇ ಮಾಡ್ಕೊಳ್ತಾರೆ. ಅದಕ್ಕೆ ಈ ಫಲ ಹೀಗಾಗಿದೆ, ಈ ಶರಭ ಆಗಿದ್ದಕ್ಕಾನೆ ಇಷ್ಟೆಲ್ಲ ಯೋಚನೆ. ಮತ್ತೆ ನೀರು ತಗೊಂಡ್ರು, ಮಂತ್ರ ಹಾಕಿದ್ರು, ಬರ್ತಲ್ಲಕ್ಕೆ ತಲೆ ಮೇಲೆ ನೀರು ಹಾಕಿದ್ರು, ಯಥಾ ಪ್ರಕಾರ ನಾಯಿ ಅದು ಸಿಂಹ ಆಗಿ ವಾಪಸ್ ಒಂದೊಂದೇ ಸ್ಟೆಪ್ ಬರಲಿಲ್ಲ, ಏಕದಮ್ ನಾಯಿ ಆಗೋಯ್ತಂತೆ. ಇಮ್ಮಿಡಿಯೇಟ್ ಸ್ಟೆಪ್ ಅದು, ಡಿಜಿಟಲ್ ಕಷ್ಟ ತೋರಿಸ್ಬಿಡ್ತಾರೆ, ಡಿಜಿಟಲ್ ಎಲ್ಲ ನೋಡ್ತಾರಲ್ಲ, ಇಮ್ಮಿಡಿಯೇಟ್ ಎರಡು ಆಗಿಬಿಡುತ್ತೆ. ಇದೆಲ್ಲ ಮಂತ್ರಸಿದ್ಧಿ ಮುನಿಗಳು ಏನು ಲೆಕ್ಕನೇ ಇಲ್ಲ. ಒಂದು ಕ್ಷಣ ಯಥಾ ಪ್ರಕಾರ ನಾಯಿ ಬಗ್ಗೆ ನಿಂತ್ಕೊಂಡು ಮುಂದೆ ಹೇಳ್ತಾರೆ, ನೀ ಹಣೆ ಇನ್ಮೇಲೆ ಹೀಗೆ ಇರೋ ಸಾಕು, ಸತ್ತರ ಸಾಯಿ ನನಗೇನು ಗ್ರಾಚಾರ ಇಲ್ಲ, ನಿನ್ನಿಂದ ಅಷ್ಟರ ಸಾಯೋದಕ್ಕಿಂತ ನೀನೊಬ್ಬರು ಸಾಯೋದು ವಾಸಿ ಅಂದ್ಬಿಟ್ಟಿರುತ್ತೆ ಕೊನೆ. ಈ ಕಥೆ ಹೇಳ್ತಾರೆ ನೋಡು ಧರ್ಮರಾಜ, ಅರ್ಹತೆ ಇಲ್ಲದವರಿಗೆ ಅಧಿಕಾರ ಕೊಟ್ಟರೆ ಹೀಗಾಗಿಬಿಡುತ್ತೆ ಅಂತ ಹೇಳ್ತಾರೆ. ಇವತ್ತು ಆಗ್ತಿರೋದು ಅದೇನೆ ಬರೀ, ಎಲ್ಲ ಕಡೆಗೂ ಕೂಡ ಅದು ಅಂದರೆ ಎಕ್ಸೆಪ್ಷನ್ಸ್ ಕ್ಯಾಲಿರ್ಬಹುದು ಅಷ್ಟೇ. ಸಾಮಾನ್ಯವಾಗಿ ಅರ್ಹತೆಗೆ ಇವತ್ತು ಪದವಿಗೂ ಸಂಬಂಧ ಇಲ್ಲ ಅಂತ ಆಗಿಬಿಟ್ಟಿದೆ. ಎಷ್ಟೋ ಸತ ಅನರ್ಹತೆಯೇ ದೊಡ್ಡ ಅರ್ಹತೆ. ಇವತ್ತು ಭಾರಿ ಕ್ರಿಮಿನಲ್ ಅಂದರೆ ಅವ್ರು ಒಳ್ಳೆ ಮೇಲೆ ಬರೋಕ್ಕೆ ಲಾಯಕ್ಕು ಅಂತ ಅರ್ಥ, ಆ ರೀತಿ ಆಗೋಗ್ಬಿಟ್ಟು. ಗ್ಲೋರಿಫೈಯಿಂಗ್ ದಿ ವಿಕೆಟ್ನೆ ಪೀಪಲ್ ಇದೆಯಲ್ಲ, ಅದು ಬಹಳ ದೊಡ್ಡ ದೋಷ ಅದು ಹೇಳುತ್ತೆ. ಅನರ್ಹ ಅಧಿಕಾರವನ್ನು ಕೊಡಬಾರದು, ಕೊಟ್ಟರೆ ನಮ್ಮನ್ನೇ ನಾಶ ಮಾಡಲಿಕ್ಕೆ ಬರ್ತಾರೆ. ಧೃತರಾಷ್ಟ್ರ ದುರ್ಯೋಧನ ಹುಟ್ಟಿದ, ಇದರ ಎಲ್ಲ ಕೇಳ್ಕೊತಾ ಬಂದ, ಹೇಳ್ಕೊತಾ ಬಂದ, ದುಶ್ಚಕನಗಳಾದ ದುರ್ಯೋಧನ ಹುಟ್ಟಿದ್ದಕ್ಕೇನೆ. ಆ ಕತೆ ಕೇಳಿದ್ದೇವೆ, ಏನು ಅಂತ ಕೇಳಿದ, ಮಹಾದುಷ್ಟ ಹುಟ್ಟಿದ್ದಾನೆ, ಸರ್ವನಾಶ ಮಾಡಿಬಿಡ್ತಾನೆ ವಂಶವನ್ನು ಅಂತ ಹೇಳಿದ. ಏನು ಮಾಡಬೇಕು ಅಂದ ಧೃತರಾಷ್ಟ್ರ, ಇವನು ಬಿಸಾಕಿಬಿಡು ಇವನನ್ನು, ಇವನು ಒಬ್ಬನ್ನು ಬಿಸಾಕಿದರೆ ನಿನ್ನ ಉಳಿದ ಮಕ್ಕಳೆಲ್ಲ ಉಳಿತಾರೆ, ಇವನೊಬ್ಬನ್ನು ಇಟ್ಕೊಂಡ್ರೆ ವಂಶ ನಿರ್ವಂಶ ಮಾಡ್ತಾರೆ ಅಂತ ಹೇಳಿದ. ಧೃತರಾಷ್ಟ್ರ ಏನಂದಾಗ, ಅಯ್ಯೋ ಅದೆಲ್ಲ ಏನಂತೆ, ಚಿಕ್ಕ ಕೂಸು ಪಾಪ, ಈಗ ಕೊಲ್ಲಬೇಕು ಅದನ್ನು, ಮುಂದೆ ಬೆಳೀತಾನಲ್ಲ, ನಾನಿರ್ತೇನೆ ನೀನಿರ್ತೀಯ, ಭೀಷ್ಮರಿರ್ತಾರೆ ದ್ರೋಣರಿರ್ತಾರೆ, ಸರಿ ಮಾಡಿದ್ರೆ ಆಯ್ತಲ್ಲ ಯಾಕೆ ಅಂಥೇಳಿ ಸಮಾಧಾನ ಮಾಡಿಬಿಟ್ಟಂತೆ. ಏನೋ ಕೂಸು ಪಾಪ ಅಂತೇಳಿ ವಿದುರ ಹೇಳಿದ. ನೋಡು ಹಾಗೆಲ್ಲ ಹೇಳಬೇಡ, ಈಗಲೇ ಮಾಡು ಅಂತ ಹೇಳಿದ, ಮಾಡಲಿಲ್ಲ. ಮುಂದೆ ದುರ್ಯೋಧನ ಬೆಳೆದ, ದುರ್ಯೋಧನ ರಾಷ್ಟ್ರ ಇದ್ದ, ವಿದುರ ಇದ್ದ, ಎಲ್ಲ ಇದ್ರು, ಆದರೆ ಎಲ್ಲ ಹೇಗಿದ್ರು ಅವನು ಹೇಳಿದೆ ಕೇಳ್ಕೊಂಡಿರ್ಬೇಕಾಯ್ತು. ಅವತ್ತಾಗಿದ್ರು ಸುಲಭದ ಕೆಲಸ ಅದು ಒಂದು, ಈಗ ನೋಡಿದ್ರೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಆ ಫಲಿತಾಂಶ ಏನು, ಆ ನಾಯಿಗೆ ಆ ಪೀಠ ಕೊಟ್ಟರೆ ಏನಾಯ್ತಲ್ಲ, ಸರ್ವದ ರೂಪ ಕೊಟ್ಟರೆ ಇವನು ರಾಜನ ಮಾಡಿದ್ದಕ್ಕೆ ವಂಶ ನಿರ್ವಂಶ ಮಾಡಿ ಸತ್ತ ಕೊನೆ, ಅದಕ್ಕೆ ಅನರ್ಹನಾಗಿಬಿಟ್ಟ. ಅಂದರೆ ದುರ್ಯೋಧನನ ಕಥೆ ಕೇಳಿದವರಿಗೆ ಅರ್ಹತೆ ಇಲ್ಲದವನಿಗೆ ಕೊಟ್ಟರೆ ಏನಾಗುತ್ತೆ, ಸರ್ವನಾಶವನ್ನು ಮಾಡ್ತಾನೆ, ತಾನು ನಾಶವಾಗೋದು ಹಾಳಾಗಿ ಹೋಗಲಿ, ಲೋಕವನ್ನು ನಾಶ ಮಾಡ್ತಾರೆ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರ ಅನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೇತುಕಂ ಭಗವದ್ ಗೀತೆಯಲ್ಲಿ ಬರುತ್ತೆ. ಪ್ರಭವಂತ ಉಗ್ರ ಕರ್ಮಾಣಃ, ಅವರು ತಾವ ನಾಶವಾಗೋದಲ್ಲ, ಲೋಕನಾಶ ಬರ್ತಾನೋ, ಸುಯಿಸೈಡ್ ಬಾಂಬ್ ಮಾಡ್ಕೊಂಡು ಬರ್ತಾರೆ ಇವತ್ತಿನ ದಿವಸ, ಅವನು ಸಾಯ್ತಾನೆ. ಎಷ್ಟು ಜನ ಕೊಂದು ಸಾಯ್ತಾನೆ ಗೊತ್ತಾ, ಅವನು ಒಬ್ಬನೇ ಸಾಯೋದಿಲ್ಲ, ಅಷ್ಟು ಜನ ಕೊಂದು ಸಾಯ್ತಾನೆ. ಅಂದರೆ ಅವನು ಅವ್ರಿಗೆ ಎಂಥ ಹಠ ಗೊತ್ತೇನು, ನಾವು ಸತ್ರು ಪರವಾಗಿಲ್ಲ, ಜನಗಳು ಸಾಯ್ಬೇಕು. ಇಂಥವ್ರಿಗೆ ಏನು ಹೇಳ್ತೀರಿ, ಒಂದು ಕಾಲ ಇತ್ತು ಇನ್ನೊಬ್ಬರನ್ನು ಕೊಂದು ತಾನು ಬದುಕಬೇಕು ಅಂತ, ಅದೂ ಇಲ್ಲ. ಈಗ ತಾವು ಸತ್ರು ಪರವಾಗಿಲ್ಲ, ಉಳಿದವರು ಸಾಯ್ಬೇಕು. ಈ ಕಾಲದಲ್ಲಿ ಮನುಷ್ಯ ಇದ್ದರೆ ಹೇಗೆ ಬರುತ್ತಾರೆ, ವಚ್ಚ ಸೇಫ್ಟಿ ಹೆಸರೇ ಇಲ್ಲ. ಈಗ ಇವತ್ತು ಉದಾಹರಣೆ ಹಿಂದೆ ಏನು ಮಾಡ್ತೀರಿ ಗೊತ್ತಾ, ಪ್ಲೇನಲ್ಲಿ ಹತ್ತಬೇಕಾದ್ರೆ ಒಂದು ನಿಯಮ, ಇವಳಿಗೆ ನಿಯಮ ಇದೆ, ಲಗೇಜ್ ಐಡೆಂಟಿಫೈ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲದವ್ರು ಏನೋ ಇಟ್ಟು ಕಳಿಸಿಬಿಟ್ರೆ, ಬಾಂಬೆ ಇಟ್ಟು ಕಳಿಸಿಬಿಟ್ರೆ, ಅದಕ್ಕೆ ಅವನು ಐಡೆಂಟಿಫೈ ಮಾಡಬೇಕು ನಂದು ಅಂತೇಳಿ, ಅವಾಗ ಅದನ್ನು ಹಾಕ್ತಿದ್ರು ಕಳಿಸ್ತಿದ್ರು. ಇದರ ಅರ್ಥ ಏನು ಅಂದರೆ, ತಾನು ಬರ್ತಾನಾದ್ರಿಂದ ಬಾಂಬ್ ಇಡೋ ಚಾನ್ಸ್ ಇಲ್ಲ ಅಂತ ಅರ್ಥ. ತಾನು ಸೇಫ್ ಆಗಬೇಕಲ್ಲ, ತಾನು ಸೇಫ್ಟಿ ನೋಡ್ಕೋಬೇಕಲ್ಲ ಅಂಥೇಳಿ. ಈಗ ಹಾಗಲ್ಲ, ಅವನೇ ಇಟ್ಕೊಂಡು ಹೋಗ್ತಾನೆ, ಡಮ್ಮಂತ ಹೋಗ್ಬಿಡ್ತಾನೆ ಈ ಕಡೆ. ಅದು ಅಮೆರಿಕಾದನ್ನು ಹಾರಿಸಿದ್ರಲ್ಲ, ಇದರಲ್ಲೂ ಹೋದ್ರೆ ಅವಳಿಗೆ, ಅವ್ರಿಗೆ ಗೊತ್ತು, ಪೈಲಟ್ ಸಮೇತ ಹೋದರು, ಅವನಿಗೆ ಗೊತ್ತು ಸಾಯ್ತಾನೆ ಅಂತ ಹೇಳಿಬಿಟ್ಟು. ನಾನು ಸಾಯ್ತೇನೆ, ಇಷ್ಟು ಜನ ಸಾಯ್ತಾರಲ್ಲ ಸಾಯಿಲಿ, ಇವ್ರೇನು ಹೇಳ್ತೀರಿ ಯೋಚನೆ ಮಾಡಿ. ಅಂದರೆ ಸೇಫ್ಟಿ ಹೊರಟೋಯ್ತು. ಈಗ ಅವನು ತನ್ನ ರಕ್ಷಣೆಗೋಸ್ಕರವಾಗಿ ನಮ್ಮನ್ನು ಉಳಿಸ್ತಾನೆ ಎಂಬ ಕಾಲ ಇಲ್ಲ. ಈಗ ತಾನು ಶತ್ರು ಸಾಕು ಅಂತ ತಿಳ್ಕೊಂಡು ಏನು ಮಾಡಬೇಕು, ದುರ್ಯೋಧನ ಹಾಗೆ ಮಾಡಿ ಸತ್ತವನು, ನಾಯಿ ಹಾಗೆ ಮಾಡ್ತಾ ಇದೆ. ಇದಕ್ಕೆ ಅರ್ಥ ಮಾಡಿಕೊಂಡಾಗ ಪ್ರತಿಯೊಬ್ಬನು ಕೂಡ ತನ್ನ ಪದವಿಯ ದುರ್ವಿನಿಯೋಗ ಮಾಡಿಕೊಳ್ಬಾರದು ಅಂತಿದ್ರೆ, ದುರುಪಯೋಗ ಮಾಡಿಕೊಳ್ಬಾರದು ಅಂತಿದ್ರೆ, ಅದನ್ನು ನಾವು ಅರ್ಹರಿಗೆ ಕೊಡಬೇಕೆ ಹೊರತು ಅನರ್ಹರಿಗೆ ಕೊಡಬಾರದು. ಕೊಟ್ಟವರು ತಪ್ಪಾಗುತ್ತ. ಆ ಮುನಿ ದೊಡ್ಡ ವ್ಯಕ್ತಿ, ಪಾಪ ಮ್ಯಾನೇಜ್ ಮಾಡಕ್ಕೆ ಬಂತ ಆತನಿಗೆ, ನಾಯಿನ ಕಷ್ಟ ವಾಪಸ್ ಮಾಡಿದ್ರೆ. ಇವತ್ತೆ ವೃತಾಶ್ನೆ ಮಾಡಕ್ಕೆ ಬಂತ ಮಾಡಕ್ಕೆ ಬರಲಿಲ್ಲ, ಮುನಿಗೆ ಬಂತು ವೃತಾಶ್ನೆ ಬರಲಿಲ್ಲ. ಅದು ಮನೆಯಲ್ಲಿ ಮಕ್ಕಳಿಗೆ ಕಂಟ್ರೋಲ್ ಮಾಡಕ್ಕೆ ಬರೋದಿಲ್ಲ ನಾಳೆ ಅವನಿಗೆ. ಇವತ್ತು ಎಷ್ಟೋ ಜನ ಹಳೆ ಬರ ಹೇಳ್ಕೊತಾರೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ, ಏನು ಮಾಡೋಕ್ಕಾಗೋದಿಲ್ಲ, ಅವ್ರು ಹಾಕಿದ್ರೆ ಅನ್ನ ಇಲ್ಲೋದ್ರಿಲ್ಲ, ಆ ಸ್ಥಿತಿ ಬಂದ್ಬಿಡ್ತಾರೆ ಕೊನೆಗೆ. ಅದು ಇದು ಇಲ್ಲ, ಅವನು ಹೇಳ್ದಾಗ ಕೇಳಬೇಕು. ಕೊನೆಗೆ ಊಟ ತಿಂಡಿ ಡಿಪೆಂಡ್ ಆಗ್ತಾನೆ, ಕೊನೆಗೆ ಅದು ಮೆಜರ್ ಮಾಡಿ ಹಾಕ್ತಾನೆ. ಕೊನೆಗೆ ಬರ್ತಾ ಬರ್ತಾ ಜಾಸ್ತಿ ಊಟ ಮಾಡ್ತೀರಿ, ಮೊದಲೇ ಮುದುಕ, ಏನು ತಿನ್ನೋ ಸೇರ್ತಾನೆ ಈ ಮಧ್ಯೆ, ಜಾಸ್ತಿ ಆಯಿತು, ಆಗಲ್ಲ ಹಾಕಲಿಕ್ಕಾಗಲ್ಲ, ಏನು ಮಾಡ್ತೀರಿ ಅದಕ್ಕೆ. ಎಲ್ಲಿಂದ ಬಂತು ದುರ್ಗುಣ, ಇವರು ಬೆಳೆಸಿ ಮೊದಲು ಬೆಳೆಸ್ತಾರೆ, ಅವ್ರು ಅನುಭವಿಸ್ಬೇಕಾಗತ್ತೆ. ನಾವು ನಾಯಿನ ಸಿಂಹ ಮಾಡೋದು ಜರ್ಮನ್ ಬೇಕಾದ್ರೆ ಮಾಡುವುದು ತಪ್ಪಲ್ಲ. ಆ ಮುನಿ ಕೆಪಾಸಿಟಿ ನಮಗಿದ್ರೆ ಏನು ಬೇಕಾದ್ರೆ ಮಾಡ್ಬೋದು. ಆ ಮುನಿಯ ಶಕ್ತಿ ಏನಿತ್ತಲ್ಲ, ಏನು ಬೇಕಾದ್ರೂ ಮಾಡಬಲ್ಲನಾಗಿದ್ದ, ಅದು ಸರಿ. ರುದ್ರದೇವರಿಗೆ ಕೊಟ್ಟು ವರ ವಾಪಸ್ ಹೋಗೋಕ್ಕಾಗಲಿಲ್ಲ, ಬಸವಾಸನ ವರ ಕೊಟ್ಟರು, ನಿಮ್ಮ ತಲೆ ಮೇಲೆ ಕೈ ಇಡ್ತೀನಿಂದ ಎಷ್ಟು ಬಜೀತಾಯ್ತು ಅವ್ರಿಗೀಗ. ಇದೆಲ್ಲ ಸೇಮ್ ಕೇಸ್ಗಳು ಇವೆಲ್ಲ ಕೂಡ, ಈ ನಾಯಿ ಕೇಸ್ಗಳೇ. ಅದನ್ನು ನಾಯಿ ಅಂತ ಜನನೇ ಆ ರೀತಿ ಮಾಡೋದು ಅಂತ ಅರ್ಥ. ಕೃತಜ್ಞತೆ ಇಲ್ಲ ಅವರಿಗೆ, ಕೃತಜ್ಞ ಎಷ್ಟು ಎಂಥ ಮುನಿ, ಪಾಪ ನನಗೆ ಜೀವನ ಕೊಟ್ಟ, ರೂಪ ಕೊಟ್ಟ, ಅಭಯ ಕೊಟ್ಟ, ಎಷ್ಟೆಲ್ಲ ಮಾಡಿದ, ಕೃತಜ್ಞತೆ ಇಲ್ಲ, ಇವನ್ನ ತಿಂದುಬಿಟ್ರೆ ಎಂಥ ಯೋಚನೆ ಮಾಡ್ತಾರೆ ಲೆಕ್ಕ ಹಾಕಿ. ಈ ವಾಮಾಚಾರದಲ್ಲಿ ಆಗೋದು ಹಾಗೇನೆ, ಎಲ್ಲೋ ಹೋಗ್ತಾರೆ, ಮಂತ್ರನಂತರ ಕಲಿತು ಬಿಡ್ತಾರೆ, ಮುಂದೆ ಮಾಡೋ ಕೆಲಸ ಏನು ಗೊತ್ತೇನು, ಹೇಳ್ಕೊಟ್ಟ ಗುರುವನ್ನು ಮೊದಲು ಅವನೇನು ಪ್ರಯೋಗ ಮಾಡ್ತಾರೆ, ಫಸ್ಟ್ ಹೇಗೆ ಕಲ್ಲು ಮಾಡಬೇಕು ಅಂತ ಹೇಳಿ ಅವನ್ನೇ ಕಲ್ಲು ಮಾಡಿ ಬರ್ತಾನೆ ಈ ಕಡೆಗೆ ಅವನು. ಅದು ವಾಮಾಚಾರಕ್ಕೂ ಸದಾಚಾರಕ್ಕೂ ವ್ಯತ್ಯಾಸ ಇದ್ದೇನೆ. ಯಾವಾಗಲೂ ವಾಮಾಚಾರ ಅಂಬೋದು ಅವನಿಗೂ ಮಾರಕ, ಗುರುವಿಗೂ ಮಾರಕ. ಇವನು ಮಾಡಿದ್ರೆ ಇವನು ಶಿಷ್ಯ ಇವನು ಹಾಳು ಮಾಡ್ತಾನೆ, ಆಮೇಲೆ ಅವನ ಶಿಷ್ಯ ಅವನು ಕೊಲ್ತಾನೆ. ಅದು ಪರಂಪರೆ, ಅದು ಲಿಂಕ್, ಅದು ಒಂದು ಆ ಒಂದು ಲಿಂಕ್ನಲ್ಲಿ ಎಲ್ಲರೂ ಹಾಳಾಗಿ ಹೋಗ್ತಾರೆ. ಆದರೆ ನಮ್ಮ ಶಾಸ್ತ್ರದಲ್ಲಿ ಹಾಗಲ್ಲ. ಶಾಸ್ತ್ರದಲ್ಲಿ ಎಷ್ಟರ ಮಟ್ಟಿಗೆ ಗುರುಭಕ್ತಿ ಮೊದಲ ಅಂತ ಹೇಳ್ತಾರೆ ಅಂದರೆ, ಶಾಶ್ವತವಾಗಿ ನಾವು ಸಾಧನೆ ಮಾಡಬೇಕೇ ಹೊರತು ಇವತ್ತಿಗೆ ನಾಳೆಗೆ ಅದು ಋಣ ಮುಗಿಯುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಸದಾಚಾರದ ಗುರುತ್ವನೇ ಬೇರೆ, ವಾಮಾಚಾರದ ಗುರುತ್ವನೇ ಬೇರೆ. ಇಂಥ ಕಥೆಗಳ ದೊಡ್ಡ ಸಮುದ್ರ ಮಹಾಭಾರತ. ಶಾಂತಿ ಪರ್ವವಂತೂ ಹೇಳಿ ಕೇಳಿ, ಶಾಂತಿ ಪರ್ವ, ಶಾಂತಿ ಕೊಡತಕ್ಕಂಥ ಪರ್ವ. ಧರ್ಮರಾಜನಿಗೆ ಶಾಂತಿ ಕೊಡ್ತು ಎಂಬುದು ಎಷ್ಟು ಮುಖ್ಯನೋ, ಅದು ಕೇಳಿದಾಗ ಮನಸ್ಸಿಗೆ ನೆಮ್ಮದಿ ಸಿಕ್ಕೇ ಸಿಗುತ್ತೆ. ಆತ್ಮಹತ್ಯೆ ಮಾಡಿಕೊಳ್ಳೋನು ಅದನ್ನು ಬಿಡ್ತಾನೆ. ನಿರಾಶೆ ಹೊಂದಿದವನು ಒಳ್ಳೆ ವ್ಯಕ್ತಿಯಾಗ್ತಾನೆ. ಮತ್ತು ಕಂಡುಕೊಂಡವರಿಗೆ ಪದವಿ ಕೊಡುವ ಎಚ್ಚರವನ್ನು ಹೊಂದುತ್ತಾನೆ. ಇದೆಲ್ಲ ಯೋಚನೆ ಮಾಡಿ. ಧರ್ಮರಾಜ ಎಷ್ಟು ಖುಷಿ ಕೊಡುವುದು ಗೊತ್ತಾ? ಈಗ ಧರ್ಮರಾಜ ಯುವರಾಜ ಯಾರು ಗೊತ್ತೇನು, ದುರ್ಯೋಧನನು ಕೆಟ್ಟ ರಾಜ, ದುಶ್ಯಾಸನ ಯುವರಾಜ, ಎಂಥ ಕಾಂಬಿನೇಷನ್ ಲೆಕ್ಕ ಹಾಕಿ. ದುರ್ಯೋಧನ ಮಹಾರಾಜ, ದುಶ್ಯಾಸನ ಯುವರಾಜ, ಶಕುನಿ ಅಡ್ವೈಸರು, ಅವ್ರ ಕಮಿಟಿ ಹೇಗಿದೆ ಲೆಕ್ಕ ಹಾಕ್ಕೊಳ್ಳಿ. ಲೋಕ ನಾಶ ಆಗಿ ಬಿಡಬೇಕು. ಇಲ್ಲಿ ನೋಡಿದರೆ ಸಾಕ್ಷಾತ್ ಭೀಮಸೇನ ಯುವರಾಜ, ಧರ್ಮರಾಜ ಮಹಾರಾಜ, ಅರ್ಜುರಾಜಗಳೆಲ್ಲ ಆತನ ರಕ್ಷಣೆಗಿದ್ದಾರೆ, ಭಗವಂತನಾದ ಕೃಷ್ಣ ಸೂತ್ರಧಾರ. ಎಂಥ ಕಾಂಬಿನೇಷನ್ ಪಾಂಡವರದು! ಪಾಂಡವರಿದ್ದಂತೆ ಇರಬೇಕೆ ಹೊರತು ಬೇರೆಯಲ್ಲ. ಕೃಷ್ಣ ನನ್ನ ಅರ್ಜುನ ಆರಿಸಿಕೊಂಡು ಬದುಕಿ ಹೋಗಿಬಿಟ್ಟ, ಜೀವನದ ಸಾರ್ಥಕ್ಯವನ್ನು ಕಂಡ. ಇನ್ನೆಲ್ಲ ಯೋಚನೆ ಮಾಡಿ ಆತ ನಾಯಿಗೆ ಆ ರೀತಿ ಕೊಟ್ಟಿದ್ದಕ್ಕೆ ಹೀಗಾಯ್ತಲ್ಲ. ಇವತ್ತು ಕಂಡುಕೊಂಡ ಬಾಬಾಗಳಿಗೆ ಗುರುತ್ವ ಕೊಟ್ಟರೆ ಏನಾಗುತ್ತೆ ಯೋಚನೆ ಮಾಡಿ. ಕಂಡುಕೊಂಡ ಬಾಬಾ ಗುರುತ್ವ ಬಂತಲ್ಲ, ಮನೆ ಹೆಸರು ಕಥೆ ಬಂದಿತ್ತಲ್ಲ, ಯಾವನೋ ಬಾಬಾ ಬಂದ, ಗುರು ಅಂತ ತಿಳ್ಕೊಂಡ, ಮನೆ 3-4 ವರ್ಷ ಇಟ್ಕೊಂಡ, ಒಂದು 5 ಡೇ ನೋಡಿದ, ಅವನ ಮಗಳು ಸಂಪತ್ತು ತಗೊಂಡ ಹಾರಿದ ಒಂದು ಕಡೆ, ಎಲ್ಲ ಕಳ್ಕೊಂಡು ಬಾಬೆ ಹುಡುಕೋ ಏನು ಸಿಗೋದ್ರೆ. ಪೊಲೀಸ್ ಕ್ರಿಮಿನಲ್ ಅವನು, ಎಷ್ಟೋ ಜನ ಇಲ್ಲಿ ಬಂದು ಬಾಬಾಗಳಾಗ್ತಾರಲ್ಲ, ಬೇರೆ ಸ್ಟೇಟ್ ಕ್ರಿಮಿನಲ್ಸ್ ಅವರು ಇಲ್ಲಿ ಬಂದು ಬಾಬಾಗಳು, ಈ ಜನ ಗೊತ್ತಿಲ್ಲ ದಾಬ್ ಬಂದು ಖಾಲಿ ಬಿಡ್ತಿರ್ತಾರೆ ಹೋಗಿಬಿಟ್ಟು. ಇದೆಲ್ಲ ಯೋಚನೆ ಮಾಡಿದರೆ ಮನುಷ್ಯ ಒಂದು ಕಡೆ ನೋಡಿದರೆ ಜ್ಞಾನ ಅಂತೇಳಿ ಬಾಬನ ಕೈಯಲ್ಲಿ ಬಿಡ್ತಾರೆ, ಇನ್ನೊಂದು ಕಡೆ ದುಡ್ಡು ಅಂತೇಳಿ ವಿನಿಮಿಂಗ್ ಹತ್ರ ಬಿಡ್ತಾರೆ, ಇನ್ನೊಂದು ಗುಂಪು ಎರಡೆರಡು ಕಡೆಗೆ ದುಡ್ಡಿನ ಆಸೆ ಇಲ್ಲಿ ಅದರ ಆಸೆ ಅಲ್ಲಿ. ಮನುಷ್ಯ ಹೇಗೆ ಟೆಂಪ್ಟ್ ಆಗ್ತಾನೆ ಯೋಚನೆ, ಇಷ್ಟೆಲ್ಲ ಗೊತ್ತಿದ್ರು ಕೂಡ ಯಾಕೆ ಮಾಡ್ತಾರೆ ಅಂದರೆ ಆಸೆ. ಕಾಮಯೇಷ ಕ್ರೋಧ ಏಷ ರಜೋಗುಣ ಸಮುದ್ಧವಹ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮೇಹ ವೈರಿಣಂ. ಮಂತ್ರಾಲಯಕ್ಕೆ ಹೋದರೆ ರಾಯತ ಸೇವೆ ಮಾಡಿದರೆ ನಿಷ್ಠೆಯಿಂದ ಇರಬೇಕು, ಏನೇನೋ ಮಾಡಬಾರದು, ಹಾಗೆ ಹೀಗೆ ಏಕಾಚಲ ಮಾಡಬೇಕಾಗುತ್ತೆ. ಬಾಬಾ ರಾತ್ರೋದ್ರೆ ಏನಿಲ್ಲ, ಅವನೇ ಊಟ ಮಾಡ್ತಾನೆ, ಬಿರಿಯಾನಿ ಯೋಚನೆ ನಿಶ್ಚಿಂತ. ಈ ಥರ ಅಟೆಂಪ್ಟ್ ಆಗ್ತಾನೆ. ಅದು ರಾಯರು ಅವ್ರಿಗೆ ನಮ್ಗೆ ಕಂಡಿ ಕಾಣಬೇಕು, ಇವನು ಕಂಡಿ ಕಾಣ ಕೊಡ್ತಾನೆ, ಏನೋ ಕೊಟ್ಬಿಡ್ತಾನೆ, ಹಾಗೆ ಬೂದಿ ಗೀದಿ ಕೊಟ್ಬಿಡ್ತಾನೆ. ರಾಯರು ಮಂತ್ರ ಹಿಡಿದು ಕೊಡ್ತಾರೆ, ಪಾಪ ಇದೆಲ್ಲ ಬೇಕಿಲ್ಲ. ನಮ್ಮ ಜನ ಈ ರೀತಿ ಟೆಂಪ್ಟ್ ಆಗಿಬಿಡ್ತಾರಲ್ಲ, ಸರ್ವನಾಶ ಹೊಂದಿಬಿಡ್ತಾರೆ. ಈ ಕಥೆ ಕೇಳ್ತಾ ಹೋದಂತೆ ನಮಗೆಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ, ಇವತ್ತು ಆ ನಾಯಿಯ ಕಥೆ ಅತ್ಯಂತ ಉದ್ಘೋಷಕವಾದ ಕಥೆ. ಆ ನಾಯಿನ ಬೈಲಿಲ್ಲ, ಆ ನಾಯಿಯ ಒಂದು ಆ ವ್ಯಕ್ತಿ ಜೀವ ಇದ್ನಲ್ಲ, ಆ ಮೆಂಟಾಲಿಟಿ ಎಷ್ಟು ಕೆಟ್ಟದಾಗಿತ್ತು ಅಂತ ಹೇಳ್ತಾರೆ. ಹೀಗೆ ಕಥೆಗಳ ಸುರಿಮಳೆಯೇ ಶ್ರೀಮನ್ ಮಹಾಭಾರತ. ನಾಳೆ ಈ ಬಾರಿಯ ಪ್ರವಚನ ಮಾಲಿಕೆಯ ಮಂಗಳ. ಅರೆ ರಾಜಧರ್ಮ ಪರ್ವ ಮೊದಲನೇ ಉಪಪರ್ವ ಮುಗಿಯುತ್ತೆ, ಮೂರು ಉಪಪರ್ವ ಇದೆ ಶಾಂತಿ ಪರ್ವದೊಳಗೆ. ಅದರಲ್ಲಿ ನಾರದರ ಕಥೆ ಬರುತ್ತೆ, ಎಲ್ಲೂ ನಾವು ಕೇಳಿರೋದಿಲ್ಲ. ವಿಚಿತ್ರವಾದ ಕಥೆ ನಾರದರದೊಂದು, ಇಷ್ಟೊತ್ತು ಕೇಳಿದ ಕಥೆಗಳು ನಾರದರ ಕಥೆ ಬೇರೆ, ಇಲ್ಲಿ ಬರೋ ನಾರದರ ಕಥೆ ವಿಚಿತ್ರವಾದದ್ದು. ಅಂತ ಕಥೆಗಳನ್ನು ನಾಳೆ ಸರಿಯಾಗಿ ಎಂದಿನಂತೆ ಪ್ರವಚನ ಸ್ವಲ್ಪ ಬೇಗ ಶುರು ಮಾಡೋಣ. ನಾಳೆ ಆರೂವರೆಗೆ ಶುರು ಮಾಡಿಬಿಟ್ಟು ಎಂಟರೊಳಗೆ ಈ ಬಾರಿಯ ಪ್ರವಚನ ಮಾಲಿಕೆಯ ಮಂಗಳ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.